ಕಾರಣಂ ಕುತೋ ನ ಸ್ಯುಃ. ವಿಷಯ ಇಂದ್ರಿಯಗಳ ಸನ್ನಿಕರ್ಷಣೆ ಮತ್ತು ಜ್ಞಾನಕ್ಕೆ, ಜ್ಞಾನದ ಸುಖ ದುಃಖಗಳಿಗೆ ಯಾಕೆ ಕಾರಣ ಆಗಬಾರದು ಅಂತ ಕೇಳಿದರೆ, ಏನು ಅಭಿಮಾನೋಪಿ ಅಧಿಕ ಕಾರಣ ಸಾಮಗ್ರಿ ಅಂವಿವೇಶ್ಯತೆ ಇತಿ ಶಂಕಾಪೂರ್ವಕ ಉತ್ತರ ಪದಂ ವ್ಯಾಚಷ್ಟೇ. ಇವತ್ತು ಎರಡೀಗ ಸುಪ್ತಿಯಲ್ಲಿ ಆಗೋದಿಲ್ಲ. ಒಂದು ಮಲ್ಕೊಂಡಿದ್ದಾನು ಒಬ್ಬನು, ಅವನಿಗೇನೋ ಕೆಟ್ಟದಾಗ ಬೈದರು, ಅವನೇನು ಆಗಲಿಲ್ಲ, ಹೊಗಳಿದ್ರು ಏನೂ ಆಗಲಿಲ್ಲ. ನೋಡಿದ್ರ ಇಂದ್ರಿಯ ಅರ್ಥ ಸನ್ನಿಕರ್ಷ, ಎದುರಿಗೆ ವಸ್ತು ಇದೆ ಗೊತ್ತಾಯ್ತಾ, ಅವನಿದ್ದಾನೆ, ಆದರೆ ಅವನಿಗೇನಾಗಲಿಲ್ಲ, ಇದರಿಂದ ಹೊಗಳಿದ್ರೆ ಖುಷಿ ಆಗಲಿಲ್ಲ, ಬೈದ್ರೆ ದುಃಖ ಆಗಲಿಲ್ಲ. ಯಾಕೆ ಸನ್ನಿಕರ್ಷ ಆಗಿಲ್ಲ? ಸೊ ಸನ್ನಿಕರ್ಷ ಆಗಿಲ್ಲ ಅಲ್ಲ, ಸನ್ನಿಕರ್ಷ ಆದರೂ ಗೆಲ್ಲಬೇಕು, ಅದು ದೊಡ್ಡದು. ನೀರಲ್ಲೇ ಬಿದ್ದಿಲ್ಲ ಮುಳುಗಲಿಲ್ಲ, ನೀರಲ್ಲಿ ಬಿದ್ದು ಮುಳುಗಲಿಲ್ಲ, ಅದು ನೀರಲ್ಲಿ ಬಿದ್ದು ಮುಳುಗಲಿಲ್ಲ, ನೀರಲ್ಲಿ ಬಿಡದೆ ಮುಳುಗಲಿಲ್ಲ ಅಂದ್ರೆ ಅದು ಯಾರು ಬೇಕಾದ್ರೂ ಮಾಡ್ತಾರೆ. ನೀರಲ್ಲಿ ಬಿದ್ದು ಮುಳುಗಿಲ್ಲ ಅಂದ್ರೆ ನೀಜಿ ಬರುತ್ತೆ ಅಂತ ಅರ್ಥ. ಸೊ ಅಪರೇಕ್ಷ ಜ್ಞಾನಿ ಆಗಿರ್ಬೇಕು. ಇಲ್ಲ ಇದ್ದಲ್ಲೇ ಮುಳುಗ್ತಾನೆ ಅಂದ್ರೆ ಅರ್ಥ ಇಲ್ಲ, ಇದ್ದಲ್ಲೇ ಮುಳುಗೋದಾದ್ರೆ ಮೀನಿಂಗ್ಲೆಸ್. ಅದು ನೀರು ಬರುತ್ತೆ ಹೋಗುತ್ತೆ, ಹೇಗೋ ಅಭಿಮಾನ ಬರೋದು ಹೋಗೋದು, ಇಲ್ಲದೆ ಸನ್ನಿಕರ್ಷ ಬರೋದು ಹೋಗೋದಾದ್ರಿಂದ ಅದಕ್ಕೆ ಇದನ್ನು ಕಥವಿಧಂ ಲಭ್ಯತೆ ಯತಃ ಇದೆ ಅಧ್ಯಾಹಾರಾದಿತಿ ಬ್ರೂಮಃ ಯತಃ ಆಗಮಾಪಾಯಿತ್ ಯತಃ ಅಂತ ಸೇರಿಸ್ಕೋಬೇಕು. ಅದು ಹೇತು ಧೂಮಾತ್ತಿದ್ರೆ ಹೇಗೋ ಹಾಗೆ ಪ್ರಯೋಜನಾಂತರಭಾವಾತ್ ಹೇತ್ವರ್ಥ ಗರ್ಭತ್ವೇನವಾ. ಪ್ರಯೋಜನಾಂತರಭಾವಾತ್ ಬೇರೆ ಪ್ರಯೋಜನ ಇಲ್ಲ, ಹೇತ್ವರ್ಥ ಹೇತು ಅರ್ಥಗರ್ಭಿತವಾದ ಹೇತು ಆಗಮಾಪಾಯಿ ಆಗಿದ್ದರೆ ನ್ಯಾಚುರಲ್ ಅಂತ ಅರ್ಥ. ಬರೋದು ಹೋಗೋದು ಅಂದರೆ ನ್ಯಾಚುರಲ್ ಅಲ್ಲ. ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತಾರಲ್ಲ ಹಾಗೆ, ಒಂದು ಪಾಪ್ಯುಲೇಷನ್ ಬೇರೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇರೆ. ಫ್ಲೋಟಿಂಗ್ ಪಾಪ್ಯುಲೇಷನ್ ಏನಾಗುತ್ತೆ, ಬರುತ್ತಾ ಹೋಗುತ್ತಷ್ಟೆ, ಇರೋದಾದ್ರೆ ಹಾಗೆ ಇರೋದು. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಪ್ರಯೋಜನ ಹೌದು ಹೌದು ಹೌದು, ದುಃಖ ಇರುತ್ತವ್ರು ಆದರೆ ದುಃಖ ಆಗಿರ್ತವ್ರು, ಆದರೆ ಏನೋ ಸುಖ ಆಗೋದೇ ಇಲ್ಲ ಅವರಿಗೆ. ಇವರು ದುಃಖ ಆಗೋದಿಲ್ಲ, ಸುಖ ಆಗೋದಿಲ್ಲ, ಅದೇ ಸ್ವರೂಪ ಗೊತ್ತಾಗೋದು ಹಾಗೆ. ಕುತೈ ಹೇತ್ವರ್ಥ ಗರ್ಭತ್ವೇನವಾ ಸವಿಶೇಷಣೇ ಹಿ ಹೇ ಹೇ ಸವಿಶೇಷಣೇ ಹಿ ವಿಧಿ ನಿಷೇಧೌ ವಿಶೇಷಣ ಉಪಸಂಕ್ರಾಮಕಃ ಇತಿ ನ್ಯಾಯಾತ್. ಸವಿಶೇಷಣೇ ಹಿ ವಿಧಿ ನಿಷೇಧೌ ವಿಶೇಷಣ ಉಪಸಂಕ್ರಾಮಕಃ ಇತಿ ನ್ಯಾಯ. ಅದೊಂದು ನ್ಯಾಯ, ಒಂದು ವಿಧಿ ನಿಷೇಧಗಳಿಗೆ ವಿಶೇಷಣ ಹಾಕಿದಾಗ ಗೊತ್ತಾಯ್ತಾ, ವಿಶೇಷಣಕ್ಕೆ ಅದು ಅಪ್ಲಿಕಬಲ್. ಉದಾಹರಣೆಗೆ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹಾಕಿರ್ತ, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಇಲ್ಲಿ ಡೋಂಟ್ ಡ್ರೈವ್ ಅಂತ ಅರ್ಥ ಅಲ್ಲ, ಏನರ್ಥ? ಡೋಂಟ್ ಡ್ರಿಂಕ್ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಡ್ರಿಂಕ್ ಮಾಡಬಾರ್ದು ವಿಷಯ ಡ್ರೈವೇ ಮಾಡಬಾರ ಅಂತ ಅರ್ಥ ಹೇಗಲ್ವೋ. ಸವಿಶೇಷಣ ಡ್ರಿಂಕ್ ಎಂಬುದು ವಿಶೇಷಣ, ಆಮೇಲೆ ಡ್ರೈವ್ ಎಂಬುದು ವಿಶೇಷ. ಅದಕ್ಕೆ ಸವಿಶೇಷಣೆಗೆ ವಿಧಿ ನಿಷೇಧವು ವಿಶೇಷಣ ಉಪಸಂಕ್ರಾಮತಃ, ವಿಶೇಷ ಕಪ್ಲೆ ಅಪ್ಲಿಕಬಲ್ ಹೊತ್ತು ಇದಕ್ಕಲ್ಲ. ಸೊ ಮಾತ್ರ ಸ್ಪರ್ಶಗಳು ಇದ್ದ ಮಾತ್ರಕ್ಕೇನೆ ಏನಾಗಲಿಲ್ಲ, ಬರಲಿ. ಅದಕ್ಕೆ ಅಭಿಮಾನ ಇದ್ದ ತೂ ಇದ್ರೆ ಅಭಿಮಾನ ಇದ್ದಾಗ ಆಯ್ತಿಲ್ಲವರು ಇಲ್ಲ, ಅದರಿಂದಾಗಿನೆ ಅಭಿಮಾನವೇ ಸುಖ ದುಃಖ ಹೇತು ನ್ಯಾಯದಿಂದ ತಿಳಿಸಿದೆ. ಇತಿ ನ್ಯಾಯ ಶೀತೋಷ್ಣ ಸುಖ ದುಃಖ ಸುಖ ದುಃಖದತ್ವ ವಿಶಿಷ್ಟಾನಾಂ ಮಾತ್ರಾಸ್ಪರ್ಶಾನಾಂ ಇದಂ ವಿಶೇಷಣಂ ಭವತ್. ಅದಕ್ಕೆ ಹೇಳಿ ಅಲ್ಲ, ಅಭಿಮಾನ ಅಂಬೋದೇನೋ ವಿಶೇಷ ಅಲ್ಲ, ಸ್ಪರ್ಶ ಅಂಬೋದು ವಿಶೇಷ, ಅಭಿಮಾನ ಅಂಬೋದು ವಿಶೇಷಣ. ಆದ್ರಿಂದಾಗಿ ಅಭಿಮಾನ ಇದ್ರೆ ಮಾತ್ರ ಆಗೋದಿಲ್ಲ, ಗೊತ್ತಾಯ್ತಾ? ಇದರ ಸುಖ ದುಃಖಗಳ ಅನುಭವ ಬರೋದಿಲ್ಲ. ನೋಡಿ, ಇತಿ ನ್ಯಾಯ ಶೀತ ಉಷ್ಣ ಸುಖ ದುಃಖ ತತ್ವ ವಿಶಿಷ್ಟಾನಾಂ ಮಾತ್ರಾಸ್ಪರ್ಶಾನಾಂ ಸುಖ ವಿಶಿಷ್ಟ, ಮಾತ್ರಾಸ್ಪರ್ಶಗಳು ವಿಶಿಷ್ಟ, ಅಭಿಮಾನ ಅಂಬೋದು ವಿಶೇಷಣ. ಅರ್ಥ ಆಯ್ತಾ? ಭವತ್ ಶೀತೋಷ್ಣ ಸುಖ ದುಃಖತ್ವ ಸುಖತತ್ವ ಸುಖ ತತ್ವ ಉಪಸಂಕ್ರಾಮತಿ ಮಾತ್ರಾಸ್ಪರ್ಶಾನಾಂ ಶೀತೋಷ್ಣ ಸುಖ ದುಃಖತತ್ವ ಯತ್ ತಸ್ಯ ಆಗಮಾಪಾಯಿತ್ವಾದಿತ್ಯ. ಬರೀ ಮಾತ್ರಾಸ್ಪರ್ಶ ತಗೊಂಡ್ರೆ ಅದು ಬರುತ್ತೆ ಹೋಗು, ಅಭಿಮಾನ ಮಾತ್ರ ಏನಾಗಿದೆ ಈಗ ಅದು ಬಂದಿದೆ. ಆದ್ದರಿಂದ ವಿಶೇಷಣವಾಗಿ ಅಭಿಮಾನ ಹೋದರೆ ಪ್ರಾಬ್ಲಮ್ಸ್ ಆಗುತ್ತೆ. ಡ್ರಿಂಕ್ ಮಾಡದೆ ಹೋದರೆ ಸಾಕು, ಡ್ರೈವ್ ಮಾಡು, ಡ್ರಿಂಕ್ ಮಾಡಬೇಡ ಅಷ್ಟೇ. ಒಂದು ಹಿಂದಿಯ ಅರ್ಥ ಸನ್ನಿಕರ್ಷ ಬಿಡ್ಲಕ್ಕೆ ಹೋಗಬೇಡ, ಅಭಿಮಾನ ಬಿಟ್ಬೇಡ ಅಷ್ಟೇ. ವಿನಯ ತಿಳ್ಕೊ ಏನ ಅಲ್ಲ, ಯಾಕೆ ಸನ್ನಿಕರ್ಷ ನಮ್ಮ ಕೈಲಿದೆ ಈಗ, ಸನ್ನಿಕರ್ಷ ಇದು ನೀರಿದೆ, ಈಗ ದಾಟಲೇಬೇಕಾಗಿದೆ ನೀರನ್ನು. ಬಟ್ ಈಜು ಕಲ್ತ್ರೆ ಆಯ್ತು ಅಷ್ಟೇ, ದಾಟಲೇಬೇಕಾಗಿ ನೀರನ್ನೇ ಬಿಡ್ತಾ ಹೋಗ್ತು, ಏನದು ಗಾಬರಿ ಆಗಿಬಿಟ್ಟು ನಾ ಈಜೆ ನೀರನ್ನು ಮುಟ್ಟೋದೇ ಇಲ್ಲ ಅಂತ ಹೇಳಿದರೆ ಹಾಗೆ ದಾಟೋದೇ ಇಲ್ಲ ನೀನು. ಹಾಗಿದ್ರೆ ಆ ಕಡೆ ಈಜ್ಕೊಂಡೇ ಹೋಗ್ಬೇಕಾಗಿದೆ, ನೀರನ್ನು ಮುಟ್ಟಬೇಕು ನೀನೀಗ. ಅದು ಸಂಸಾರ ದಾಟಲೇಬೇಕು, ಬೇರೆ ದಾರಿ ಇಲ್ಲ. ಅಲ್ಲಿ ಸ್ಥಿತಪ್ರಜ್ಞೆ ಆಗದೆ ಹೊರಗೆ ಮುಳುಗಿ ಹೋಗುತ್ತೆ, ದಾಟದೇ ಇರಲಿಕ್ಕೆ ಸಾಧ್ಯ ಇದ್ರೆ ಎಲ್ಲ ದುಃಖ ಪಟ್ಟು ಹಾಗೆ ಇರುತ್ತೆ. ಕೆಲಸ ಪ್ರಸಂಗ ಬಂದಿದ್ದು ಏನು ಮಾಡ್ಬೇಕು, ದಾಟಲೇಬೇಕು, ಬೇರೆ ದಾರಿ ಇಲ್ಲ. ಈ ಕಡೆ ಏನೋ ಹಚ್ಕೊಂಬರ್ತಾ ಇದೆ, ನೀರಿದೆ ಮುಂದೆ, ಬರೀ ಏನು ಮಾಡ್ತಾನೆ ಅವನು, ಬಿದ್ದುಬಿಡ್ತಾನೆ ಹೋಗ್ಲಿ, ಏನೋ ಅಟ್ಲೀಸ್ಟ್ ಅದು ಬರೋವರೆಗೂ ಸೇಫ್ ಅಂತ ತಿಳ್ಕೊಂಡು. ಅದಕ್ಕೆ ನಾವೀಗ ಆ ಕೆಲಸ ಮಾಡಬೇಕು. ತಸ್ಯ ಆಗಮಾಪಾಯಿತ್ವಾದ ಇತ್ಯರ್ಥ ಅನೇನ ಕಥ ಮುಕ್ತ ಶಂಕಾ ನಿರಾಸಃ ಇತ್ಯಥೋ ಅತಿ ಪ್ರಸಂಗ ಮುಖೇನ ವ್ಯಾಚಷ್ಟೆ ಯದಿ ಇದೀ. ಕೆಲಸ ಮಾಡಿದ್ರೆ ಮನೆ ಇನ್ನೊಬ್ಬರಿಗೆ ಕೊಟ್ಬಿಡ್ತಾರೆ, ಯಾವುದೋ ಕಾರ್ಯಕ್ರಮಕ್ಕೋಸ್ಕರ ಬಾರಿ ಇದೆಲ್ಲ ಮಾಡ್ತೀವಿ, ಒಂದಿಷ್ಟು ಪರವಾಗಿಲ್ಲ ಸುಧಾರಿಸ್ಕೊಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಇರೋದಲ್ಲ ಇದು, ಬರುತ್ತಾ ಹೋಗ್ತೀವಿ, ಅದೊಂದು ಸಿಂಬತಿ ಸುಧಾರಿಸುವ ಅಷ್ಟೇ ಸಿಂಪಲ್. ಅದು ಆಗಮಾಪಾಯಿತ ಅದೇ. ಅನೇನ ಕಥಂ ಮುಕ್ತ ಶಂಕಾ ನಿರಾಸಃ, ಈ ಶಂಕ ಹೇಗೆ ಪರಿಹಾರ ಆಯಿತು ಅಂದರೆ, ಇತ್ಯತೋ ಅತಿ ಪ್ರಸಂಗ ಸುಮುಖೇನ ವ್ಯಾಚಷ್ಟೇ ಇದೆ. ಆಗಮಾಪಾಯಿತ ಇದೆ, ಅಭಿಮಾನ ಇದ್ದಿದ್ದಂತ ಹಾಗಾಯಿತು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಮಲಗಿದಾಗಲ್ಲ ಅದೇ ಗುರುತು. ಯಾವಾಗಲೂ ಆಗೋದಾಗಿದ್ದರೆ ಅದು ಮಾತ್ರ ಸ್ಪರ್ಶಗಳು ಮತ್ತು ಸ್ವರೂಪ ಒಂಡಿಕೊಂಡ್ಬಿಡ್ತಾ ಇತ್ತು. ಯಾವಾಗಲೂ ಆಗದೇನೆ ಎಚ್ಚೆತ್ತಿದ್ದಾಗ ಮಾತ್ರ ಆಗುತ್ತೆ ಅಂದರೆ ಅಲ್ಲೇನಿದೆ, ಎಚ್ಚೆತ್ತಿದ್ದಾಗ ಅಭಿಮಾನ ಜಾಗೃತವಾಯಿತು ಅವಾಗ ಬಂತು. ಅದಕ್ಕೆ ತುಂಬ ದುಃಖ ಪಡೋದು ಇಂಜೆಕ್ಷನ್ ಕೊಟ್ಬಿಡ್ತಾರೆ, ಏನು ಬರ್ಕೊಂಡ್ಬಿಡ್ತಾರೆ, ಅವಾಗ ಏನಾಯ್ತು ಅಲ್ಲಿಗೆ ಮತ್ತೆ ಎಂತಾಯ್ತು, ಮತ್ತೆ ಶುರು ಮಾಡ್ತಾರೆ. ಆ ರೀತಿ ಮಾಡೋದರಿಂದ ನಮಗೆ ಅಭ್ಯಾಸ ಇದೆ. ಅದಕ್ಕೆ ಶಾಸ್ತ್ರ ಪಾಠ ಕೇಳಿದಾಗ ಇಂಜೆಕ್ಷನ್ ಕೊಟ್ಟಾಗ ಟೆಂಪರರಲ್ಲಿ ಏನಾಗಿರ್ತಾನ ಅವನು, ಟೆಂಪರರಲ್ಲಿ ಸ್ವಲ್ಪ ಇದಾಗಿರ್ತಾನೆ, ಆಮೇಲೆ ಮತ್ತೆ ಶುರುವಾಗುತ್ತೆ. ಆ ಕಾಲಕ್ಕೆ ಮರೆತು ಬಿಡ್ತಾನೆ, ಅದು ವಿಶೇಷ ಅಂಶ. ಯಾವಾಗಲೂ ಇರಬೇಕು ಅದು ಬಿಡದೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೆ ಇರಬೇಕು ಕ್ವಚಿತ್ ಮಾತ್ರ ಸ್ಪರ್ಶ ಯದಿ ಸ್ವತಃ ಸ್ವಯ ಮಾತ್ರ ಕಂಟಿನ್ಯೂಸ್ ತಗೊಳ್ಳೋ ಅಭ್ಯಾಸ ಮಾಡಿಕೊಂಡಿರ್ತಾರೆ. ಪಾಠ ಸ್ಪರ್ಶ ಅಭ್ಯಾಸ ಮಾಡ್ಕೊಳ್ಳೋದಿಲ್ಲ, ಮಾತ್ರ ಕಂಟಿನ್ಯೂಸ್ ತಗೊಳ್ಳೇಬೇಕಿಲ್ಲ ಆಗೋದಿಲ್ಲ ಹತ್ತೇಳಿ, ಇದು ಆಗೋದಿಲ್ಲ ಅಂತ ಕರ್ಕೋಬಾರ್ದು. ಅಷ್ಟೇ ಸಿಂಪಲ್ ಅದು. ಮಾತ್ರ ಸ್ಪರ್ಶ ಯದಿ ಸ್ವತಃ ಸ್ವಯಮೇವ ಅಭಿಮಾನ ಅಮ್ಮ ಅನಪೇಕ್ಷ ಆತ್ಮನಃ ಶೀತೋಷ್ಣ ಸುಖ ದುಃಖದ ಸ್ಯುಹ ತರ್ಗಿ ಸುಪ್ತಾಪಿ ಸ್ಯುಹ. ಮಾತ್ರ ಸ್ಪರ್ಶಗಳು ಅಭಿಮಾನ ಇಲ್ಲದೇನೆ ಮಾಡೋದಾಗಿದ್ರೆ ನಿದ್ರೆ ಬಂದ ಕಾಲಕ್ಕೂ ಮಾಡಬೇಕಾಗಿತ್ತು, ಅಲ್ಲಿ ಮಾಡೋದಿಲ್ಲ. ನಹಿ ಕಾರಣ ಸಾಮಗ್ರಿ ಕಾರ್ಯಂ ವ್ಯಭಿಚರತಿ ಇತ್ಯರ್ಥ. ಕಾರಣ ಸರಿಯಾಗಿದ್ದಲ್ಲಿ ಏನಾಗಬೇಕಲ್ಲಿ ಕಾರ್ಯ ಆಗಬೇಕು. ಮಾತ್ರ ಸ್ಪರ್ಶಗಳಿಂದ ಆಗೋದಾಗಿದ್ರೆ ಆಗಲೇಬೇಕಾಗಿತ್ತು, ಯಾಕಾಗಲಿಲ್ಲ ಅಂದ್ರೆ ನಿಯಮ ಅಲ್ಲ ಅಂತ ಅರ್ಥ. ನಚ ವಾಕ್ಯಂ ಸೂಕ್ತವು ವಿಷಯೇಂದ್ರಿಯ ಸಂಬಂಧ ಏವ ಸಂತೀತಿ. ಆಗೊಂದು ಪ್ರಶ್ನೆ ಕೇಳ್ಬೋದು, ಹಾಗಿದ್ರೆ ಸೂಕ್ತಿಯಲ್ಲಿ ವಿಷಯೇಂದ್ರಿಯಗಳ ಸಂಪರ್ಕನೇ ಇರೋದಿಲ್ಲ, ಅದಕ್ಕಾಗೋದಿಲ್ಲ ಅಂತ ಕೇಳೋದಾದ್ರೆ ಸರಿಯಲ್ಲ. ಬಹಳ ಇಂಪಾರ್ಟೆಂಟ್ ಪದ ಹೇಳ್ತಾರೆ ಈಗ. ವಿಷಯೇಂದ್ರಿಯ ಸಂಬಂಧ ಏವ ನ ಸಂತೀತಿ ಸ್ಪರ್ಶ ತ್ವಗೇಂದ್ರಿಯ ಸಂಬಂಧ ಅವರ್ಜನೀಯತ್ವಾತ್. ವೆರಿ ಇಂಪಾರ್ಟೆಂಟ್ ಇದು. ನಿದ್ದೆ ಬಂದ ಕಾಲಕ್ಕೆ ಕಣ್ಣು ಕೈ ಕಾಲ ಕಿವಿಗಳು ಸುಪ್ತವಾಗಿದ್ರು ಕೂಡ ಯಾವುದಾಗೋದಿಲ್ಲ, ಸ್ಪರ್ಶೇಂದ್ರಿಯ ಆಗಿರುತ್ತೆ. ಸ್ಪರ್ಶೇಂದ್ರಿಯ ಯಾವಾಗಲೂ ಜಾಗೃತ ಆಗಿರುತ್ತೆ, ಯಾಕೆ ಇಡೀ ದೇಹದಲ್ಲಿ ಇರೋದು, ಇಡೀ ದೇಹದಲ್ಲಿ ಇರೋದರಿಂದಾಗಿ ಅವನಿಗೆ ಅದಕ್ಕೆ ಕೂಗೇಳಿದಾಗ ಏನು ಮಾಡ್ತಾರೆ, ಮುಟ್ಟೆಬಿಸ್ತಾರೆ. ಹೋಗ್ತಾನೆ ಕೂಗೇಳಿದಾಗ ಹೋದಾಗ ಮುಟ್ಟೆಬಿಸ್ತಾರೆ. ಯಾರು ಅದು ಹೇಳ್ದೆ ಹೋದ್ರೆ ಅವ್ರು ಡೌಟ್ ಬರುತ್ತೆ, ಆಗ ಹೇಳ್ದೆ ಹೋಗ್ಬಿಟ್ರೆ ಬರೀ ಪ್ರಾಬ್ಲಮ್. ಅದೇ ಸ್ಪರ್ಶ ಇದ್ರೂ ಇದು ತುಂಬ ಅದಕ್ಕೆ ಈ ಶೀತ ವರ್ಷ ಸ್ವಲ್ಪ ಯಾಕೆ ಹೇಳಿದ್ರು ಅಂದರೆ ಯಾವಾಗಲೂ ಜಾಗೃತವಾಗಿರೋ ಇಲ್ಲಿಯ ಅರ್ಥ ಆಯ್ತಾ. ಈಗ ಬೇರೆ ಇದಕ್ಕೆ ಅದಕ್ಕೂ ವ್ಯತ್ಯಾಸ ಇದೆ. ಸ್ಪರ್ಶ ಸ್ಪರ್ಶ ತ್ವಗಿದ್ರಿಯ ಸಂಬಂಧ ಅವರ್ಜನೀಯತ್ವ ಅಥ ಅವರ್ಜನೀಯತ್ವ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇವತ್ತು ಕೂತಿರ್ತಾನೆ ಸ್ಪರ್ಶ ಇದೆ, ಮಲಗಿರ್ತಾನೆ ಸ್ಪರ್ಶ ಇದೆ, ಯಾವ್ದಿರುತ್ತೋ ಇಲ್ಲಿ ಒಳ್ಳೆ ಹಾಕಿಬೇಕು ಧರಿಸೋದಿಲ್ಲ. ಚೆನ್ನಾಗಿ ಮಲಗಿದ್ದ ಎಬ್ಬಿಸಿಬಿಟ್ಟ ಬೇರೆ ಕಡೆ ಮಲಗಿಸ್ತ ಮತ್ತೆ ಎಚ್ಚರ ಆಯ್ತು ಅವನಿಗೆ. ಅದಕ್ಕೆ ಓದಿದ್ದ ಆಸೆ ಆ ಕಂಫರ್ಟ್ ಇರಲಿಲ್ಲ, ಗೊತ್ತಾಯ್ತು ಅದು ಗೊತ್ತಾಯ್ತು ಅವನಿಗೆ ಆಗ್ಲೇನೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ಸ್ಪರ್ಶೇಂದ್ರಿಯ ಜಾಗೃತವಾಗಿರೋದ್ರಿಂದ ಶೀತೋಷ್ಣ ಸುಖ ದುಃಖಗಳಿಗೆ ನಾವು ಗಮನ ಕೊಡೋದ್ರಿಂದ ಆ ಕಾಲದಲ್ಲಿ ಇದ್ರೂ ಅವನಿಗೆ ಆಗೋದಿಲ್ಲ ಅಂದರೆ ಒಳ್ಳೆ ದೃಷ್ಟಾಂತ ಇದು, ನೆನಪಿರಬೇಕು. ಇದು ನ್ಯಾಚು ಸ್ಪರ್ಶೇಂದ್ರಿಯ ವಿಷಯ ಸ್ಪರ್ಶ ಇದ್ರೂ ಕೂಡ ಅವನಿಗೆ ಸುಖ ದುಃಖ ಅನುಭವ ಆಗಿಲ್ಲ ಅಂದಮೇಲೆ ನ್ಯಾಚುರಲ್ ಅಲ್ಲ. ಅಭಿಮಾನ ಇದ್ದಾಗ ಮಾತ್ರ ಆಗುತ್ತೆ, ಇಲ್ಲದೆ ಹೋದರೆ ಆಗೋದಿಲ್ಲ. ಟೆಸ್ಟ್ ಮಾಡಿದ್ರಿ ಈಗ ಕರೆಂಟ್ ಇದ್ದ ಕರೆಂಟಲ್ಲಿ ಟೆಸ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಈಗ, ಕರೆಂಟ್ ಇದೆಯಲ್ಲ ಅಂಥೇಳಿ ಎಲ್ಲ ಏನೇಕರಿಗೆ ಟ್ರೈ ಮಾಡೋಕೆ ಶುರು ಮಾಡ್ತಾರೆ. ಮೊದಲು ದೀಪ ಹಾಕೋದು ತೆಗೆಯೋದು, ಆಮೇಲೆ ಫ್ಯೂಸ್ ಹೋಗಿದೆಯೋ ಅಥವಾ ಇದ್ದು ಹೋಗಿದೆಯೋ, ಅಲ್ಲಿ ಪೋಲಲ್ಲಿ ಹೋಗಿದೆಯೋ ಇಲ್ಲಿ ಹೋಗಿದೆಯೋ, ಎಲ್ಲ ಟೆಸ್ಟ್ ಆಗಬೇಕಲ್ಲ. ಅನೇಕ ಕಡೆ ಟೆಸ್ಟ್ ಮಾಡ್ತಾರೆ. ಈಗೆಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ನಮಗೆ ಅಭಿಮಾನದಿಂದ ಆಯಿತು ಅಂತ. ಅಭಿಮಾನವೇ ಕಾರಣ. ಆ ಉತ್ತರ ಸಿಕ್ಕ ಮೇಲೆ ನಾವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕೀಗ, ಅಭಿಮಾನವನ್ನು ಹೇಗೆ ಬಿಡಬೇಕು ಅಂತ ಪ್ರಶ್ನೆ ಬಂತು. ಅಭಿಮಾನ ಬಿಡೋ ಪ್ರೊಸೆಸ್ ಗೊತ್ತಾಯಿತು ಅಂದರೆ ಅವಾಗ ತಕ್ಷಣ ಏನಾಗುತ್ತೆ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಭಿಮಾನ ಬಿಡೋದನ್ನು ಕಲಿಬೇಕಾದ್ರೇ ಏನು ಹೇಳ್ತಾರೆ, ಮುಂದೆ ಹೇಳ್ತಾರೆ. ಈ ಕರೆಂಟ್ ಹೋಗೋದು ಅಂದ್ರೆ ಹೇಗೆ, ಅದೇ 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 ಕೆಲಸ ಮಾಡೋದು. ಅಲ್ಲಿ ಸ್ವಿಚ್ ಹಾಕೋದು ಬರೋದು ಹ್ಯಾಂಗ ನಮಗೆ ಬರೋದು ಅನ್ನೋದು ಸಿಂಪಲ್. ಟಕ ಟಕ ಆಗ್ತಿರ್ತಾನೆ ಜ್ಞಾನಿಗಳು ಹಾಗೆ. ಕೂರ್ಮು ಅಂಗಾನೀವ ಸರ್ವಶಃ. ಆಮೇಲೆ ಏನು ಮಾಡುತ್ತೆ, ತಷ್ಟ ಹೊರಡು ತಷ್ಟ ಹೊರಗ್ಬಿಡೋದು, ಯಾವಾಗ ಬೇಕು ಹೊರಗ್ಬಿಡುತ್ತೋ ಹೊರಗ್ಬರ್ತಾ ಇದ್ದು ಓವರ್ಆಲ್ ಕಂಟ್ರೋಲ್. ಆಮೇಲೆ ದೇವರು ವಿಶೇಷ ಗುಣ ಇಟ್ಟಿದ್ದಾನೆ ಅಂತೇಳಿ ಭಗವದ್ಗೀತೆ ಒದ್ದ ಗೊತ್ತಾಗುತ್ತೆ. ಗೊತ್ತಾಯ್ತಾ, ಯದಾ ಸಂಹರತೆ ಚಾಯಂ ಕೂರ್ಮು ಅಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾವನು ಆಮೆ ತನ್ನ ಅವಯವಗಳನ್ನು ಬೇಕಾದ ಹೊರಗೆ ಹಾಕೋದು ಬೇಡವಾದ ಒಳಗಡೆ ಕೊಡೋದು ಮಾಡುತ್ತೋ, ಆ ರೀತಿ ಮಾಡೋ ಶಕ್ತಿ ನಮಗೆ ಯಾರಿಗೆ ಬಂದಿರುತ್ತೋ ಅವನೇನಂತ ಕರಿಬೇಕು, ಅಪರೋಕ್ಷ ಜ್ಞಾನಿ ಅಂತ ಕರಿಬೇಕು. ಗೊತ್ತಾಯ್ತು, ಸ್ಥಿತಪ್ರಜ್ಞ. ವಿಷಯೇಂದ್ರಿಯ ಸಂಬಂಧ ಏವನ ಸಂತೀತಿ ಸ್ಪರ್ಶತ್ವಗೇಂದ್ರಿಯ ಸಂಬಂಧ ಅವರ್ಜನೀಯತ್ವಾತ್ ಅತ ಏವ ಶೀತೋಷ್ಣ ಗ್ರಹಣಂ ಕೃತಂ. ಉತ್ತರ ಕೊಟ್ಟು ಅದಕ್ಕೆ ಶೀತೋಷ್ಣ ಗ್ರಹಣವನ್ನು ಮಾಡಿದೆ. ಏತೇನ ಇಂದ್ರಿಯ, ಇದೆಲ್ಲ ಯಾವ ಭಾಷಿಕಾರು ಬರೆದಿದ್ದಲ್ಲ ಇದು, ಇದು ಇವತ್ತಿಗೂ ಬೇರೆಯವರಿಗೂ ಗೊತ್ತಿಲ್ಲ. ಆಚಾರ್ಯ ಹೇಳಿದ್ದ ಜಗತ್ತು ತಿಳಿಸಿದರೆ ಎಲ್ಲರೂ ಮಧ್ವಾಚಾರ್ಯ ಶಿಷ್ಯರಾಗಿ ಬಿಡ್ತಾರೆ. ತಿಳಿಸೋ ಪದ್ಧತಿ ನಮ್ಮಲ್ಲಿಲ್ಲ, ಬರೀ ಬೈತಾರೆ ಬೈತಾರೆ ಅಂತ ಹೆಸರು ಬಂದಿದೆ ಹೊರತು ಆಚಾರ್ಯರಿಗೆ ಇದು ಬಂದಿಲ್ಲ. ಎಷ್ಟು ವಿಷಯ ಹೇಳ್ತಾರೆ, ಪ್ರತಿಯೊಂದಕ್ಕೂ ಸ್ವಾರಸ್ಯ ಹೇಳ್ತಾರೆ ಅಂತ ಗೊತ್ತಾದರೆ ಆಗ ಅವರು ಇರಲ್ಲ, ತಿಳಿದವರೆಲ್ಲ ಆಚರಣೆ ಕೊಂಡಾಡ್ತಾರೆ. ಅತಏವ ಶೀತೋಷ್ಣ ಗ್ರಹಣಂ ಕೃತಂ ಏತೇನ ಇಂದ್ರಿಯ ಮನಸ್ಸು ಅನ್ಯಕರ್ಷಾಭಾವೋಪಿ ಪ್ರತ್ಯುಕ್ತ. ಇಂದ್ರಿಯ ಮನಸ್ಸು, ಇಂದ್ರಿಯ ಎರಡೀಗ ಎರಡು ಕಾಂಟ್ಯಾಕ್ಟ್ ಇದೆ, ಜೀವ ಮನಸ್ಸು ಇಂದ್ರಿಯ ವಸ್ತು ಇಷ್ಟಿದೆ. ಇಷ್ಟೊತ್ತೇನು ಗುರುತರ ಕೊಡ್ತಿರೋದು, ಇಂದ್ರಿಯ ವಸ್ತುಗಳ ಸಂಪರ್ಕ ಬಗ್ಗೆ ಮಾತಾಡಿದ್ವಿ. ಇದೇ ರೀತಿಯೇ ಮನಸ್ಸು ಇಂದ್ರಿಯಗಳ ಸಂಪರ್ಕವನ್ನು ತಿಳ್ಕೊಂಬಿಡಿ ಅಂತ ಹೇಳಿ. ಇಂದ್ರಿಯ ಇಲ್ಲದೆ ಅಭಿಮಾನ ಈ ಕಡೆಯಿಂದ ತಗೊಂಡ್ರು ಆ ಕಡೆ ತಗೊಂಡ್ರು ಅಷ್ಟೇ, ಏನಾಗೋದಿಲ್ಲ. ಅದು ಅಭಿಮಾನವೇ ಎಲ್ಲದಕ್ಕೂ ಕಾರಣ. ಮನಸ್ಸಿನಿಂದಾಗಿ ನಮಗೆ ಮನಸ್ಸಿನಿಂದ ಇಂದ್ರಿಯಕ್ಕೆ ಹೋಗ್ಬೇಕಾದ್ರೂ, ಇಂದ್ರಿಯಿಂದ ವಿಷಯಕ್ಕೆ ಹೋಗ್ಬೇಕಾದ್ರೂ ಕೂಡ ಇಲ್ಲಿ ಸನ್ನಿಕರ್ಷ ಪ್ಲಸ್ ಅಭಿಮಾನ ಹೇಗೋ, ಇಲ್ಲೂ ಸನ್ನಿಕರ್ಷ ಪ್ಲಸ್ ಅಭಿಮಾನ. ಇಂದ್ರಿಯಗಳಿಂದ ವಿಷಯಗಳಿಗೆ ಸಂಪರ್ಕ ಹೇಗಿರುತ್ತೋ, ಮನಸ್ಸಿನಿಂದ ಇಂದ್ರಿಯಕ್ಕೂ ಸಂಪರ್ಕ ಆಗಿರುತ್ತೆ. ಇಲ್ಲದವಾಗ ಏನಂತ ಕರೀತಾನೆ, ಆಬ್ಜೆಕ್ಟ್ ಮೈಂಡೆಡ್ ಅಂತ ಕರೀತಾನೆ. ಗೊತ್ತಾಯ್ತಾ, ಇವರು ಇಲ್ಲ ನಾನು ನೋಡ್ಲಿಲ್ಲ ಅಂತ ಹೇಳ್ತಾನೆ, ಕಣ್ಣಿಲ್ಲ ಅಂತ ನಾನು ನೋಡ್ಲಿಲ್ಲ ಅಷ್ಟೇ, ಸನ್ನಿಕರ್ಷ ಬಂದಿಲ್ಲ ಆ ಕಡೆಗೆ. ಇನ್ನೂ ಸರ್ತೆ ಯಾರೋ ಕೇಳಿರೋ ಹೇಳ್ತಿದ್ದ, ಹೂ ಅಂತ ಇದ್ದಷ್ಟೇ. ಆ ಏನಂದ್ರಿ ಅಂತ ಕೇಳಿದೆ ಮತ್ತೆ. ಅಂದ್ರೆ ಮನಸ್ಸು ಎಲ್ಲೋ ಬೇರೆ ಕಡೆ ಇದೆ. ಮನಸ್ಸು ಅಲರ್ಟ್ ಇಲ್ಲದ ಹೋದಾಗ ಇಂದ್ರಿಯ ಕಾಂಟ್ಯಾಕ್ಟ್ ಇಲ್ಲ, ಇಂದ್ರಿಯ ಅಲರ್ಟ್ ಇಲ್ಲದ ವಸ್ತು ಕಾಂಟ್ಯಾಕ್ಟ್ ಇಲ್ಲ. ಆದ್ರೆ ಜೀವ ಅಲರ್ಟ್ ಇಲ್ಲ ಹೋದ್ರೆ ಡೆಡ್ ಬಾಡಿಯಲ್ಲಿ ಏನಿಲ್ಲ, ಈಗ ಜೀವನೇ ಇಲ್ಲ, ಅದ್ರಿಂದ ಟೋಟಲಿ ಕಾಂಟ್ಯಾಕ್ಟ್ ಇಲ್ಲ. ಅದು ಅಪರೋಷನ್ ಜೀವ ಇದ್ರು ಕೂಡ ಅಭಿಮಾನ ಇಲ್ಲದೆ ಇರೋದ್ರಿಂದ ನೋ ಪ್ರಾಬ್ಲಮ್. ಇದಿಷ್ಟು ಟೆಸ್ಟ್ ಮಾಡ್ಬೇಕಿದೆ. ಹೇಗೆ ನಾವು ಇದೆಲ್ಲ ಏನು ಎಲ್ಲವೂ ಎಲ್ಲರಿಗೂ ಬೇಕಿಲ್ಲ, ಇದು ಎಲ್ಲರಿಗೂ ಬೇಕಿದೆ. ಅಧ್ಯಾತ್ಮ ಎಲ್ಲರಿಗೂ ಹಾಕ್ಬೇಕು ಅಂದ್ರೆ ಎಲ್ಲರೂ ಪ್ರಾಬ್ಲಮ್ ಫೇಸ್ ಮಾಡೋರೆ. ಇಂಜಿನಿಯರಿಂಗ್ ಎಲ್ಲರೂ ಬೇಡ, ಮೆಡಿಕಲ್ ಎಲ್ಲರಿಗೂ ಬೇಕಾಗಿಲ್ಲ. ಆದ್ರೆ ಅಧ್ಯಾತ್ಮ ಮಾತ್ರ ಏನಾಗಬೇಕು, ಆತ್ಮ ಇರೋರಿಗೆಲ್ಲ ಅಧ್ಯಾತ್ಮ ಬೇಕು, ಆತ್ಮ ಇರೋರಿಗೆ ಅಧ್ಯಾತ್ಮ ಬೇಕು. ಅದು ಜಡ ಪದಾರ್ಥ ಬೇಕಿಲ್ಲ, ಯಾಕಂದ್ರೆ ಆತ್ಮನೇ ಇಲ್ಲ ಅದಕ್ಕೆ. ಎಲ್ಲ ಜೀವರಿಗೂ ಅಧ್ಯಾತ್ಮ ಶಾಸ್ತ್ರ ಕಂಪಲ್ಸರಿ. ಈಗ ಯೋಗಕ್ಕೆ ಬಂದಿದ್ದಾರಷ್ಟೇ, ಏನು ಬೇಡ ಅಂತ ಹೇಳಿದ್ರೆ ಯೋಗಕ್ಕೆ ಬಂದಿದ್ದಾರಷ್ಟೇ. ಇದು ಫಿಸಿಕಲ್ ಯೋಗ ಉಪಯೋಗ ಇಲ್ಲ. ಯಾವ್ದಕ್ಕೆ ಬರಬೇಕು, ಇವತ್ತು ಹೇಗೆ ಇದೆಲ್ಲ ಯೋಚನೆ ಮಾಡ್ತಿದ್ದಾರಲ್ಲ, ಹಿಂದೆ ಫಿಲಾಸಫಿ ಕಂಪಲ್ಸರಿ ಆಗಿತ್ತು. ಇದು ಕೃತಯುಗಾದಿಗಳಲ್ಲಿ ಇವತ್ತು ಅದು ಕಂಪಲ್ಸರಿ, ಇದು ಕಂಪಲ್ಸರಿ ಅಂತ ಹೇಳ್ತಾರೆ. ಆಗ ಫಿಲಾಸಫಿ ಕಂಪಲ್ಸರಿ. ಆದ್ರೆ ಎಲ್ಲರೂ ಏನಾಗಿರ್ತಿದ್ರು, ಸನ್ಮಾರ್ಗದಲ್ಲೇ ಇರ್ತಿದ್ರು. ಅದು ಕೃತಯುಗ ಅಂದ್ರೆ ಕೃತಯುಗನೇ ಇಲ್ಲ, ಅದೊಂದೇ ಇಲ್ಲ, ಎಲ್ಲ ಇದೆ, ಅದೊಂದು ಇಲ್ಲೇ ಇಲ್ಲ. ಆದ್ರಿಂದ ಎಲ್ಲರೂ ತೋರಿಸ್ತಾ ನಡ್ಕೋತಾನೆ, ಯಾರಿಗೂ ಇದೇ ಇಲ್ಲ. ಏನೋ ಪಾಪ ಪುಣ್ಯದ ಎಚ್ಚರ ಇಲ್ಲ, ದೇವರ ಬಗ್ಗೆ ಭಕ್ತಿ ಇಲ್ಲ, ಹಾಗೆ ಹಾಳಾಗೋಗ್ಬಿಡುತ್ತ. ಯುಗ ನಿಯಮ ಅವರಿಗೆ, ಆದ್ರೆ ನಾವು ಹುಡುಗರು ಸಾಧನೆ ಮಾಡೋರು, ಸಾಧನೆ ಮಾಡೋರು. ಇವತ್ತು ಆಗಿದ್ದ ರಾಯರಂತವರೆಲ್ಲ ಯಾವ ಯುಗದಲ್ಲಿ ಇದ್ರು, ವಾಚರಾಜ ರಾಯರೆಲ್ಲ ಯಾಕಿದ್ರೆ ಅಂದ್ರೆ ಕೆಲಸ ಮಾಡೋರಿಗೆ ಯಾವ ಯುಗದಲ್ಲಿದ್ದರೂ ಮಾಡ್ತಾರೆ, ಬೇರೆಯವರಲ್ಲಿ ಇನ್ನು ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ಆದ್ರೆ ಮಾಡೋರು ಮಾಡೇ ಮಾಡಿ, ಎಂತ ಡಿಫಿಕಲ್ಟ್ ಪೇಪರ್ ಇದ್ರು ಕೂಡ ಬುದ್ಧಿವಂತ ಪಾಸ್ ಆಗಿ ಮಾರ್ಕ್ಸ್ ವೇರಿ ಆಗ್ಬೋದೇ ಹೊರತು ಪಾಸ್ ಆಗೋದು ಗ್ಯಾರಂಟಿ. ದಡ್ಡ ಎಷ್ಟು ಇದು ಕೊಟ್ಟರು ಫೇಲ್ ಆಗೇ ಆಗ್ತಾರ, ಪಕ್ಕದವ್ರು ಬರೀತಿದ್ರು ಫೇಲ್ ಆಗ್ತಾರೆ. ಯಾಕೆಂದ್ರೆ ಸ್ಪೆಲ್ಲಿಗೆ ಗೊತ್ತಿರಲ್ಲ ಹೊರಟವನಿಗೆ ಏನಂದ್ರೆ ಏನಂತ ಕೇಳ್ತಾನೆ. ಅಂದ್ರೆ ಅದೇ ಹೇಳಿದ್ದು, ಸಾಧನೆ ಮಾಡ್ಲಿಕ್ಕಾಗದೇ ಇದ್ದವರಿಗೆ ಹಿರಣ್ಯ ಕಶ್ಮೀರ ಯಾವುದರಲ್ಲಿ ಇದ್ದಾಗಿದ್ರೆ, ಹಿರಣ್ಯ ಕಶ್ಮೀರಲ್ಲಿ ಯಾವ ಕೃತಿ ಏನು ಸಾಧನೆ ಮಾಡಿದ್ರಾಗಿದ್ರು ಅವರು. ಇದೆಲ್ಲ ಟೆಸ್ಟ್ ಕೊಟ್ಟಿದ್ದಾರೆ. ಈಗ ಸಾಧನೆ ಮಾಡ್ಲಿಕ್ಕೆ ತೇರ್ಪೂಜೆ ಮಾಡೋದಿಲ್ಲ, ಎಲ್ಲಿ ಹೋದ್ರು ಮಾಡೋದಿಲ್ಲ. ಅವ್ರು ಮಾಡ್ತಾರೋ ಬದಲಿ ಹೋಗಿ ಎಂತ ಇದ್ರಲ್ಲಿ ಹಾಕೊಂಡು ಮಾಡೇ ಮಾಡ್ತಾನೆ, ಬಿಡೋದಿಲ್ಲ. ಯಾಕೆ, ನಾ ಮಾಡ್ಲೇಬೇಕು, ಅವ್ರು ದೀಕ್ಷೆ ಇದೆ, ಮಾಡೇ ಮಾಡಲ್ಲ. ಮಾಡದೇ ಇದ್ದವನಿಗೆ ಎಷ್ಟು ಅನುಕೂಲ ಮಾಡ್ಕೊ, ಓದೋದಿಲ್ಲ ಅವನಿಗೆ. ಏನ್ ಮಾಡಿದ್ರು ಪಾಪ, ಅವನಿಗೆ ಲೈಟ್ ಹಾಕೊಟ್ರು, ಫ್ಯಾನ್ ಹಾಕೊಟ್ರು, ಎ ಸಿ ಹಾಕಿದ್ರು, ಬಗ್ಗೆ ನೋಡ್ತಾ ನಿದ್ದೆ ಹೊಡಿತಾ ಇದ್ದಾರೆ ಅಷ್ಟೇ. ಅವನು ಇನ್ನೊಬ್ರು ಅವ್ನು ಏನಿಲ್ಲ, ಅವ್ನು ಬೀದಿಗೆ ಅದಕ್ಕೆ ಕಳ್ಕೊಂಡು ಹೋಗ್ತಾನೋ. ಅರ್ಥ ಆಯ್ತಾ, ಕಲಿಯುಗ ಅಂತ ಹೇಳಿದ್ದೆ ಯಾಕೆ ಅಂದ್ರೆ ಹೆಚ್ಚಿನ ಹಾಗಿರ್ತಾರೆ ಅಂತ ಹೇಳೋದಕ್ಕೆ ನಾವು ಇರಬೇಕು ಅಂತ ಅರ್ಥ ಅಲ್ಲ. ನಾವು ಎರಡು ಸಹಜ ಅಂತ ಹೇಳಬೇಕಾಗಿದ್ರೆ ಎಡುತ್ತಾರೆ ಅನ್ನೋದ್ರೆ ನಾವು ಇಡಬೇಕು ಅಂತ ಅರ್ಥ ಅಲ್ಲ. ಕಲಿಯುಗದಲ್ಲಿ ನಮಗೆ ಅಪೋಸಿಟ್ ಥಿಂಗ್ಸ್ ತುಂಬಾ ಜಾಸ್ತಿ, ಆದ್ರಿಂದ ಏನಾಗಿರ್ಬೇಕು, ಕೇರ್ಫುಲ್ ಆಗಿರಿ ಅಂತ ಅರ್ಥನೇ ಹೊರತು ಬಿಡಿ ಅಂತ ಅದಕ್ಕೆ ಅರ್ಥ ಅಲ್ಲ. ಅತಏವ ಶೀತೋಷ್ಣ ಗ್ರಹಣಂ ವಕ್ಷಮಾಣತ್ವಾತ್ ಅಥೋ ಯಥೋ ಮಾತ್ರಾಸ್ಪರ್ಶ್ಯಾಃ ಜಾಗ್ರದಾದಾವೇವಾ ತೇ ಸಂತಿ ಅನ್ಯಾನ್ಯದಾಯಿತಿ ತದನ್ವಯ ವ್ಯತಿರೇಕಿತ್ವಾತ್ ತನ್ನಿಮಿತ್ತಾಯೇವ ನಾತ್ಮನಃ ಸ್ವತಃ. ಹೀಗೆ ಮಾತ್ರಾಸ್ಪರ್ಶಗಳು ಆಗೋದು ಯಾವಾಗ, ಜಾಗ್ರತ ವ್ಯವಸ್ಥೆಯಲ್ಲಿ ಮಾತ್ರ, ಮಲೆದಾಗ ಆಗೋದಿಲ್ಲ. ಅವ ನಮ್ಗೇನು ಕನ್ಫ್ಯೂಷನ್ ಬಂತು ಅಂದರೆ ಇದ್ರೆ ವಿಷಯ ಸನ್ನಿಕಸೆ ಅಂತ ತಿಳ್ಕೊಂಡ್ಬಿಟ್ಟ, ಅಭಿಮಾನ ಅಂತ ತಿಳ್ಕೊಳಕ್ಕಾಗಲಿಲ್ಲ ಅವನು. ಆ ಉತ್ತರ ಸಿಗೋದ್ರಲ್ಲಿ ಸೋಚ್ಬಿಡ್ತಾನೆ. ಎಲ್ಲರಿಗೂ ನಿತ್ಯ ದೇವರು ಯಾವ ತಕ್ಕೊಡ್ತಾನೆ ಗೊತ್ತಾ, ಇದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತಾನೆ ಕೊಡೋದು. ಗೊತ್ತಾಯ್ತಾ, ಇದು ಎಕ್ಸ್ಪೀರಿಯೆನ್ಸ್ ಮಾಡಿ ಮೂರು ಅವಸ್ಥೆ ಕೊಟ್ಬಿಟ್ಟು ಕಂಪೇರ್ ಮಾಡಿ, ಜಾಗ್ರದ ಅವಸ್ಥೆ ಹೇಗಿದೆ, ಸ್ವಪ್ನಾವಸ್ಥೆ ಹೇಗಿದೆ. ಜಾಗ್ರದ ಅವಸ್ಥೆಯಲ್ಲಿ ವಸ್ತುಗಳಿವೆ, ನಾವು ಇದೆ. ಸ್ವಪ್ನಾವಸ್ಥೆಯಲ್ಲಿ ಹೊರಗಿನ ವಸ್ತುಗಳಿಲ್ಲ, ವಾಸನಾಮಯವಾದ ವಸ್ತುಗಳಿವೆ. ಸುಷುಪ್ತಿ ವ್ಯವಸ್ಥೆಯಲ್ಲಿ ಹೊರಗಿನ ವಸ್ತುನ ಕಾಂಟ್ಯಾಕ್ಟೇ ಇಲ್ಲ. ಈ ಮೂರು ಅವಸ್ಥೆ ನಮಗೆ ಪರಮಾತ್ಮ ಯಾವ್ದಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ಜ್ಞಾನ ವೃದ್ಧಿಗೆ ಅಪ್ಲೈ ಮಾಡ್ಕೊಳ್ಳಕ್ಕಲ್ಲ. ಅರ್ಥ ಆಯ್ತಾ, ಈಗ ನೋಡು ಕರೆಂಟ್ ಇಲ್ಲ ಅಂತ ತೋರಿಸ್ತಾರಲ್ಲ ಹಾಗೆ ಅವ್ನು ತೋರಿಸ್ತೇವ್ ನೋಡಿ, ಸ್ವಿಚ್ ಆಫ್ ಮಾಡಿದೆ, ಆಯ್ತು ಹಾಕಿದೆ ಬಂತು ಸರಿ ಹೋಯ್ತು ಅಂತ ಕೇಳ್ತಾನಲ್ಲ ಹಾಗೆ. ಹಾಕಿದಾಗ ಜಾಗ್ರತ ವ್ಯವಸ್ಥೆ ಇದ್ದಾಗ, ಆಫ್ ಮಾಡಿದಾಗ ಸುಶುದ್ಧ ವ್ಯವಸ್ಥೆ ಇದ್ದಾಗ, ಸ್ವಲ್ಪ ಸಿಂಗಲ್ ಫೇಸ್ ಆದ್ರೆ ಸ್ವಪ್ನಾವಸ್ಥೆ ಇದ್ದಾಗ ಸಿಂಗಲ್ ಫೇಸ್ ಆತ ಕೆಲಸಕ್ಕೆ ಬರೋ ಬೆಳಕಾಗುತ್ತೆ ಕೆಲಸ ಬರೋದಿಲ್ಲ, ಎಫೆಕ್ಟೇ ಇಲ್ಲ ಅದರೊಳಗೆ. ಆ ಥರ ಸ್ಥಿತಿಯಲ್ಲಿ ಇರ್ತಾರೆ. ಸುಮ್ಮನೆ ರಸ್ತೆ ಎಕ್ಸಾಂಪಲ್ ಅಷ್ಟೇ. ಅಥೋ ಯಥೋ ಮಾತ್ರ ಸ್ಪರ್ಶ ಜಾಗ್ರತಾದಾವೇವ ತಂತಿ. ಅದಕ್ಕೆ ಕುಡಿಯೋರು ಏನ್ ಮಾಡ್ತಾರ ಸೈಕಾಲಜಿ ಅವರಿಗೆ ಕಾರಣ ಗೊತ್ತಿಲ್ಲ, ಅದಕ್ಕೆ ಕುಡಿದ್ಬಿಟ್ಟು ಬರ್ಲಿಕ್ಕೆ ಟ್ರೈ ಮಾಡ್ತಾರೋ. ಈ ಕುಡಿತಾನೆ ಯಾತಕ್ಕೆ ಬಂತು ಅಂದ್ರೆ ದುಃಖ ಆಗಿದೆ ಅವನಿಗೀಗ, ದುಃಖ ಆಗಿರೋದ್ರಿಂದ ಮರಿಬೇಕಾಗಿದೆ, ಮರಿಬೇ ನಿಜ ಬರ್ತಾ ಇಲ್ಲ. ಏನ್ ಮಾಡ್ತಾನೆ ಅವನೀಗ, ಇಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹೋಗ್ತಾನೆ ಮದ್ಯಪಾನ ಮಾಡ್ತಾನೆ. ಅದು ಈ ವಾಟ್ಸ್ ಫರ್ಗೆಟ್ ಹಿಮ್ಸೆಲ್ಫ್. ಅವನು ಬರ್ಲಿಕ್ಕೆ ಟ್ರೈ ಮಾಡಬಾರ್ದು, ಏನ್ ಅಭಿಮಾನ ಬಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಎಲ್ಲೋ ಪ್ರಾಬ್ಲಮ್ ಇದ್ದು ಎಲ್ಲೋ ಸಲ್ಯೂಷನ್ ಹುಡುಕ್ತಾ ಇದ್ದಾರ, ಸರಿಯಾದ ಸಲ್ಯೂಷನ್ ಹುಡುಕಿದ್ರೆ ಪಂಚರ ಮುಂದಿನ ಗಾಡಿ ಆಗಿರ್ ಹಿಂದಿನ ಗಾಡಿ ರಿಪೇರ್ ಮಾಡಕ್ ಹೋದ್ರೆ ಅದು ಹಾಗೆ ಎಲ್ಲಿ ತಪ್ಪ ಇರುತ್ತೆ ಅಲ್ಲೇ ಹುಡುಕ್ಬೇಕು. ಅದಕ್ಕೆ ಪರಮಾತ್ಮ ಅವಶ್ಯಗಳನ್ನು ಕೊಟ್ಟು ತೋರಿಸ್ತಾನೆ. ಅಥವಾ ಮಾತ್ರ ಸ್ಪರ್ಶ ನಾತ್ಮನಃ ಸ್ವತಃ ಸ್ವಯಮೇವ ಕೇವಲ ಶೀತ ಉಷ್ಟ ಸುಖ ದುಃಖದಾಹ ಭವಂತಿ ಇತಿ ಸಂಬಂಧ. ಅತಃ ಇತ್ಯುಕ್ತಸ್ಯೈವ ವಿವರಣಂ ಯತಃ ತನ್ನಿಮಿತ್ತ ಏವ ಇತಿ. ತನ್ನಿಮಿತ್ತ ಅಂದ್ರೆ ಅದೇ ಕಾರಣ, ಅಭಿಮಾನವೇ ನಿಮಿತ್ತವಾಗಿದೆ ಅಂತ ಅರ್ಥ. ತತ್ ಇತಿ ಅಭಿಮಾನ ಪರಾಮರ್ಶ. ತತ್ತನ್ನ ಪದ ದೂರ ಐತಿ ಈಗಾಗ್ಲೇನೆ. ಅದರ ನಿಮಿತ್ತ, ಅದರ ನಿಮಿತ್ತ ಅಂದ್ರೆ ಯಾವುದು ನಿಮಿತ್ತ? ಅಭಿಮಾನ ನಿಮಿತ್ತ ಅಂತ ಹೇಳಿ ಪ್ರಣವನ ಪ್ರಣವನ ಮರಿಬಾರದು. ತತ್ ಎಂಬುದು ಪ್ರಣವನ, ಆದ್ರಿಂದ ಯಾವ್ದ್ರ ಪ್ರಣವನ ಅದು ಅಭಿಮಾನದ ಪ್ರವಣ. ಅಭಿಮಾನ ನಿಮಿತ್ತ ಏವ ಸುಖ ದುಃಖ ಅನುಭವ, ನಿಮಿತ್ತ ಏವ ಸುಖ ದುಃಖ ಅನುಭವ. ಅಭಿಮಾನ ಅಭಾವೇ ಸುಖ ದುಃಖ ಅನುಭವ ಅಭಾವ. ಅಭಿಮಾನ ತತ್ವೇ ಸುಖ ದುಃಖ ಅನುಭವ ಭಾವ. ಅರ್ಥ ಆಯ್ತಾ? ಅಭಿಮಾನ ಇಲ್ಲ, ಸ್ವಿಚ್ ಹಾಕಿದ ಕರೆಂಟು ಇಲ್ಲ ಹೋದ್ರೆ ಇಲ್ಲ ಅಂತೀವಲ್ಲ, ಸಿಂಪಲ್. ಅದು ಸ್ವಿಚ್ ಹಾಕೋದು ಬಿಡೋದು ಹೇಗೋ, ಅಭಿಮಾನ ಇರೋದು ಬಿಡೋದು ಉತ್ತರ ಕಾಲ. ಒಬ್ಬ ನಡತಾ ಇದ್ದಾನೆ, ಯಾರೋ ಕತ್ತಿದ್ದಾನೆ, ಇನ್ನೊಬ್ರು ನಡತಾ ಇಲ್ಲ. ಅವನಿಗೆ ಅಭಿಮಾನ ಇದೆ, ಅಭಿಮಾನ ಇಲ್ಲ ಅವನಿಗೆ. ಗೊತ್ತಾಯ್ತಾ? ಯಾರು ಅಷ್ಟೇ ಇವನ ಪಾಲಿಗೆ, ಅವನ ಪಾಲಿಗೆ ಇವ್ರ ಸಂಬಂಧ ಅಂತ ಏನೋ ಸಂಬಂಧ ಇಟ್ಕೊಂಡು ಮಾತಾಡ್ತೇವೆ. ಸಂಬಂಧನೇ ಏನದೋ ಅಭಿಮಾನ, ಸಂಬಂಧ ರೂಪ ಅಭಿಮಾನದಿಂದ ಆಗಿಡ್ತಾನೆ. ಯಾವಾಗ ಅಭಿಮಾನ ಗೆದ್ದು ಬಿಡ್ತಾನೆ ಅವಾಗ ಪ್ರಶ್ನೆ ಬರೋದಿಲ್ಲ. ಈ ಪೊಲೀಸ್ ಅರೆಸ್ಟ್ ಮಾಡಕ್ ಹೋಗ್ತಾನೆ ಯಾವನೋ ಒಬ್ಬನ ಕಳ್ಳ ಸಿಕ್ಕ ಅಂತೇಳಿ, ಅರೆಸ್ಟ್ ಮಾಡಿದ್ರೆ ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಬಂದು ಅವನು ಆ ಪ್ರಾಬ್ಲಮ್ ಶುರುವಾಯ್ತು. ಓ ನೀನ ಏನ್ ಮಾಡಿ ಹೇಗೆ ಸೇವ್ ಮಾಡಬೇಕು ಯೋಚನೆ ಶುರು ಮಾಡ್ತಾನೆ. ಅವನು ಅರೆಸ್ಟ್ ಮಾಡಕ್ಕಲ್ಲ, ಸೇವ್ ಮಾಡಕ್ಕೆ ಯೋಚನೆ ಮಾಡ್ತಾನೆ. ದುಷ್ಟನ ಆ ತಪ್ಪೇ ಮಾಡಿಲ್ಲ ಹೇಗೆ ಟ್ರೈ ಮಾಡ್ತಾನೆ. ಅವ್ನು ದುಷ್ಟ ಅಂತ ಗೊತ್ತಿದೆ, ಆ ತಪ್ಪು ಮಾಡಿಲ್ಲ, ಗೊತ್ತಾಯ್ತಾ? ಅಹಿಂಗೆ ಟ್ರೈ ಮಾಡ್ತಾನೆ. ಅಭಿಮಾನ ಹಿಡಿಲೇಬೇಕು ಅಂತ ಅಭಿಮಾನ ಅವನಿಗೆ. ಅದೇ ಅದೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು, ಅಪರಾಧಿಯಾಗಿದ್ರೆ ಹಿಡಿಬೇಕು, ಇಲ್ಲವರು ಬಿಡಬೇಕು. ಇದು ಕರ್ತವ್ಯ, ಗೊತ್ತಾಯ್ತಾ? ಅಪರಾಧಿ ಹಿಡಿಬೇಕು, ಬಿಡಬೇಕು ಇಷ್ಟೇ. ಅದಕ್ಕೆ ಅರ್ಜುನ ಏನ್ ಮಾಡಿದ್ದಾನೆ, ಭೀಷ್ಮ ದ್ರೋಣಾದಿಗಳೆಲ್ಲ ಏನಿವರು ಬಂಧುಗಳು ಹೇಗೆ ಹೊಡಿಬೇಕು ಅಂತ ಶುರು ಮಾಡ್ದ. ಅಷ್ಟೇ, ಅದು ಆ ಒಂದು ಯೋಚನೆ ಮಾಡಬೇಡ. ಬಂಧು ಬಾಂಧವರ ಪ್ರಶ್ನೆ ಬರೋದಿಲ್ಲ, ಇಲ್ಲಿರೋದೇನು ಕರ್ತವ್ಯದ ಪ್ರಶ್ನೆ. ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ಪನಿಷ್ ಮಾಡ್ಬೇಕು ಅಷ್ಟೇ ಹೊರತು ಹುಡುಗನ ನೋಡಕ್ ಹೋಗ್ಬಾರ್ದು. ಆಗ ನಮಗೆ ಈ ಕೃಷ್ಣ ಏನ್ ಉತ್ತರ ಕೊಡ್ತಿದ್ದಾನೆ ಗೊತ್ತಾಗತ್ತೆ. ಪ್ರತಿಯೊಂದು ಅರ್ಥದಲ್ಲೂ ಕೂಡ ದೇಹ ಭೀಷ್ಮಾದಿಗಳ ಮೇಲೆ ಅಭಿಮಾನದಿಂದಾಗಿ ಯುದ್ಧ ಬೇಡ ಅಂತ ಹೇಳಿದ, ದೇಹಾಭಿಮಾನದಿಂದಾಗಿ ನಾವು ಸ್ನಾನ ಬೇಡ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ನಮ್ಮ ದೇಹದ ಮೇಲೆ ಅಭಿಮಾನ, ಇನ್ನೊಬ್ಬರ ದೇಹ ಅಭಿಮಾನ. ಅದು ಯಾವ ಓವರ್ಕಮ್ ಮಾಡ್ತಾನೆ, ಅವ್ರ ಮನಸ್ಸು ಗಟ್ಟಿ ಮಾಡುವಂತಾರಲ್ಲ, ಅಭಿಮಾನ ಬಿಡದೆ ಗಟ್ಟಿ ಮಾಡೋದು. ಸುಮ್ಮನೆ ಗಟ್ಟಿ ಆಗೋದಿಲ್ಲ, ಅದೇನಾಗ್ಬೇಕು ಅದಕ್ಕೆ? ಅಭಿಮಾನ ಬಿಟ್ಟರೆ ಕಷ್ಟ, ಅಭಿಮಾನ ಗೋರ್ಮೆಂಟ್ ಬಿಡಕ್ಕೆ ಬರೋದಿಲ್ಲ. ಅದಕ್ಕೇನ್ ಬೇಕು ಅಂತ ಹೇಳ್ತಾರೆ ಈಗ. ಅತ ಕಳ್ತಾನ ಪ್ರಶ್ನೆ ಅಲ್ಲ ಈಗ ಬಂದಿರೋದು, ಹಿಡಿಬೇಕೋ ಬಿಡಬೇಕೋ ಪ್ರಶ್ನೆ. ಅದನ್ನೇ ಕರ್ತವ್ಯ ಅಂತ ಕರೆಯೋದು. ಆ ಕರ್ತವ್ಯ ಅಲ್ಲಿ ಬಿಡಕ್ ಕೊಟ್ಟಿದ್ದಾನೆ ಈಗ. ಇವರು ಬಂಧುಗಳು ಯಾಕೆ ಕೊಲ್ಲಬೇಕು, ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅಂತ ಕೇಳಿ ಹಾಗೆಲ್ಲ ಬಿಡ್ಲಕ್ ಬರೋದಿಲ್ಲ ಅಂತ. ಸತ್ತು ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ತನ್ನದೇ ದೇಹದ ಅಂಗ ಅದು ಕೊಳಸ ಹೋಗಿದೆ, ಕಟ್ ಮಾಡ್ಬೇಕೋ ಇಲ್ಲ? ತನ್ನದೇ ದೇಹದ ಅಂಗನೇ ಹಾಗೆ ಮಾಡ್ಬೇಕಾದ್ರೆ ಉಳಿದವ್ರ ಹಾಗೆ ಮಾಡೋದು ಸಹಜ. ಅವ್ರ ಜೀವನ ಕೊಳತು ಜೀವನ ಇದ್ದಾಗಿದೆ. ದುರ್ಯೋಧನಾದಿಗಳ ಜೀವನ ಎಂಥದ್ದು ಕೊಳಕು ಜೀವನ, ಕೊಳತು ಕೊಳತು ಕೊಳಕು ಜೀವನ. ಅಂತವ್ರು ಇದ್ರು ಅಷ್ಟು ಇರ್ಬೇಕು, ಹೋಗೋದೇ ಒಳ್ಳೇದು. ಅವ್ರೊಬ್ರು ಇದ್ರೆ ನೂರಾರು ಜನ ಸಾಯ್ತಾರೆ, ಲಕ್ಷಾಂತರ ಜನ ಸಾಯ್ತಾರೆ. ಅವನೊಬ್ಬನು ಹೋದ್ರೆ ಎಲ್ಲ ಉಳಿತಾರೆ. ಅತಃ ಇತ್ಯುಕ್ತ ಶೈವ ವಿವರಣಂ ಯತಃ ತನ್ನಿಮಿತ್ತ ತತ್ತದಿತ್ತ ವಿಮಾನ ಪರತೇನ ನಿಮಿತ್ತೇನ ಸಹಿತಾಃ ಏವ ಶೀತೋಷ್ಠ ಸುಖ ದುಃಖದಾಯತ ಇತ್ಯರ್ಥಃ ತತ್ಕುತಃ ಇತ್ಯತ ಉಕ್ತಂ ಮಾತ್ರೇತಿ. ಮಾತ್ರಾಸ್ಪರ್ಶ್ಯಾಃ ಜಾಗ್ರತ ಸ್ವಪ್ನಯೋಃ ಅಭಿಮಾನವತೋರೇವ ತೇ ತಥಾವಿಧಾಃ ಶೀತೋಷ್ಠ ಸುಖ ದುಃಖದಾಃ ಸಂತಿ. ಅದಕ್ಕೆ ಜಾಗ್ರತ ಸ್ವಪ್ನಯೋಃ ಅಭಿಮಾನವತೋರೇವ. ಜಾಗ್ರತ ಕಾಲದಲ್ಲಿ ಅಭಿಮಾನ ಇದೆ, ಇದಾಯ್ತು. ಸ್ವಪ್ನದಲ್ಲಿ ಅಭಿಮಾನ ಇದೆ, ಅದಕ್ಕೆ ದುಸ್ವಪ್ನ ಬಿದ್ದ ಕೀರ್ಕೊಂಡ್ಬಿಡ್ತಾನೆ ಜೋರಾಗಿ. ದುಸ್ವಪ್ನ ಬಿದ್ದಾಗ ದೇಹಮಾನ ಪೂರ್ತಿ ಹೋಗಿಲ್ಲ. ಜಾಗ್ರತ ಅವಸ್ಥೆಯಲ್ಲಿ ತುಂಬಾ ಇದೆ, ಸ್ವಪ್ನಾವಸ್ಥೆಯಲ್ಲಿ ಸ್ವಲ್ಪ ಇದೆ, ಸುಸೂಕ್ತ ಅವಸ್ಥೆಯಲ್ಲಿ ಏನೇ ಇರೋದಿಲ್ಲ. ಅದು ಮೂರು ಅವಸ್ಥೆಗಳು, ಅಭಿಮಾನ ರಹಿತ, ಅರ್ಧಾಭಿಮಾನ, ಪೂರ್ಣಾಭಿಮಾನ. ಆ ಮೂರು ಅವಸ್ಥೆಗಳ ವ್ಯತ್ಯಾಸ ಇರೋದೇ ಅದರಲ್ಲಿ. ಅದಕ್ಕೇನೆ ಮಾತ್ರ ಐತಿ, ಮಾತ್ರ ಸ್ಪರ್ಶ ಜಾಗ್ರ ಸ್ವಪ್ನಯೋರ್ ಅಭಿಮಾನವತೋರೇವತೇ ತಥಾ ವಿಧಾಹ ಶೀತೋಷ್ಠ ಸುಖ ದುಃಖದ ಸಂತಿ ಭವಂತಿ. ನಾಣ್ಯದ ಅಭಿಮಾನರಹಿತೆ ಸುಕ್ತಿಯಾದೌ ಇತಿ ಮಾತ್ರಾಸ್ಪರ್ಶಾನಾಂ ಶೀತೋಷ್ಠ ಸುಖ ದುಃಖ ತತ್ವ. ಅದಕ್ಕೆ ಅನಸ್ತೀಸಿಯ ಕೊಡೋ ಕೂಡ ಯಾವುದು ಕೊಡ್ತಾರೆ ಅಭಿಮಾನ ಡೀಲಿಂಗ್ ಮಾಡಕ್ಕೆ? ಗೊತ್ತಾಯ್ತು. ಅಭಿಮಾನ ಎರಡು ರೀತಿ, ಲೋಕರಾಂತೀಶ ಕೊಟ್ಟರೆ ಏನಾಗುತ್ತೆ, ಆ ಪಾರ್ಟ್ ಮಾತ್ರ ನಮಗೆ ಆಗೋದಿಲ್ಲ. ಈ ಹಲ್ಲು ಕೆತ್ತಬೇಕಾದ್ರೆ, ರಿಪೇರಿ ಮಾಡಬೇಕಾದ್ರೆ ಕೆಲವಕ್ಕೆ ಏನ್ ಮಾಡ್ತಾರೆ, ಅಷ್ಟು ಮಾತ್ರ ಎಲ್ಲರಿಗೂ ಬೇಕಾಗಿಲ್ಲ. ಅದು ಬಹಳ ಸೀರಿಯಸ್ ಆಪರೇಷನ್ ಮಾಡೋಕೆ ಏನ್ ಮಾಡ್ತಾರಾಗ, ಒಟ್ಟು ಟೋಟಲ್ ಅನಸ್ತೀಸಿ ಯಾವುದೇ ಹೆಸರು ಆ ಥರ ಮಾಡಿಬಿಡ್ತಾ. ಇದು ಅರ್ಥ ಮಾಡಿಕೊಂಡು ಮನುಷ್ಯನಿಗೆ ಆಯಾದನ್ನು ಸ್ತಂಭನ ಮಾಡೋ ಶಕ್ತಿ ಬರಬೇಕು. ಅವನಿಗೆ ಅರ್ಥ ಆಯ್ತು, ಕೆಟ್ಟದ್ದು ನೋಡಿದ್ರೆ ಮನಸ್ಸು ಕೆಟ್ಟ ಹೋಗುತ್ತೆ, ಆ ಮಟ್ಟಿಗೆ ತಂದ್ಕೊಂಡು ಕೆಟ್ಟದ್ದು ನೋಡೋ ಬಿಟ್ಟುಬಿಟ್ಟ. ಅದೇ ರೀತಿ ಆ ಪಾಲಿಸಿ ಏನು ಲೋಕನಾಥೀಶ ಕೊಟ್ಟಾಗಾಯ್ತು ಅವ್ರಿಗೆ. ಆಮೇಲೆ ಕೆಟ್ಟದ್ದನ್ನು ಮುಟ್ಟಬಾರದು, ಬೆಂಕಿ ಮುಟ್ಟಿದ್ರೆ ಸುಡುತ್ತೆ, ನಮ್ಗೆ ಅಷ್ಟು ಅರ್ಥ ಆಗಿಬಿಟ್ಟಿದೆ, ಏನ್ ಮಾಡಿದ್ರೆ ಮುಟ್ಟೋದಿಲ್ಲ, ಅದು ಗಟ್ಟಿ ಆಯ್ತು. ಈಗ ಅದೇ ರೀತಿನೇ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊತ ಮಾಡ್ಕೊತ ಹೊರಟ್ರೆ ಬಾಹ್ಯ ಯಾವ ವಿಷಯಗಳ ಬಗ್ಗೆ ಏನ್ ಮಾಡ್ಕೊಡ್ತ ನಾವು, ಅಭಿಮಾನ ಬಿಟ್ಬಿಟ್ಟು ಕಷ್ಟ ಹೋಗ್ಬಿಡುತ್ತಾ. ಅದರಿಂದ ಸರಿನೇ ಭವಂತಿ ಮಹಾಭಾರತ ಕಾಲಕ್ಕೆ ಆ ಯುದ್ಧ ಮಾಡ್ತಿದ್ರಲ್ಲ, ಈ ಕಡೆ ದುರ್ಯೋಧನಾದಿಗಳು ಭಾರಿ ದುಷ್ಟರು, ಅದು ಹಠಬಾಜಿಗಳಾಗಿ ಅಭಿಮಾನ ಗೆಲ್ತಿದ್ರು. ಈ ಕಡೆ ಭಾರಿ ಒಳ್ಳೆಯವರು, ಭಕ್ತಿಯಿಂದಾಗಿ ಅಭಿಮಾನ ಗೆಲ್ತಿದ್ರು. ಅವತ್ತೇ ಸಣ್ಣ ಪುಟ್ಟಿ ಎಟ್ ಬಿಡ್ತಿದ್ದ ಅವರಿಗೆಲ್ಲ ಕೂಡ, ಇಲ್ಲಿ ಅಲ್ಲಿ ಬಿಟ್ಬಿಡಿ, ಕಾರ್ಗಿಲ್ ಯುದ್ಧ ಎಲ್ಲ ಮಾಡ್ಬೇಕಾದ್ರೆ ಎಂತೆಂತ ಎಟ್ ಹೊಡಿತಾ ಇರ್ತಾರೆ, ಖಾಲಿ ಗುಂಡೆ ಎಟ್ ಬಿಟ್ಬಿಡುತ್ತೆ, ಯಾರು ಬಂದು ಟ್ರೀಟ್ ಮಾಡ್ತಾರೆ ಅವ್ನು ಬಂದ್ಬಿಟ್ಟಲ್ಲೇ, ಎಲ್ಲ ಪೇಷ ಇದೇ ಯುದ್ಧ ಬಂದು ಸ್ವಲ್ಪ ತಡ ಇನ್ನೂ ಹೊಡಿತಾನೆ. ಮತ್ತೆ ಆ ಬಿದ್ದೆ ಏನ್ ಮಾಡ್ತಾನೆ, ಅವನ ಬಿದ್ದೆ ಶೂಟ್ ಮಾಡ್ತಾನೆ. ಮತ್ತೆ ಅದು ನೋಡಕ್ಕೆ ಟೈಮ್ ಇರೋದಿಲ್ಲ ಅವನಿಗೆ, ಆ ಕ್ಷಣಕ್ಕೆ ಕಷ್ಟ ಸುಧಾರಿಸ್ಕೊಂಡ್ಬಿಟ್ಟು ಯಾರು ಹೊಡೆದ್ರು ಅವ್ನು ನಡೀತಾನೆ ತಿರುಗಿ. ಆ ಗುರಿ ಇದೆ, ದೇಶ ಅಂತ ಗುರಿ ಇದೆ, ಇಲ್ಲಿ ದೇವರು ಅಂತ ಗುರಿ ಇದ್ರೆ ಆಗದೆ. ದೇವ ದೇಶ ಅಂತ ಗುರಿ ಇದ್ದಾಗ ಎಂಥ ಸ್ಯಾಕ್ರಿಫೈಸ್ ಬೇಕಾದ್ರೂ ಮಾಡ್ತಾನೆ. ದೇವರು ಅಂತ ಗುರಿ ಇದ್ದಾಗ ಪ್ರಾಣಾಯಾಮೋ ವಾಸುದೇವ್ ಎಂಥ ಸಾಧನೆ ಬೇಕಾದ್ರೂ ಮಾಡ್ತಾನೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಅದನ್ನ ಗೆಲ್ಲದ ಅಭ್ಯಾಸ ಮಾಡಬೇಕು. ಅಭಿಮಾನ ಸಹಿತ ಅಭಿಮಾನ ರಹಿತೆ ಸುಪ್ತಾದೌ ಮಾತ್ರ ಸ್ಪರ್ಶ ನಾಂ ಶೀತೋಷ್ಠ ಸುಖ ದುಃಖ ತತ್ವಸ್ಯ ಅಭಿಮಾನತ್ವಸ್ಯ ಅಭಿಮಾನ ಅನ್ವಯ ವ್ಯತಿರೇಕ ಅನುವಿಧಾಯಿತ್ವಾದಿತ್ಯರ್ಥ. ಅನ್ವಯ ಅತಿ ವ್ಯತಿರೇಕ ಅನುವಿಧಾಯಿತ್ವ, ಅನ್ವಯ ವ್ಯತಿರೇಕ ಅನುವಿಧಾಯಿತ್ವ ಅಂದ್ರೇನು, ಯತ್ಸತ್ವೇ ಯತ್ಸತ್ವಂ ಯದಭಾವೇ ಯದಭಾವ. ಈ ಸ್ವಿಚ್ ಹಾಕಿದ ಬಂತು, ಸ್ವಿಚ್ ಹಾಕಿದ ಹೋಯಿತು. ಒಂದು ಕಾರಣ ಇದ್ದಾಗ ಕಾರ್ಯ, ಕಾರಣ ಇಲ್ಲದಾಗ ಕಾರ್ಯ ಇಲ್ಲ, ಅದಕ್ಕೆ ಅನ್ವಯ ವ್ಯತಿರೇಕ ಅಂತ ಕರೀತಾರೆ. ಅಭಿಮಾನ ಸಹಿತವಾದ ಮಾತ್ರ ಸ್ಪರ್ಶ ಇದ್ದಾಗ ಶೀತೋಷ್ಠ ದುಃಖ ದುಃಖ, ಅಭಿಮಾನ ರಹಿತವಾದ ಸ್ಪರ್ಶ ಇದ್ದಾಗ ಇಲ್ಲ. ಇದು ಕಾಜ್ ಯಾವುದೀಗ ಅಭಿಮಾನ ಕಾಲ, ಅದನ್ನ ಏನ್ ಮಾಡ್ಕೋಬೇಕು. ಅಭಿಮಾನ ಸಹಿತ ಸಂತ ಈ ಮುಂದಿನ ಭಾಷ್ಯ, ಆತ್ಮನಸ್ಯ ತೈಹಿ ವಿಷಯ ವಿಷೀಭಾವ ಸಂಬಂಧ ಅದನ್ಯ ಸಂಬಂಧೋ ನಾಸ್ತಿ. ಹಾಗಿದ್ರೆ ಜೀವನಿಗೆ ಈ ವಸ್ತುಗಳಿರೋ ಸಂಬಂಧ ಏನು ಅಂದ್ರೆ ವಿಷಯ ವಿಷೀಭಾವ. ಅದು ವಸ್ತು ಇದು ನೋಡೋದು ಎಲ್ಲರಿಗೂ ಕಾಮನ್ ಅದು, ಆದ್ರೆ ಉಳಿದೇನೇ ಮಾಡಿದ್ರೆ ಅಭಿಮಾನ ಕಾರಣ. ಅದಕ್ಕೆ ಅಭಿಮಾನ ಅಂಬುದು ಜೀವನ ಒಳಗಿರೋದು, ಜೀವ ಮನಸ್ಸಲ್ಲಿ ಸೇರ್ಕೊಂಡಿದೆ. ಹೊರಗಿಂದ ಎಲ್ಲರಿಗೂ ಒಂದೇ ದೃಶ್ಯ, ಎಲ್ಲರೂ ನೋಡ್ತಾನೆ. ಒಬ್ಬನಿಗೆ ಖುಷಿ ಆಗತ್ತೆ, ಒಬ್ಬನಿಗೆ ದುಃಖ ಆಗತ್ತೆ, ಒಬ್ಬನಿಗೆ ನ್ಯೂಟ್ರಲ್ ಆಗಿರುತ್ತೆ. ಒಂದೇ ದೃಶ್ಯ ಒಂದೇ, ನಿಮ್ ಪ್ರಕಾರ ಮಾತ್ರ ಸ್ಪರ್ಶನೆ ದುಃಖ ಕೊಡೋದಾಗಿದೆ. ಎಲ್ಲರಿಗೂ ಒಂದೇ ರೀತಿ ಅನುಭವ ಆಗ್ಬೇಕು, ಎಲ್ಲರೂ ದುಃಖ ಪಡಬೇಕು, ಎಲ್ಲರೂ ಸುಖ ಪಡಬೇಕು, ಎಲ್ಲ ಸುಮ್ಮನೆ ಇರಬೇಕು. ಯಾಕೆ ಬಿಸ್ಬೇ ರೆಫರೆನ್ಸ್ ಮ್ಯಾನೇಜ್ ಮಾಡ್ತಾರೆ ಅವರು ಅಂತ ಕೇಳಿದ್ರೆ, ರಿಸಲ್ಟ್ ಬಂತು, ರಿಸಲ್ಟ್ ಬಂದು ಪರೀಕ್ಷೆ ಕೂತವನು ಫೇಲ್ ಆಗಿದ್ರೆ ಭಾರಿ ದುಃಖ, ಅವನಿಗೆ ಪಾಸ್ ಆಗಿದ್ರೆ ಭಾರಿ ಸುಖ, ಎರಡೂ ಇಲ್ಲ ಸುಮ್ಮನೆ ನ್ಯೂಸ್ ಇಟ್ಬಿಡ್ತಾನೆ. ಗೊತ್ತಲ್ಲ ನಮಗೀಗ, ಅಂದ್ಮೇಲೆ ಬರೀ ರಿಸಲ್ಟೇ ದುಃಖ ಕೊಡೋದಾಗಿದ್ರೆ ರಿಸಲ್ಟ್ ಎರಡೂ ಆತ್ಮಹತ್ಯೆ ಮಾಡಿಕೊಡ್ಬೇಕಾಗಿತ್ತು, ಅದು ಎಲ್ಲರೂ ಇರಬೇಕಾಗಿತ್ತು. ಇಲ್ಲ, ಅವ್ನು ನೋಡ್ತಾನೆ ತನ್ನ ಸಂಬಂಧಪಟ್ಟಿದೆಯೋ ಇಲ್ಲವೋ ನೋಡ್ತಾನೆ. ಸಂಬಂಧಪಡೋದಕ್ಕೆ ಅಭಿಮಾನ ಅಂತ ಕರೆಯೋದು. ಸಂಬಂಧ ಯಾರು ಇಲ್ಲ, ಪ್ರಶ್ನೆನೇ ಇಲ್ಲ. ಈ ಸತ್ ನಮ್ಮವ್ರು ಯಾರು ಪರೀಕ್ಷೆ ಕೂತಿಲ್ಲ, ಅದರಿಂದಾಗಿನೇ ಬರೀ ರಿಸಲ್ಟ್ ಯಾವ ಬಂದರೂ ಅಷ್ಟೇ, ಏನು ಬಂದರೂ ಅಷ್ಟೇ ಯೋಚನೆ ಇಲ್ಲ. ಕೂತಾಗ ಲೇಟ್ ಆದರೂ ದುಃಖ, ಬಂದರೆ ದುಃಖ, ಭಾರಿ ಟೆನ್ಷನ್ನು, ಪಾಸ್ ಆಗಿದ್ರು ಫೇಲ್, ಆಮೇಲೆ ಮಾರ್ಕ್ಸ್ ಕಾರ್ಡ್ ಮತ್ತೆ, ಆಮೇಲೆ ಕೆಲಸ ಸಿಗೋದು, ಒಂದಲ್ಲ ಎಲ್ಲ ಸೀಟ್ ಸಿಗೋದು, ಕೊನೆವರೆಗೂ ಟೆನ್ಷನ್ನೇ. ಅದು ಇಲ್ಲದೆ ಹೋದಾಗ ಆ ರೂಟ್ ಕಾಸೇ ಇಲ್ಲ. ಯಾವಾಗ ಅಂದ್ರೆ ಅಭಿಮಾನ ಪ್ರಶ್ನೆ ಇಲ್ಲ, ಯಾವ ಯೋಚನೆಗಳು ಬರೋದೇ. ಇದು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದ್ರೆ ಅದೇ ಯೋಗ ಅಂದ್ರೆ, ಅದು ನಿಜವಾದ ಯೋಗ ಅಂದ್ರೆ ಈ ಯೋಗ ಇದು. ಈ ಕೈಕಾಲುಗಳ ಯೋಗ ಮತ್ತು ಫಿಸಿಕಲ್ ಅದು, ಮನಸ್ಸಿನ ಯೋಗ ಅದು ಇದು. ಅದಕ್ಕೆ ಭಗವದ್ಗೀತೆ ಅದನ್ನು ಹೇಳೋದ್ರಿಂದ ಇದಕ್ಕೇನಂತ ಕರೀತಾರೆ, ಭಗವದ್ಗೀತೆ ಉಪನಿಷತ್ತು ವಿಷಾದ ಯೋಗ ಪರಿಹಾರ ಮಾಡ್ತಕ್ಕಂಥ ಎಲ್ಲದಕ್ಕೂ ಯೋಗ ಯೋಗ ಅಂತ ಹೇಳಿದ ಹದಿನೆಂಟು ಯೋಗಗಳೇ. ಆತ್ಮನಸ್ಯ ನನ್ನ ಅಭಿಮಾನ ಹೀನೇಪಿ ಜ್ಞಾನೋತ್ಪತ್ತಿ ತೃಣಾದೌ ದೃಶ್ಯತೆ ಸತ್ಯಂ. ನಮಗೇನಾಯ್ತು, ಈಗ ತೃಣ ಇದೆ, ಅಭಿಮಾನ ಇಲ್ಲ ಅದ್ರ ಬಗ್ಗೆ, ಹುಲ್ಲು ತೊಳೆದು ಬಿಟ್ಟ ಅಭಿಮಾನನೇ ಇಲ್ಲ. ಅಲ್ಲಿ ಜ್ಞಾನ ಇದೆ, ಸುಖ ದುಃಖ ಹೇತುಭೂತಂ ಜ್ಞಾನಮತ್ರ ಅಧಿಕೃತಮಿತಿ ಅದೋಷ. ಇಂಪಾರ್ಟೆಂಟ್, ಅಲ್ಲಿ ಜ್ಞಾನ ಬಂದರೂ ಕೂಡ ಸುಖ ಕೊಡ ಜ್ಞಾನ ಅಲ್ಲದು, ದುಃಖ ಕೊಡ ಜ್ಞಾನ ಅಲ್ಲ, ಬರೀ ಜ್ಞಾನ ತೃಣ ಅಷ್ಟೇ. ಅದೇ ಚಿನ್ನ ಇದ್ರೆ ಶುರುವಾಗತ್ತಾಗಲಿ, ತಾನೇ ತೃಣ ನೋಡಿದ್ರೆ ಏನು ಅನಿಸ್ಲೇ ಇಲ್ಲ ಅವನಿಗೆ, ಚಿನ್ನ ನೋಡಿದ ಕಷ್ಟ ಹೇಗೆ ಒಯ್ಬೇಕು ಅಂತ ಯೋಚನೆ ಶುರು ಮಾಡಿದ. ಮುಳ್ಳು ಅಂತ ಗೊತ್ತಾಯ್ತು, ತುಳಿಬಾರದು ಅಂತ ಯೋಚನೆ ಮಾಡಿದ. ಮುಳ್ಳನ್ನ ತುಳಿಕೊಡುದು, ಚಿನ್ನನ ಬಿಡ್ಕೊಡುದು, ಈ ಹುಲ್ಲನ್ನ ಏನು ಮಾಡೋದಿಲ್ಲ, ಹುಲ್ಲು ಅದು ಬಿಟ್ಟು ಹೋಗ್ಬಿಡ್ತಾನೆ. ಆ ಥರ ಅವನೇನ್ ಮಾಡೋದು, ನ್ಯೂಟ್ರಲ್ ಆಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ದಾನಾದಿವಿ ಸಂಬಂಧೋ ನಾಸ್ತಿ ತೇಷಾಂ ಮನೋವೃತ್ತಿತ್ವ. ಇವೆಲ್ಲ ಮನುಷ್ಯ ಮನೋವೃತ್ತಿ. ಮನಸ್ಸು ಸರಿ ಇತ್ತು ಅಂದ್ರೆ ಕಂಟ್ರೋಲ್ ಮಾಡಕ್ ಬರೋದು, ಮನಸ್ಸು ಸರಿ ಇಲ್ಲ ಅಂದ್ರೆ ಕಂಟ್ರೋಲ್ ಮಾಡಕ್ ಬರೋದಿಲ್ಲ. ಅದಕ್ಕೆ ಯಾವಾಗಲೂ ಯಾವ್ದು ಸರಿ ಇಟ್ಕೊಂಡಿರ್ಬೇಕು, ಮನಸ್ಸು ಸರಿಯಾಗಿ ಇಟ್ಕೊಂಡಿರ್ಬೇಕು. ಕಂಡೆ ನೋಡೋದಕ್ಕಿಂತ ಮುಂಚೆ ಕಂಡೆ ಹೇಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು. ಮನಸ್ಸಿನ ಮೂಲಕ ಎಲ್ಲ ನೋಡೋದ್ರಿಂದ ಮೈಂಡ್ ಯಾವಾಗಲೂ ಹೇಗಿರಬೇಕು? ಶುದ್ಧವಾಗಿರಬೇಕು. ಮನಸ್ಸಿನ ಕೊಡೆ ಅಂದ್ರೆ ಯಾವುದು? ಕಾಮ ಏಷ ಕ್ರೋಧ ಏಷ, ಕಾಮ ಕ್ರೋಧ ಲೋಭ ಮೋಹ ಬದ ಬಸ್ಸ, ಇಷ್ಟು ಕೊಡೆ ಬರೋದ್ರಿಂದ ಅದು ಬರದಂತೆ ನೋಡ್ಕೊಂಡ್ಬಿಟ್ರೆ ಮೈಂಡ್ ಕ್ಲಿಯರ್ ಆಗಿ ವರ್ಕ್ ಮಾಡುತ್ತೆ, ಅವು ಮನಸ್ಸು ದುಃಖ ಆಗೋ ಚಾನ್ಸೇ ಬರೋದಿಲ್ಲ. ದೇಶ ಮನೋವೃತ್ತಿತ್ವ ನ ತಥಾಚ ಅನ್ಯ, ರಾಯರ ಆಶೀರ್ವಾದ ತಗೊಂಡ್ರು, ಹೆಂಡತಿ ಪ್ರೇತ ಸೇರಿದ ಬಂದು ಕೂತು ಮುಂದೆ ಕೊಡ್ಕೊಂಡ್ರು, ದುಃಖ ಪಡಲಿಲ್ಲ ಅವರು. ಗೊತ್ತಾಯ್ತಾ? ಸಂಬಂಧ ಬಿಟ್ಟು ಹೋಗಿದೆ, ಯಾವ ಯೋಚನೆ ಇಲ್ಲ, ತಗೊಂಡು ಉದ್ಧಾರ ಮಾಡಿಬಿಟ್ರು. ಅಳ್ತಾ ಕೊಡೋದ್ರೆ ಮಿಡಿಯಲ್ಲ, ಏನ್ ಮಾಡ್ಬೇಕಾಗ? ಉದ್ಧಾರ ಮಾಡು. ಉದ್ಧಾರ ಮಾಡಿದ್ರೆ ಮದುವೆ. ಪ್ರೇತತ್ವ ಕಳೆದಿ ಮಹಿಷಿಯ ರಾಯಬಾರೋ ರಾಘವೇಂದ್ರ ಬಾರೋ ಅಂತ ಜಗನ್ನಾಥ ಹತ್ರ ಹೇಳ್ಬಿಟ್ಟಿದ್ದ. ಪ್ರೇತತ್ವ ಅಂದ್ರೆ ಪಿಜಾಜಿ ಜನ್ಮ ಅಂತ ಅರ್ಥ ಅಲ್ಲ. ಮತ್ತೆ ಪ್ರೇತತ್ವ ಅಂದ್ರೇನು? 10 ದಿವಸದ ಒಳಗೆ ಇರೋದು ಪ್ರೇತ ಅಂತ ಕರೀತಾರೆ. 10 ದಿವಸ ಆದ್ಮೇಲೆ ಪ್ರೇತ ಅಲ್ಲ. ಪ್ರೇತ ಎಲ್ಲರಿಗೂ ಸತ್ತ ತಕ್ಷಣ 10 ದಿವಸವರೆಗೆ ಏನಿರುತ್ತೆ? ಪ್ರೇತ ಕಾರ್ಯ ಅಂತಾನೆ ಹೆಸರು ಅದಕ್ಕೆ. ಅದಕ್ಕೆ ಆಚಾರ್ಯ ಬೇರೆ ಪ್ರೇತ ಕಾರ್ಯಾಣಿ ಕೃತ್ವ. ಯಾರಿಗೆ? ದಶರಥನಿಗೆ. ರಾಮದೇವರು ಏನ್ ಮಾಡಿದ್ರು ಅಂದ್ರೆ ಪ್ರೇತ ಕಾರ್ಯ ಮಾಡಿದ್ರು ಅಂತ ಹೇಳ್ತಾರೆ. ಪಿಶಾಚಿ ಕಾರ್ಯ ಮಾಡಿದ್ರು ಅಲ್ಲ. ಪ್ರೇತ ಅಂದ್ರೆ ಪ್ರಾಯಿತ, ಇದರಿಂದ ಹೊರಟಿದ್ದಾನೆ. ಅವನು ದಿವಸಕ್ಕೊಂದು ನಾವೇ ಬೆಳಗ್ಗೆ 10 ದಿವಸ ಯಾಕೆ ಮಾಡ್ತಾರೆ ಅಂದ್ರೆ ಮಧ್ಯ ದಿವಸನೇ ಕಾರ್ಯ ಶುರು ಮಾಡ್ತಾನೆ. ಒಂದು ಶಿರಸ್ ಬೆಳಗ್ಗೆ ಶುರು ಆಗುತ್ತೆ, 10 ದಿವಸಕ್ಕೊಂದು ದೇಹ, ಅದು ಪ್ರೇತ ದೇಹ ಅಂತ ಹೇಳಿದ್ರು. ಹೇಗಂದ್ರೆ ಗರ್ಭದಲ್ಲಿ 10 ತಿಂಗಳು, ಇದು 10 ದಿವಸ. ಅಲ್ಲೇ ದೇಹ ಬರಲಿಕ್ಕೆ 10 ತಿಂಗಳು ಬೇಕು, ಹೊರಗೆ ಬರ್ಬೇಕಾದ್ರೆ. ಇಲ್ಲಿ 10 ದಿವಸ ಆಗಬೇಕು. ಆ 10 ದಿವಸದ ಮೈಲಿಗೆ ಯಾತಕ್ಕೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಜನ ಗೊತ್ತೇ ಇದೆ, ಆ ಕರ್ಮನೆ ಮಾಡೋದಿಲ್ಲ. ಆದ್ರಿಂದ ಅವನೇನಾಗ್ಬಿಡ್ತಾನೆ ಪಾಪ, ಅವನು ಇದಾಗ್ಬಿಡ್ತಾನೆ. ಸರಿಯಾಗಿ ಮಾಡ್ತಾ ಹೋದ್ರೆ ಅವತ್ತೇನಾದ್ರೂ ಬೆಳೀತಾ, ಅವ್ರು ಸಂಕಲ್ಪ ಮಾಡೋದೇ ಹಾಗೆ, ಇವತ್ತು ಬೆಳೆಯೋದಕ್ಕೂ ಬೆಳೆಯೋದಕ್ಕೋಸ್ಕರ ಅಂತಾನೆ ಮಾಡೋದು. ಇವತ್ತು 10 ದಿವಸ ಬರೆದು ಬಿಟ್ಟು ವೈಕುಂಠ ದಿವಸ ಹೊರಡ್ತಾನೆ, ಮೂವ್ ಆಗ್ತಾನ. ಈಗ ಅಲ್ಲಿವರೆಗೂ ಅವ್ನು ಮೂಲಕ್ಕೆ ಬರೋದಿಲ್ಲ ಅವನಿಗೆ. ಆ ಎಲ್ಲ ಹಾವೇ ನಿಷ್ಪತ್ತಿಯಾಗಿ ಅವನ ದೇಹ ಬಂದು ಅಲ್ಲಿಂದ, ಅದಕ್ಕೆ ಪ್ರೇತ ದೇಹ ಮುಂದೆ ಅಲ್ಲಿಂದ ಹೋಗ್ತಾನೆ. ಅದು ಬಯ್ಯೋದಲ್ಲ, ಅದು ಪಿಶಾಚಿ ದೇಹ ಅಂದ್ರೆ ಬಯ್ಯೋದು. ಅರ್ಥ ಆಯ್ತಾ? ಇವತ್ತು ಅಪ್ಲಿಕೆಂಟ್ ಬೇರೆ, ಇದು ಬೇರೆ, ಆರೋಪಿ ಬೇರೆ, ಖೈದಿಯಾಗಿ ಬಾರಿ ತೀರ್ಮಾನ ಆಗಿರೋ ಬೇರೆ. ಇವರೆಲ್ಲ ಆ ಸ್ಥಿತಿಯಲ್ಲಿ ಇದ್ದಾರೆ, ವಿಚಾರಣೆ ನಡೀಬೇಕು ಅವರಿಗೆ. ನಚಿಕೇತ ಹೊರಟಿದ್ದೆ ಹೇಗೆ? ಈಗ ಅದೇ ಪ್ರಶ್ನೆ ಕೇಳಿದ್ದೀಗ. ನಚಿಕೇತ ಈಗ ದೇಹ ಬಿಟ್ಟು, ಕರೆಕ್ಟ್, ದೇಹ ಬಿಟ್ಟು ಹೊರಟ, ಪ್ರೇತ್ಯ ಅಲ್ಲಿ ಹೋದ, ಪ್ರೇತ್ಯ ಯಮಲೋಕಕ್ಕೆ ಹೋಗಿಬಿಟ್ಟ, ಹೋಗಿ ಮಾತುಕತೆ ಎಲ್ಲ ನಡೀತು, ಉತ್ತರ ಸಿಕ್ತು, ಉದ್ಧಾರ ಆಗಿಬಿಟ್ಟ. ಏನ ಹೇಳಿದ್ರಲ್ಲ, ಮಾಡೋರಿಗೂ ಅವಸರ, ಇವರಿಗೂ ಅವಸರ ಆಗ್ತದೆ, ಕಾಟಾಚಾರಕ್ಕೆ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ರು ಬಿಡುವಿಲ್ಲ, ಪುರೋಹಿತರಿಗೆ 5 ದಿವಸ ಮಾಡ ಅಂತ ಹೇಳ್ಬಿಡ್ತಾರೆ, ಇನ್ನೊಂದು ಕಮಿಟ್ಮೆಂಟ್ ಇರ್ತದೆ, ಇನ್ನೊಂದು 10 ದಿವಸ ಮಾಡ ಅಂತ ಹೇಳಿದ್ದಾರೆ. ತಪ್ಪದು, ಸರಿಯಾಗಿ ಮಾಡಿದ್ರೆ ಸರಿ. ಇವ್ರಿಗೆ ಎಸರೇ ಇಂದ ಕೈಕಾಲು ಬಂದು ಬಂದು 4 ದಿವಸಕ್ಕೂ ಊಟ ಹಾಕಿದ್ರೆ ಹೇಗಿರ್ತದೆ? ಮಗುಗೆ ಹೇಗೆ ಕಾಲು ಕಾಲು ಕೊಡ್ತಿರ್ತಾರಲ್ಲ ಆ ಟೈಪ್. ಅದಕ್ಕೆ ನೀವು ಮಕ್ಕಳನ್ನ ಹೇಗೆ ಸರಿಯಾಗಿ ನೋಡ್ಕೋತಾರೋ ಅದು ಅವ್ರನ್ನ ಆ ರೀತಿ ನೋಡ್ಕೋಬೇಕು. ಅದಕ್ಕೆ ಉತ್ತರಾಧಿಕಾರಿಗಳು ಯಾಕೆ ಇರಬೇಕು ಅಂದ್ರೆ ಕರೆಕ್ಟ್ ನೋಡ್ಕೊಳ್ಬೇಕು, ಆಸ್ತಿ ಕ್ಲೇಮ್ ಮಾಡ್ಲಿಕ್ಕಲ್ಲ, ಅದು ಕ್ಲಿಯರ್ ಮಾಡಕ್ಕೆ ಇರಬೇಕು. ಆಗ ಅದೆಲ್ಲ ಋಣ ಪರಿಹಾರ ಆಗುತ್ತೆ. ಅಷ್ಟೆಲ್ಲ ಮಾಡೋದ್ರಿಂದ ಋಣ ಪರಿಹಾರ ಸದ್ಗತಿ ಆಗುತ್ತೆ. ಅದು ಮಾಡ ಎಲ್ಲ ಇಷ್ಟು ಮಾಡಿದ್ರೆ ರಕ್ಷಣೆ ಬರೋದು ಅವನಿಗೆ. ಮಕ್ಕಳು ಬಂದ ಫೀಸ್ ಕೊಡಬೇಕು ಸರ್, ಎಷ್ಟು ಕೆಲಸ ಇದೆ ಪಾಪ ಮಕ್ಕಳ ಜೊತೆಗೆ. ಅಡ್ಮಿಷನ್ ಜನ ಮಾಡಿಸ್ಬಿಡ್ತಾನ, ಕ್ಯೂ ನಿಂತಿರ್ತಾನ, ಆಗ್ಲೇ ಆ ಟೈಪ್ ಕರ್ಮ ತಡ ಮಾಡಿ ಶುರು ಮಾಡಬಾರ್ದು ಯಾವಾಗಲೂ ಕೂಡ. ಅನಾಥ ಶವಕ್ಕೆ ಹಂಗೆ ಮಾಡ್ತಾರೆ, ಬೇರೆ ದಾರಿ ಇರೋದಿಲ್ಲ. ಇವರಿಗೆ ಸಾಧ್ಯ ಇರಬಹುದು. ಅತ್ಯಂತ ಬಂಧುಗಳಿಗೆ ಹ್ಯಾಂಗ ಮಾಡ್ತಾರೆ, ತಂದೆ ತಾಯಿಗೆ ಹ್ಯಾಂಗ ಮಾಡ್ಬಿಡ್ತಾರೆ ಕಾಲಕ್ಕೆ. ಪುರೋಹಿತರು ತಪ್ಪಿನಿಂದ ಶುರುವಾಗುತ್ತಿದ್ದ, ಅವ್ರು ಸರಿಯಾಗಿ ಹೇಳಿದ್ರೆ ಮಾಡೇ ಮಾಡ್ತಾರೆ. ಇಲ್ಲ, ಇವತ್ತು ಮಾಡಲೇಬೇಕು ಮಾಡಲೇಬೇಕು, ಇವ್ರು ಹಾಗಲ್ಲ, ತಾನು ಫ್ರೀ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ಇನ್ನೊಬ್ರು ಕರ್ಕೊಂಡೋಗಿ ಅಂತ ಹೇಳಬಾರ್ದೆ, ಹೇಳೋದಿಲ್ಲ, ತನಗೆ ಬರಬೇಕು ಅಂತ ಸುಳ್ಳು ಹೇಳ್ಬಿಡ್ತಾನೆ. ಉಳಿದವರು ಯಾರು ಅವ್ರು ಮಾಡಿದ್ರೆ ನಾನು ಹಾಗೆ ಮಾಡ್ತೇನೆ ಅಂತಾನೆ. ಮತ್ತೆ ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ, ಇನ್ನೊಬ್ರು ಕಾಪಿ ಮಾಡ್ಲಿಕ್ಕೆ ಹೋಗೋದ್ರಿಂದ ಒಳ್ಳೇದನ್ನು ಕಾಪಿ ಮಾಡೋದಿಲ್ಲ. ಯಾವಾಗಲೂ ಯಾವ್ದನ್ನು ಕಾಪಿ ಮಾಡ್ತಾರೆ? ಅವ್ರು ಎಲ್ಲರೂ ಏಕಾಚಿ ಮಾಡೋದನ್ನು ಕಾಪಿ ಮಾಡೋದಿಲ್ಲ, ಬಿಟ್ಟವ್ರು ಕಾಪಿ ಮಾಡ್ತಾನೆ. ಅವ್ರು ಬಿಟ್ಟಿದ್ದಾರೆ ನೋಡಿರ ಅಂತ ಹೇಳ್ತಾನೆ. ಇವ್ರು ಮಾಡಿದ್ದಾರೆ ಯಾಕೆ ನೋಡೋದಿಲ್ಲ? ಬಿಟ್ಟವ್ರು ರಾಯರಂಥವ್ರನ್ನ ಯಾಕೆ ತೋರಿಸೋದಿಲ್ಲ? ಬಿಟ್ಟವ್ರನ್ನ ಯಾಕೆ ತೋರಿಸ್ತಾರೆ ಅಂದ್ರೆ ಜನಕ್ಕೆ ಅನುಕೂಲವಾಗಲಿ ಅಂತ ತೋರಿಸ್ತಾರೆ. ಆ ಸೈಕಾಲಜಿ ಇರಬಾರದು. ಆ ವಿಷಯ ಬೇಡ, ಸಾಕು, ಪ್ರೇತಕಾರಿದ್ದೆ ಯಾಕೆ ಈಗ ಇದು ಮುಂದೆ ಬರ್ತೀವಿ. ನಾ ಹೇಳಿದ ವಿಷಯ ಅಷ್ಟೇ ಇದೆ, ಅದು ರಾಯರ ಅಭಿಮಾನ ಬಿಟ್ಟಿದ್ರು ಅಂತ ಹೇಳೋದಕ್ಕೆ ಮಾತು ಹೇಳಿದ್ದು ಅಷ್ಟೇ ಹೊರತು ಹುಡುಗ ವಿಷಯ ಬೇಡ. ಆತ್ಮನಃ ಹೌದು, ಇದ್ರ ಪ್ರೇತನೆ ಅಲ್ಲ ಅದು, ಮತ್ತಾಗಿ ಅದು ಮಾಡಿ ಅದು ಆ ಜೀವನಿಗೆ ತಾನೇ ಕೊಡೋದೀಗ. ಅರ್ಥ ಆಯ್ತಾ? ಜೀವ ಜೀವನಿಗೆ ದೇಹಗಳು ಬರೋದಲ್ಲ, ಜೀವನಿಗೆ ಆದ್ರಿಂದ ಪ್ರೇತ ದೇಹ ಅಂತ ಹೇಳ್ತಾರೆ ಅದಕ್ಕೆ. ಪ್ರೇತ ದೇಹ ಅಂದ್ಮೇಲೆ ಜೀವ ಇರಲೇಬೇಕಲ್ಲ, ಇದು ದೇಹ ಆಗುತ್ತದೆ. ಕಾಮ ಜೀವ ನಿತ್ಯ ಆಗಿದ್ದರಿಂದಲೇ ಅದು ಮಾಡ್ಬೇಕಂತ. ಜ್ಞಾನಾದಿವಿ ಸಂಬಂಧೋ ನಾಸ್ತಿ ತೇಷ ಮನೋವೃತ್ತಿತ್ವ ತಥಾಚ ಅನ್ಯಗತ ಧರ್ಮಾಹ ಕಥಂ ಅನ್ಯಸ್ಯ ವಿಕ್ರಿಯಾ ಹೇತವಃ ವಿನಾಭಿಮಾನ, ವೆರಿ ಇಂಪಾರ್ಟೆಂಟ್. ಆದ್ರಿಂದನೇ ಮನಸ್ಸಿನ ಧರ್ಮ ಇಂದ್ರಿಯ ಧರ್ಮಗಳಲ್ಲ, ಅದೇನಾಗಿದೆ ಅಭಿಮಾನದಿಂದಾಗಿ ಅದಿಷ್ಟ ಆಗಿರೋದ್ರಿಂದ ಕನ್ಕ್ಲೂಡ್ ಮಾಡ್ಕೊಂಡು ಹುಡುಕ್ಬೇಕು. ಔಷಧಿ ಕೊಡೋದಕ್ಕಿಂತ ಮುಂಚೆ ಡಯಾಗ್ನೋಸ್ ಮಾಡ್ತಾರಲ್ಲ ಹಾಗೆ, ಇವತ್ತು ದುಃಖ ಆಗಿದೆ ಡಯಾಗ್ನೋಸ್ ಮಾಡ್ಬೇಕಾದ್ರೆ ಅವಾಗ ಸಿಗುತ್ತೆ ಅಭಿಮಾನದ ಕಾರಣ. ಅಲ್ಲಿ ಟ್ರೀಟ್ಮೆಂಟ್ ಯಾವುದು ಕೊಡ್ಬೇಕೀಗ? ಅಭಿಮಾನ ಕೊಡ್ಬೇಕು, ಅಲ್ಲಿ ಸರಿ ಹೋಗ್ಬಿಡ್ತು. ಅದು ಜನ ಬರ್ತಾರೆ ಗೊತ್ತಿತ್ತು, ಅದು ಅದು ಪಡಿತೇನೆ ಪಡಿತೇನೆ ನಕ್ಕು ಬಿಡ್ತಾರೆ ಏನಾದ್ರು ಮಾಡಕ್ಕೆ ಹೋಗು ಅಂತ ಹೇಳ್ತಾರೆ. ಯಾಕೆ ನನಗೇನು ಆಗೋದೇ ಇಲ್ಲ, ನನಗೇನು ಆಗೋದಿಲ್ಲ ಅದರಿಂದ ನೀನು ಹೊಡೆದಷ್ಟು ಬಿಟ್ಟರೆ ಎಷ್ಟು ಕಟ್ಟಿಗೆ ತಗೋತಾನೆ ಮತ್ತೆ ಹೊಡೆದು ಬಿಡ್ತೇನೆ ಅಂತೇಳಿ ಏನು ಕೆರೆ ಮಾಡೋದಿಲ್ಲ ಅವರು. ಈ ಭಾವನೆ ಬರಬೇಕು. ಪ್ರಸಿದ್ಧಂಚ ಸ್ವಾಭಿಮತ ಅದೇ ಇವೆಲ್ಲ ಥಿಯರಿ, ಅವೆಲ್ಲ ಪ್ರಾಕ್ಟಿಕಲ್. ಅದು ಅಭಿಮಾನ ಬಿಟ್ಟರೆ ಸುಖ ದುಃಖ ಆಗೋದಿಲ್ಲ ಅಂತ ಹೇಳಿಬಿಟ್ರಲ್ಲ, ಜಡ ಬರ್ತಾ ಅದ್ರ ಕೇಸ್ ತಗೊಂಡು ಆಗ ನಮಗೆ ಕಥೆಯಾಗಿ ಕೇಳೋದಿಲ್ಲ. ಅವನು ಏನಂತ ಕೇಳ್ತೇವೆ, ಭಗವದ್ಗೀತೆಯ ತತ್ವದ ವಿವರಣೆ. ಆಗ ಭಾಗವತಾದಿಗಳೆಲ್ಲ ಕಥೆಗಳಲ್ಲ, ಪ್ರತಿಯೊಂದು ಕಥೆಯಲ್ಲಿ ಏನಾಗಿರುತ್ತದೋ ಒಂದು ತತ್ವಕ್ಕೆ ದೃಷ್ಟಾಂತ ಆಗಿರುತ್ತೆ. ಶೀತೋಷ್ಣ ದುಃಖಾದ ಅನುಭವ ಆತ್ಮನಃ ಪ್ರಸಿದ್ಧಂಚ ಸ್ವಾಭಿಮತ ಗೃಹದಾಹೋ ದೇವದತ್ತಂ ದುಃಖೀಕರೋತಿ ಇತಿ. ದೃಷ್ಟಾಂತ ಕೊಟ್ಟರೀಗ ಗೃಹದಾಹ, ಮನೆ ಬೆಂಕಿ ಹಚ್ಚಿಬಿಟ್ಟಿದೆ, ದೇವದತ್ತನ ದುಃಖ ಆಯ್ತು. ಯಾಕೆ ನನ್ನ ಮನೆ ಅಂತ ಅಭಿಮಾನ ಆಯ್ತು, ಇನ್ನೊಬ್ಬನ ಮನೆ ಆದರೆ ಅನಿಸ್ಲಿಲ್ಲ. ಅವನ ಶತ್ರುವಿನ ಮನೆ ಆಗಿಬಿಟ್ರೆ ಖುಷಿ ಆಗ್ಬಿಟ್ಟು, ಸದ್ಯ ಪೀಡ ಹೋಯ್ತು ಬಿಡು ಅಂತ ಹೇಳಿ. ನೋಡಿ, ಒಂದೇ ಮನೆ ಸುಡೋ ಕೆಲಸ, ಓನರಿಗೆ ದುಃಖ, ಶತ್ರುವಿಗೆ ಖುಷಿ, ಉಳಿದವರಿಗೆ ನಿಮಿತ್ತ. ಇದೆಲ್ಲ ಗೃಹದ ಆಧಾರದ ಎಲ್ಲ ತಗೊಂಡ್ಬಿಟ್ಟು ಅದಕ್ಕಿನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ಮನೆ ತಗೊಂಡ, ಮನೆ ತಗೊಂಡಿಲ್ಲ, ಎಲ್ಲ ತಗೊಂಡ್ಬೇಕು ತೀರ್ಮಾನ ಮಾಡಿದ್ದ ಬೆಂಕಿ ಬಿದ್ದೋಯ್ತು, ಸದ್ಯ ಈ ಬಿತ್ತು, ತಗೊಂಡೋಗಿದ್ದು ಎಷ್ಟು ಪಂಚಿತ ಆಗ್ತಿತ್ತು ಅಂತೇಳಿ ನಿಶ್ಚಿಂತೆ ಆಗಿಬಿಟ್ಟ. ಆಮೇಲೆ ಮನೆ ಅವನು ಮಾಡಿದವ್ರು ಏನು ಮಾಡಿದ, ಮಾಡಿದವ್ರು ಆಗಲ್ ಬೆಂಕಿ ಬಿತ್ತು, ಸದ್ಯ ಮಾಡಿದಲ್ಲಿ ಬಿತ್ತು ಬಂದದಲ್ಲಿಲ್ಲ ಅಂತ ಅವ್ರು ಅನ್ಕೊಂಡ. ಇಬ್ಬಿಬ್ಬರಿಗೆ ಅಭಿಮಾನದ ಪ್ರಶ್ನೆ ಈಗ, ಇನ್ನೊಬ್ರು ಸಂಬಂಧದಲ್ಲಿ ಏನಿಲ್ಲ, ಏನಾದ್ರು ನಂಜರತ್ತೆ ಏನಾದ್ರು ಮಾಡ್ಕೊಳ್ಳಿ ಅವನು ಹೋಗಿಬಿಟ್ಟ. ಮೂರ್ಗೆ ಯಾವಾಗ ರೆಸ್ಪಾಂಡ್ ಮಾಡ್ತಾ ಇರ್ತದೆ, ಸುಖ ದುಃಖ ನ್ಯೂಟ್ರಲ್. ಅದಕ್ಕೆ ಅಭಿಮಾನವೇ ಎಲ್ಲದಕ್ಕೂ ಕಾರಣ. ಅಭಿಮಾನ ಇಟ್ಟುಕೊಂಡು ನಾವು ಕೆಲಸ ಮಾಡಿದ್ದಕ್ಕೆ ಯಾರ ಮೇಲೆ ಹಾಕ್ತೇವೆ, ತಪ್ಪಿರೋದೆಲ್ಲಿ, ಅಭಿಮಾನದಲ್ಲೇ ಇರೋ ಜ್ಞಾನಾದಿವಿ ಆತ್ಮರ. ಯಾತಕ್ಕೆ ಮೋಹ, ಅಭಿಮಾನ ವೆಹಿಕಲ್ ಮೇಲೆ ಮೋಹ ಇರಬಾರದು ಅಂತ ಹೇಳಿದ್ರೆ ರಿಪೇರಿ ಮಾಡಿಸ್ಬಾರ್ದು ಅಂತ ಅರ್ಥನ? ಮೋಹ ಇರಬಾರ್ದು ಏನರ್ಥ? ಈಗ ಅದು ಬರೀ ಹೊಟ್ಟಿದ್ದಾರೆಪ್ಪ, ವೆಹಿಕಲ್ ಕೆಟ್ಟ ಹೋಗ್ಬಿಡ್ತು, ಅಭಿಮಾನ ಬಿಗಿತ ಹೋಗಿದ್ದ ಪಾಪ, ಅಭಿಮಾನ ಬಿಟ್ಟ ಹೋಗ್ಬಿಟ್ಟ ಕಡೆಗೆ ಅಲ್ಲ. ಏನು ಮಾಡಿ ಫಸ್ಟ್ ರಿಪೇರಿ ಮಾಡಿ ಮುಂದೆ, ಯಾಕಂದ್ರೆ ಬೆಳಿಗ್ಗೆ ಬೇಕಾಗ ಉಪಯೋಗ ಉಪಯೋಗ ಆಗ್ತಾ ಇದೆ ಈಗ, ಅದು ಹೆಲ್ಪ್ ಆಗ್ತಾ ಇದೆ. ಅದು ಅಂತ ಅಭಿಮಾನ ಇರಬೇಕು, ಗೊತ್ತಾಯ್ತಾ? ಅದಕ್ಕೆ ಸದಾಭಿಮಾನ. ಹೆಂಡತಿ ಮಕ್ಕಳು ಇದ್ದಾರೆ ತಿಳ್ಕೊಬೋಣ, ಅವ್ರ ಬಗ್ಗೆ ನನ್ನ ಹೆಂಡತಿ ಮಕ್ಕಳು ಅನ್ನೋ ಭಾವನೆ ಬೀರಬಾರದು. ಏನಿರಬೇಕು, ದೇವ್ರು ನನಗೆ ಕೊಟ್ಟಿದ್ದಾನೆ, ಇವ್ರ ರಕ್ಷಣೆ ನನ್ನ ಜವಾಬ್ದಾರಿ. ಆ ಭಾವನೆಯಿಂದ ಮಾಡಿದ್ರೆ ದೋಷ ಇಲ್ಲ, ಅದು ಪುಣ್ಯ ಕಾರಣ. ಅರ್ಥ ಆಯ್ತಾ? ಈಗ ಯಾರೋ ಬಸ್ಸಲ್ಲಿ ಇಟ್ಟೋಗಿರ್ತಾರಪ್ಪ, ಡ್ರೈವರ್ ನೋಡಿದ ಬ್ರೀಫ್ ಕೇಸ್ ನೋಡ್ಕೊಡಿ ಅಂತೇಳಿ, ಅಷ್ಟೊತ್ತು ಅಭಿಮಾನ ನಮಗೆ. ಅವ್ನು ಬರೋವರೆಗೂ ನೋಡ್ತಾ ಕೊಡ್ತೇವೆ, ಬಂದಷ್ಟು ಅಭಿಮಾನ ಹೊರಟೋಯ್ತು. ಅಲ್ಲಿ ಹೇಗೆ ಒಪ್ಪಿಸಿದ್ದಾನೆ ಅಂತ ನಮಗೆ ಕಮಿಟ್ಮೆಂಟ್ ಇದೆಯೋ, ದೇವ್ರು ನಮ್ಗೆ ಒಪ್ಪಿಸಿದ್ದಾನೆ ಈಗ. ನೋಡಿ, ಅದನ್ನೇ ದಾಸ ಹೇಳೋರು. ಹೇಳಬೇಕಾದ್ರೆ ಹೆಂಡಿರು ಮಕ್ಕಳನ್ನ ತೊಂಡರೆಂಬರು ರಂಗನನ್ನು ಕೊಂಡಾಡುವ ಮಂಗಳಾರ್ಥರ, ಆ ಒಂದು ಕಮಿಟ್ಮೆಂಟ್ ಇದೆ, ಆಗ ನಮಗೆ ನಿಶ್ಚಿಂತೆ. ಅದನ್ನೇ ರಾಯರು ಹೇಳಿದ್ದು, ಬಾಲ ಭಾರ್ಯ ಬಾಲಕೋ ನೋಪನೀತ, ಹೆಂಡತಿ ಚಿಕ್ಕವಡು ಮಗನ ಉಪನಯನ ಮಾಡಿದ್ರೆ ಹೇಗೆ ಬರಲಿ ಅಂತ ಕೇಳಿದ್ರು. ಇದ್ರ ಗೊಂಡೆ ಮಾತಾಡಿದ್ರು, ಅದಕ್ಕೆ ಅವರು ಎತ್ತಿಗಳಾಗಿಬಿಟ್ಟು ಮತ್ತೆ ಬಿಟ್ಟಾದೀಸರ ನಾಳೆ ಕಂಡಿರು ಮಾಡಿ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರ ಸ್ಯಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಶ್ಚಿತ್ಯಪ್ಯಯೇಹಾನಿ ತೃಜಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಸತ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೇಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಅದಕ್ಕೆ ಯಾವ್ದಾವ ತಾಪತ್ರಯ ಬಂತು, ಹೋಮ ಮಾಡಿದ ಸರಿ ಹೋಯ್ತು. ಉದ್ದೇಶ ತಾಪತ್ರಯ ಯಾತಕ್ಕೆ ಪರಿಹಾರ ಆಗಬೇಕು ಅಂದರೆ ನಮ್ಮ ಸಾಧನೆ ಗಡ್ಡೆ ಇದೆ ಪರಿಹಾರ ಆಗಲಿ ಅಂತ ಇರಬೇಕು ಅಷ್ಟೇ ಹೊರತು, ಬರೀ ಇದೆಲ್ಲ ಪರಿಹಾರ ಆಯಿತು ಸೀದ ಪತ್ತು ಕ್ಲಬ್ ಹೊರಟುಬಿಟ್ಟ ವೇಸ್ಟ್. ಅದು ದೇಹ ಆರೋಗ್ಯ ತಗೊಂಡು ಏನು ಮಾಡಿದಾಗಾಯ್ತು, ಅವನೀಗ ಮಿಸ್ಯೂಸ್ ಮಾಡಿದಾಗಾಯ್ತು. ಅರ್ಥ ಆಯ್ತಾ? ದೇಹದ ಆರೋಗ್ಯ ಯಾಕೆ ನಮ್ಮ ದಂಡ ಬಂದಿದ್ದು, ಇವರು ಇಷ್ಟು ಪ್ರೀತಿಕರವಾದ ಕರ್ಮಗಳನ್ನು ಮಾಡೋದಕ್ಕೆ ಏನು ವಿಘ್ನ ಬಂದಿದೆ, ಪರಿಹಾರ ಮಾಡು. ಅದು ಏನಂತ ಹೇಳ್ತಾರಕ್ಕೆ ಸಕಾಮ ಕರ್ಮ ಅಲ್ಲ, ಅದೇನದು ನಿಷ್ಕಾಮ ಕರ್ಮ. ಬರೀ ಪರಿಹಾರ ಮಾಡು, ಅದು ಸಕಾಮ ಕರ್ಮ. ಅರ್ಥ ಆಯ್ತಾ? ಇದಕ್ಕೆ ಪರ್ಪಸ್ಗೋಸ್ಕರ ಮಾಡು, ಸಕಾಮ ಕರ್ಮ ಅಲ್ಲ. ಅರ್ಥ ಆಯ್ತಾ? ಈಗ ಪರಿಪ್ರೀತಿಗೋಸ್ಕರ ಮಾಡಬೇಕು, ಅದು ಬೇರೆ ಪರ್ಪಸ್ ಆದ್ರೆ ಸಕಾಮ ಕರ್ಮನೇ. ಅದು ನಮ್ಮ ನೋಡಿದ 94 ಜನ ಅಷ್ಟೇ, ನಮ್ಮ ಕೂಸು ವಾಸಿ ಆಗಲಿ ಅಷ್ಟೇ, ಹಾಗಿರಬಾರ್ದು. ದೇವ್ರು ಕೊಟ್ಟ ಜವಾಬ್ದಾರಿ ಅದು. ನಾವು ಸರಿಯಾಗಿ ಮಾಡಿದ್ರೆ ಪಾಪ ಸಾಧನೆ ಮಾಡಿದ್ರೆ, ಸಾಧನೆ ಮಾಡಕ್ಕೆ ಬರೋದಿಲ್ಲ ಆದ್ರಿಂದ ಮಾಡಬೇಕು. ಅದು ಒಳ್ಳೆ ಮಾತು. ಈ ರೀತಿ ಅಪ್ಲೈ ಮಾಡಿದ್ಬಿಟ್ಟು ನಾವು ಗ್ರಾಂಟ್ ಯಾಕೆ ಕೇಳ್ತೇವೆ? ಈಗ ಗ್ರಾಂಟ್ ಕೇಳಬೇಕಾದ್ರೆ ಈ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆಲ್ಲ ಬೇಕಾಗಿದೆ, ಬಿಲ್ಡಿಂಗ್ ಬೇಕಾಗಿದೆ, ಪಾಠ ಮಾಡೋಕ್ಕೆ ಜಾಗ ಇಲ್ಲ ಅಂತ ಕೇಳಿದ್ರೆ ತಕ್ಷಣ ಸ್ಯಾಂಕ್ಷನ್ ಮಾಡ್ತಾರೆ. ನಾ ಮನೆ ಕಟ್ಕೋಬೇಕಾಗಿದೆ ಕೊಡಿ ಅಂತ ಕೇಳಿದ್ರೆ ಏನ್ ಮಾಡ್ತಾರೆ? ಕೆಲಸ ಬಿಟ್ಟು ಹೋಗು ಅಂತ ಹೇಳ್ತಾರೆ. ನಾನು ಮನೆ ಕಟ್ಕೊಳ್ಬೇಕಾದ್ದೇನದು ಕಾಮ್ಯ ಅದು. ಆದ್ರೆ ವಿದ್ಯಾರ್ಥಿ ಅನುಕೂಲಕ್ಕೋಸ್ಕರ ಇನ್ನೊಂದು ಬಿಲ್ಡಿಂಗ್ ಕಟ್ಟಿಸ್ತೇನೆ ಎಂಬುದೇನದು ನಿಷ್ಕಾಮ ಕರ್ಮ. ಯಾಕೆ ನನಗೋಸ್ಕರ ಮಾಡ್ಕೊಂಡಿಲ್ಲ, ಅವ್ರಿಗೋಸ್ಕರ ಮಾಡಿರೋದು ಅಷ್ಟೇ. ಅವರು ಹೇಳ್ತಾರೆ ಎಷ್ಟು ಒಳ್ಳೆಯವನೇ ಒಂದು ಪಾಪ, ಹಿಂದವರೆಲ್ಲ ಸುಮ್ಮನೆ ಕೂತಿದ್ರು, ಇವ್ರು ಬಂದು ಕೇಳ್ಕೊಂಡು ಸರಿ ಮಾಡಿಸ್ಬಿಟ್ಟ. ಅರ್ಥ ಆಯ್ತಾ? ಈಗ ಆಫೀಸ್ ಡೆವಲಪ್ ಅಂತ ಕರೀತಾರೆ. ಸೆಲ್ಫ್ ಡೆವಲಪ್ಮೆಂಟ್ ಸ್ಕೀಮ್ ಆಗಬಾರ್ದು. ಏನಾಗಬೇಕದು? ಆಫೀಸ್ ಡೆವಲಪ್ಮೆಂಟ್ ಆಗಬೇಕು. ಅದೇ ರೀತಿಯೇ ಸಮಾಜ ಬೆಳಿಬೇಕು, ಹರಿಭಕ್ತರು ಉದ್ಧಾರ ಆಗಬೇಕು. ಆ ಭಾವನೆ ಇದ್ದು ಬಿಟ್ಟಾಗ ಏನಾಯ್ತದ, ಮಾಡೋ ಕರ್ಮಗಳೆಲ್ಲ ಏನಾಯ್ತದ, ಮಳೆ ಬರಲಿ. ಎಷ್ಟೋ ಜನ ಪಾಪ ಮಳೆ ಬೆಳೆಯಿದ್ರೆ ಚಾಂದಿಕ ಮಾಡೋಕ್ಕೆ ಆಗ್ತಾ ಇಲ್ಲ, ಮಾಡೋರು ತೊಂದರೆ ಆಗ್ತಾ ಇದೆ. ಅದು ಪರಿಹಾರ ಆಗಲಿ, ಒಳ್ಳೆ ಪರ್ಜನ್ಯ ಜಪ ಒಳ್ಳೇದಾಗಬೇಕು. ಆದರೆ ಬೇರೆ ಯಾವುದಕ್ಕೂ ಪರ್ಜನ್ಯ ಜಪ ಬೇಡ, ತಪ್ಪದು. ಪ್ರತಿಯೊಂದು ಕೆಲಸನೂ ಕೂಡ ಸಕಾಮ ಕರ್ಮ ನಿಷ್ಕಾಮ ಕರ್ಮ ಹೇಗಾಗುತ್ತೆ ಅಂದರೆ, ಕರ್ಮ ಕರ್ಮ ಕಾಮನ್, ಕಾಮ ಇದ್ದಾಗ ಸಕಾಮ, ಕಾಮ ಬಿಟ್ಟಾಗ ನಿಷ್ಕಾಮ. ಇದನ್ನೇ ಭಗವದ್ಗೀತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಬರ್ಹಿ ತರ್ಹಿ ಭುಗ್ನಗತಯ ಸರಿತೋ ವೈ ತತ್ಪದಾಂಬುಜರಜೋ ಅನಿರನೀತಂ ಅಸ್ಪೃಶನ್ ಪಯಸಿ ವಾ ಬಹು ಪುಣ್ಯಾಃ ಪ್ರೇಮ ವೇಪಿತ ಭುಜಾ ಹತ ವೇಗಾಃ ಅನುಚರೈಹಿ ಸಮನು ವರ್ಣಿತ ವೀರ್ಯಃ. ಅವರೇನ್ ಮಾಡಿದರು, ಆಮೃಷತ್ ಪಯಸಿ ವಾ ಬಹು ಪುಣ್ಯಾಃ ಪ್ರೇಮ ವೇಪಿತ ಭುಜಾಃ ಹತ ವೇಗಾಃ. ಆ ಅಲೆಗಳೆಲ್ಲ ಖುಷಿ ಪಡ್ತಿದ್ವಂತೆ. ಕೃಷ್ಣನ ಬಂದಾಗ ಗಾಳಿ ಬೀಸಿ ಬರ್ತಾ ಇತ್ತು, ಆ ಗಾಡಿಗೆ ಕೃಷ್ಣನ ಪಾದ ಸ್ಪರ್ಶವಾಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತೇವೆ. ಇಷ್ಟು ದೊಡ್ಡ ಯೋಗ, ಇಷ್ಟ ವಿಮಾನ, ಸಾರ್ಥಕ ವಿಮಾನ ಇದು. ಅದು ಬರೀ ನೀರದು, ಬರೀ ಗಾಳಿ, ಹಿಂದೆ ಏನಿದೆ ಅದರೊಳಗೆ ಬರೀ ಅಕ್ಕಿ ಕಾಳು ಬಣ್ಣ ಹಚ್ಚಿದ್ದಾರೆ, ಮಂತ್ರ ಹಚ್ಚತೆ ಅಂತ ಕರೆದ ಅವರು ಕೊಟ್ಟಿದ್ದು. ಎಷ್ಟು ವ್ಯತ್ಯಾಸ ಬಂತು ಅದಕ್ಕೀಗ? ಅದೇ ಅಕ್ಕಿ ಉಳ್ಳುಗುಡಿ ಇಷ್ಟು ಅಕ್ಕಿ ತೊಗೊಂಡ್ರೆ ಕೊಟ್ಟು ಎಷ್ಟು ಇಟ್ಟು ಬರೋದು? ಅಕ್ಕಿ ಇಷ್ಟು ಮಂತ್ರ ಇಸ್ಕೊಡೋದಕ್ಕೆ ವ್ಯಾಲ್ಯೂ ಏನಿದೆ, ಸೆಂಟಿಮೆಂಟಲ್ ವ್ಯಾಲ್ಯೂ ಇದೆ, ಅದಕ್ಕೆ ಡಿವೋಷನಲ್ ವ್ಯಾಲ್ಯೂ ಇದೆ. ಮಂತ್ರ ಕೊಟ್ಟ ಇದಕ್ಕೆ ಏನಿರುತ್ತೆ? ಅಕ್ಕಿ ಇಷ್ಟು ಅಕ್ಕಿ ಇಸ್ಕೊಡಕ್ಕೆ ಇಷ್ಟು ದೂರ ಬರಬೇಕಾಗಿತ್ತು ಅಂತ ಕೇಳ್ತಾರ? ಅದು ಅಕ್ಕಿ ಅಂತ ನೋಡಿದ್ರೆ ಏನಂತ ನೋಡ್ತಾರೆ? ಅದನ್ನ ಪ್ರಸಾದ, ಅನುಗ್ರಹ ಅಂತ ನೋಡ್ತಾರೆ. ಹಾಗೇನೆ ಕೃಷ್ಣನ ಅನುಗ್ರಹ ಇದೆ. ಪ್ರೇಮ ವೇಪಿತ ಭುಜಾಹ ಹತ ವೇಗಾಹ, ಅವ್ರು ಪ್ರೇಮದಿಂದ ಸ್ವೀಕಾರ ಮಾಡಿದ್ರು, ಅಲೆಗಳ ಮೂಲಕ ವೇಗನ ಕಡಿಮೆ ಮಾಡಿದ್ರು. ಅನುಚರೈಹಿ ಸಮನುವರ್ಣಿತ ವೀರ್ಯ ಆದಿ ಪೌರುಷ ಇವ ಅಚಲಭೂತಿ ವನಚರೋ ಗಿರಿ ತಟೇಶು ಚರಂತೀ ವೇಣು ನಾಕ್ವಯತಿ ಗಾಸ್ತ ಯದಾಹಿ. ಅನುಚರೈಹಿ ಸಮನುವರ್ಣಿತ ವೀರ್ಯ, ಗೋಪರೆಲ್ಲ ಕೃಷ್ಣರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಆದಿಪುರುಷ, ಆದಿಪುರುಷರಾದ ಪರಮಾತ್ಮ ಇವ ಅಚಲಭೂತಿ, ಅಚಲಭೂತಿ ಆದಿಪುರುಷ, ಇವ ತಾನೇ ಆದಿಪುರುಷ. ಅವರಿಗಿನ್ನು ಗೊತ್ತಾಗಿಲ್ಲ, ಆದ್ದರಿಂದ ಅಬ್ಬಾ ಕೃಷ್ಣ ದೇವರಿದ್ದಾಗ ಇದ್ದಾನಲ್ಲ, ದೇವರೇ ಕೃಷ್ಣ, ಹಾಲಿ ನೋಡಿ ಹಾಲಿದ್ದಾಗಿದೆ ಅಂತ ಏನರ್ಥ? ಅದಕ್ಕೆ ಗೊತ್ತಿಲ್ಲ ಅವನಿಗೆ ಅಂತ. ಕೃಷ್ಣನ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ದೇವರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಆದಿಪುರುಷ ಇವ ಅಚಲಭೂತಿ, ಅಚಲಭೂತಿ ಅಂದ್ರೇನು? ಭೂತಿ ಅಂದ್ರೆ ಸಂಪತ್ತು, ಅಚಲ ಅಂದ್ರೇನು? ನಿತ್ಯ, ನಿತ್ಯ ಸಂಪತ್ತು ಪರಮಾತ್ಮನದು. ಉಳಿದವ್ರದೆಲ್ಲ ದೇವರ ಅನುಗ್ರಹದಿಂದ ಬರಬೇಕೆ ಹೊರತು ಅದೆಲ್ಲ ಇಲ್ಲದವರೇ ಎಕ್ಸಿಬಿಟ್ ಆಗೋದಿಲ್ಲ. ವನಚರೋ ಗಿರಿತಟೇಶು, ಬೃಂದಾವನದಲ್ಲಿ ಸಂಚಾರ ಮಾಡ್ತಾ ಕೃಷ್ಣ ಗಿರಿತಟೇಶು, ಗಿರಿಗಳ ತಟಗಳಲ್ಲಿ, ತಪ್ಪಲುಗಳಲ್ಲಿ. ಚರಂತೀಹಿ ವೇಣುನ ಅಪ್ಪಯತಿ ಗಾಸ್ತಯದಾಹಿ, ಎಲ್ಲ ತಪ್ಪಲಲ್ಲಿ ಮೇಲಕ್ಕೆ ಬಿಟ್ಬಿಟ್ಟಿದ್ದಾರೆ ಹಸುಗಳನ್ನೆಲ್ಲ. ಕೃಷ್ಣ ವೇಣುಗಾನ ಮಾಡ್ತಾ ಆಹ್ವಾನ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲ ಹೋದ್ರೆ ಏನ್ ಮಾಡ್ಬಿಟ್ರು? ಅವಿಷ್ಟು ಕೂಡ ಕಷ್ಟ ಬರಕ್ಕೆ ಶುರುವಾದ. ಕೃಷ್ಣರ ಒಂದು ವೇಣುನಾದ ಕೇಳುತ್ತೆ, ಬೆಲ್ಲೊಡೆದಷ್ಟು ಬರ್ತಾರಲ್ಲ ಊಟಕ್ಕೆ ಆತಾಳ, ಬೆಲ್ಲೊಡೆದ ತಕ್ಷಣ ಏನ್ ಮಾಡುತ್ತದ? ಎಲ್ಲರೂ ಕರೆಕ್ಟ್. ಕೃಷ್ಣ ಊದಿದ ತಕ್ಷಣ ಏನಾಗ್ತಾ ಇತ್ತು? ಎಲ್ಲ ಆಕರ್ಷಣೆ ಬಂದ್ಬಿಡ್ತಾ ಇತ್ತು. ಇದು ಆಕರ್ಷಣೆ, ಬೆಲ್ಲಿನ ಆಕರ್ಷಣೆಗೆ ಒಂದು ದೃಷ್ಟಾಂತ. ಗಾತ ಯದಾಹಿ ವನಲತಾ ಸ್ತರವ ಆತ್ತನೇ ವಿಷ್ಣು ವ್ಯಂಜಯಂತೈವ ಪುಷ್ಪ ಫಲಾಢ್ಯಾಹ ಪ್ರಣತ ಭಾರ ವಿಟಪ ಮಸುಧಾರಾಹ ಪ್ರೇಮ ಹೃಷ್ಟ ತನವ ಸತೃಜುಸ್ಮ. ಅನುಚರೈಹಿ ವಿರಿಂಚಾದಿಭಿಹಿ ಸಮ್ಯಗ್ ಅನುವರ್ಣಿತಾನಿ ವೀರ್ಯಾಣಿ ಯಶಸಃ ಸನ್ವನುವರ್ಣಿತ ವೀರ್ಯ. ಅನುಚರರು ಎರಡಿದ್ದಾರೆ ಈಗ, ಒಬ್ಬರು ಗೋಪಾಲಕರೆಲ್ಲ ಒಂದು ಅನುಚರರು, ಬ್ರಹ್ಮಾದಿಗಳು ಅನುಚರರು. ಭೂಲೋಕದಲ್ಲಿ ಗೋಪರೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ, ಗೋಪಿಯರು ವರ್ಣನೆ ಮಾಡ್ತಾರೆ, ಮೇಲೆ ಬ್ರಹ್ಮಾದಿ ದೇವತೆಗಳು ವರ್ಣನೆ ಮಾಡ್ತಾ ಇದ್ದಾರೆ. ಅವರು ಎಲ್ಲರೂ ಅನುಚರರು ದೇವರಿಗೆ. ಅದಕ್ಕೆ ಜೀವಗಣಾಹ ಹರೇಹೇ ಅನುಚರಾಹ, ಅದು ಪದ ಅನುಚರಾಹ ಅಂದ್ರೆ ಪ್ರತಿಬಿಂಬ ರೂಪದಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ ಕೂಡ. ಅವ ಅಚಲ ಸ್ಥಿರಾ ಭೂತಿ ಶ್ರೀಹಿ ಯಶಸ ತಥ, ಎಲ್ಲಿ ಬಂದಿದೆ ಅದು? ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ ಮಮ. ಅಲ್ಲಿ ಬಂದಾಗ ಭೂತಿ, ಭೂತಿ ಅಂದ್ರೇನು? ಭೂತಿ ಶಬ್ದಕ್ಕೆ ಎರಡರ್ಥ ಇದೆ, ಮಹೇಶ್ವರ್ಯ ಅಂತ ಒಂದರ್ಥ, ಭೂತಿ ಅಂತ ಇನ್ನೊಂದರ್ಥ. ಸಂಸ್ಕೃತದ ಭೂತಿನೇ ಏನಾಗಿರೋದು? ಭೂತಿ ಆಯ್ತು. ಅವರೆಲ್ಲ ಭೂತಿ ಕೊಡ್ತಿದ್ರು, ಇವರೆಲ್ಲ ಭೂತಿ ಕೊಡ್ತಾರಲ್ಲ, ಡಿಫರೆನ್ಸ್ ಅದು. ಭೂತಿ ಕೊಡೋರು ಅಪೋಷ ಜ್ಞಾನಿಗಳು, ಭೂತಿ ಕೊಡೋರು ಇವರು. ಆದಿ ಪುರುಷ ಭೂತಿಧರ ಶಿವ, ಅದಕ್ಕೆ ಭೂತಿಧರ ಅಂತ ಭೂತಿ ಅಂತ ಬಂತು ಕೊನೆಗೆ. ಭೂತಿ ಯಾವ ಅರ್ಥನೂ ಇದೆ, ಸಂಪತ್ತು ಅಂತ ಅರ್ಥ ಇದೆ. ಮಹಾಸಂಪತ್ತಿ ಭೂತಿ ಅಂತ ಕರೀತಾರೆ ಆಚಾರ್ಯ. ಅನುವ್ಯಾಖ್ಯಾನ ಮುಗಿಸೋದೇ ಹಾಗೆ, ಭೂತಿ ಸ್ವಯಂಭೂ ಸರ್ವಾದಿ ವಂದ್ಯಂ ತ್ವಾಂ ನವಮಿ ಮೇ ಪ್ರಿಯಂ. ಭೂತಿ ಅಂತ ಬಂದಾಗ ಟೀಕಾರ ಅರ್ಥ ಬರೀತಾರೆ, ಭೂತಿ ಮಹಾಲಕ್ಷ್ಮಿ ಅಂತ ಅರ್ಥ ಬರೀತಾರೆ. ಅದೇ ಕೊನೆಯ ಮಾತು, ಸುಧಾದಲ್ಲಿ ಕೊನೆಯ ಮಾತು. ಅದಕ್ಕೆ ಶ್ರೀಯಿಂದ ಶುರುವಾಗಿ ಮಹಾಲಕ್ಷ್ಮಿಯಿಂದ ಮುಗೀತಲ್ಲ, ಆದ್ಯಂತ ಶ್ರೀಕಾರ ಅಂತ ಅದಕ್ಕೆ ವಾದಿರಾಜ ಸ್ವಾಮಿಗಳು ಬರೆದಿದ್ದು. ಭೂತಿ ಶ್ರೀ ಜನ್ಮ ಭಸ್ಮಸು ಇತಿ ಯಾದವ ಕೋಶ ಇದೆ. ಭೂತಿ ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ, ಜನ್ಮ ಅಂತ ಅರ್ಥ, ಭಸ್ಮ ಅಂತ ಅರ್ಥ. ಮೂರರ್ಥ ಇದೆ. ಅದರಲ್ಲಿ ಇಲ್ಲಿ ಯಾವ್ದು ತಗೋಬೇಕು? ನಿತ್ಯ ಸಂಪತ್ತು ಪರಮಾತ್ಮನು. ವನಚರೋ ಜಲಚರ ಆದಿಪುರುಷೋ ನಾರಾಯಣೋ ಗಿರಿತಟೇಶು ಚತುರ್ಮುಖ ಮುಖೇಶು ಗಿರಿಚರ ಗಿರಿಹಿ ಅದ್ರಿಹಿ ವಿರಿಂಚಯೋ ಇತಿ ಉತ್ಪಲಮಾಲ. ವಿಜಯಸಜ ಸ್ವಾಮಿ ಬಹಳ ವಿಶೇಷ ಅರ್ಥಗಳನ್ನು ಬರೀತಾರೆ. ಹೊರಗೇನರ್ಥ? ಗಿರಿತಟದಲ್ಲಿ ಗಿರಿತಟ ಅಷ್ಟೇ, ಅದು ಅರ್ಥ ಬರೀತಾರೆ. ಹಾಗಲ್ಲ, ವನಚರ ಶಬ್ದ ಹೊಸ ಅರ್ಥ ಇದೆ. ವನ ಅಂದ್ರೆ ಜಲ ಅಂತ ಅರ್ಥ, ಯಾಕೆ ಜೀವನಂ ಭುವನಂ ವನಂ ಅಂತಿರೋದ್ರಿಂದ ವನಚರ ಜಲಚರ ಅಂತ ಅರ್ಥ. ಆದಿಪುರುಷನಾದ ಮನ್ಮವ ಮತ್ಸ್ಯಾದಿ ರೂಪದ ಪರಮಾತ್ಮ ನಾರಾಯಣ ಗಿರಿತಟೇಶು ಚತುರ್ಮುಖ ಮುಖೇಶು. ಗಿರಿತಟ ಅಂಬುದಕ್ಕೆ ಹಸುಗಳಿಗಾದ್ರೆ ಗಿರಿಯ ತಪ್ಪಲುಗಳಷ್ಟೇ. ಬ್ರಹ್ಮದ ವೀರ್ ಹೇಳ್ಬೇಕು, ಚತುರ್ಮುಖ ಮುಖೇಶು ಬ್ರಹ್ಮರುದ್ರಾದಿ ದೇವತೆಗಳನ್ನ ಗಿರಿ ಅಂತ ಕರೀತಾರೆ. ಅದೆಲ್ಲಿದೆ ಕೋಶ ಅಂದ್ರೆ ಗಿರಿಹಿ ಅದ್ರಿ ವಿರಿಂಚಯೋ ಇತಿ ಉತ್ಪಲಮಾಲ. ಗಿರಿ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ ಅಂತ ಕೋಟ್ ಮಾಡಿದ್ರು. ಎಷ್ಟು ಇಂಪಾರ್ಟೆಂಟ್ ಇವೆಲ್ಲ. ತಟೆ ತಟಹ ಯಾವ್ದ ಮಾಡಿದ್ದಾರೆ? ಹೌದು, ಗಿರಿ ಶಬ್ದಕ್ಕೆ ಅರ್ಥ ಇದೆ. ತಟಹ ತೀರಾಹ, ತಟಹ ತೀರಾಹ, ಮುಂದೇನಿದೆ ಸರ್ವೇಶು. ತಟ ಶಬ್ದಕ್ಕೆ ತೀರ ಅಂತ ಅರ್ಥ ಇದೆ, ಆಶ್ಯ ಅಂತ ಅರ್ಥ ಇದೆ, ಶರ್ವ ಅಂತ ಅರ್ಥ ಇದೆ. ಆದ್ರಿಂದ ಇಲ್ಲಿ ಅರ್ಥ ಮಾಡಬೇಕು ಏನಂತ, ಚರಂತಿ ವಿದ್ಯಮಾನ ತಾಹ ವೇದವಾಣಿ ಆಹ್ವಯತಿ. ಇಲ್ಲಿ ಬೆಟ್ಟದ ತಪ್ಪಲು, ಅಲ್ಲಿ ಹಸುಗಳು, ಕೃಷ್ಣ ಕರೀತಾ ಇದ್ದಾನೆ ಒಂದರ್ಥ. ಅಲ್ಲಿ ಬ್ರಹ್ಮಾದಿ ದೇವತೆಗಳು ಅವರೆಲ್ಲ ಎಂಥವರು ಗಿರಿತಟದಲ್ಲಿದ್ದಾರೆ ಅಂದ್ರೆ ವೇದವಾಣಿ ಆಹ್ವಯತಿ. ಗೋವುಗಳಂದ್ರೆ ವೇದವಾಣಿಗಳು, ಅನಾಕುಲಂ ಗೋಕುಲ ಮುಲ್ಲಲಾತ. ಅವ್ರ ಮೂಲಕ ವೇದವಾಕ್ಯಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಇವು ಈ ಹಸುಗಳು ಬೇರೆ, ಆ ಹಸುಗಳು ಬೇರೆ. ಗೋ ಶಬ್ದಕ್ಕೆ ಎರಡರ್ಥನೇ ಇರೋದ್ರಿಂದಾನೆ, ಗೋ ಅಂದ್ರೆ ಶಾಸ್ತ್ರ ಅಂತ ಒಂದರ್ಥ, ಗೋವುಗಳು ಅಂತ ಒಂದರ್ಥ. ಎರಡು ಇಟ್ಕೊಂಡೆ ಮದ್ದು ಇದೆಲ್ಲ ಹೇಳಿರೋದು. ಹಾ ಹೇಳಿ, ತಟ ಅಂದ್ರೆ ರುದ್ರ ಅಂತ ಅರ್ಥ ಇದೆ. ಅದಕ್ಕೆ ಬ್ರಹ್ಮರುದ್ರಾದಿ ಅಂತ ಅರ್ಥ ಮಾಡಿದೆ. ಬ್ರಹ್ಮರುದ್ರಾದಿ ಅಂತ ಅರ್ಥ ಮಾಡಲಿಕ್ಕೆ ಅದೇ ಕಾರಣ. ಗಿರಿ ತಟ, ಗಿರಿ ಅಂದ್ರೆ ಬ್ರಹ್ಮ, ತಟ ಅಂದ್ರೆ ರುದ್ರ. ವಾನುಜರೈಹಿ ಗೋಪೈಹಿ ಸಮನವರ್ಣಿತ ವೀರ್ಯ ಅಚಲಭೂತಿ ಜಿರಸ್ತ್ರೀಹಿ ಪರ್ವತಗತ ವಿಭೂತಿ ರೂಪಶ್ಚ. ಇನ್ನೊಂದು ಅರ್ಥ, ಪರಮಾತ್ಮ ಪರ್ವತದಲ್ಲಿದ್ದರೂ ಕೂಡ ಪರ್ವತದಲ್ಲೂ ತಯಾರಿಟ್ಟಿದ್ದಾನೆ ವಿಭೂತಿ ರೂಪ. ಹದಿನೈದು ಭಗವದ್ಗೀತೆ ಕೇಳಿದವರು ಗೊತ್ತು, ಎಲ್ಲ ಕಡೆ ಪರಮಾತ್ಮ ವಿಭೂತಿ ಇದೆ. ಆ ರೀತಿ ವಿಭೂತಿಯನ್ನು ಹೊಂದಿದೆ ಪರಮಾತ್ಮ. ವನಚರೋ ಅರಣ್ಯಚರ ಸಹಾಸೆ ಕೃಷ್ಣ ಗಿರಿತಟೇಶು ಪರ್ವತ ಪ್ರದೇಶು ಚರಂತೀಹಿ ತೃಣಭಕ್ಷಣಂ ಕುರುವಂತೀಹಿ. ಚರಂತೀಹಿ ಚರಭಕ್ಷಣೆ, ಕುಲ್ಲು ಬೈತಾ ಇದ್ದಂತ ಹಸುಗಳನ್ನ ಕರೆದ. ಅಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಹಾಗೆ ಕರೆದ, ಇವರನ್ನು ಹೀಗೆ ಕರೆದ. ಗಾಹ ಮಾಹಿ, ಮಾಹಿ ಅಂದ್ರೆ ಗೋ. ವೇಣುನ ಯಥಾ ಆಹ್ವಯತಿ ಆಕಾರಯತಿ ತದಾ ಆತ್ಮನಿಸ್ಥಿತಂ ವಿಷ್ಣು ವ್ಯಂಜಯಂತೋ ವ್ಯಕ್ತೀಕುರುವಂತ ಇವ ಪುಷ್ಪಫಲೈರಾಢ್ಯಾಹ ಪ್ರಣತಂ ಪ್ರಣಮನಂ ಬಿಭ್ರತೀತಿ ಪ್ರಣತ ಭಾರಾಹ ಸಭಾವೆ. ಹಾಗೇನಾಗಿದೆ, ಎಲ್ಲವೂ ಕೂಡ ತದಾ ಆತ್ಮನಿಶ್ಚಿತಂ ವಿಷ್ಣು ವ್ಯಂಜಯಂತಹ ವ್ಯಕ್ತೀಕುರುವಂತಹ ಇವ. ಪರಮಾತ್ಮನ ಮೊಡಗಿರ್ತಕ್ಕ ಬಿಂಬರೂಪಿ ಪರಮಾತ್ಮನನ್ನ ಚಿಂತನೆ ಮಾಡಿದ್ರಂತೆ ಅವು. ಎಲ್ಲರೂ ಕೂಡ ಅವು ಯೋಚನೆ ಇಟ್ಕೊಂಡಿರ್ಬೇಕು. ಇವ ಪುಷ್ಪ ಫಲೈಹಿ ಆಢ್ಯಾಹ, ಆ ರೀತಿ ಅವು ಪುಷ್ಪ ಫಲಗಳು ತುಂಬಿದ್ದು ಹೇಗಿತ್ತು ಅಂದ್ರೆ ಪರಮಾತ್ಮ ಅಭಿವ್ಯಕ್ತರಾದಾಗಿತ್ತು ಅಂತ ಹೇಳ್ತಾರೆ. ಗಿಡಗಳೆಲ್ಲ ಏನಾಗ್ತಾ ಇತ್ತು ಕೃಷ್ಣನ ವೇಣುಗಾನಕ್ಕೆ, ಗಿಡಗಳೆಲ್ಲ ಪುಷ್ಪಫಲಗಳನ್ನು ತುಂಬಿಟ್ಟಿರೋದು. ಆಚಾರ್ಯ ಹಾಡು ಹೇಳಿದಾಗ ಏನಾಗಿತ್ತಂತ, ಆಚಾರ್ಯಲ್ಲಿ ಹೋದಾಗ ಅಡಿಕೆ ತೋಟ ಎಲ್ಲ ಒಣಗೋಗ್ಬಿಟ್ಟಿದ್ದು ಆ ಊರಿಗೆ ಹೋದಾಗ. ಅದೆಲ್ಲ ಬದುವಿದೆಲ್ಲ ಬರೀತಾರೆ, ಒಣ ಒಣಗೋಗಿತ್ತು. ಅವಾಗ ಆಚಾರ್ಯ ಏನ್ ಮಾಡಿದ್ರು, ಆಚಾರ್ಯ ವಿಷಯ ಆಚಾರ್ಯ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅವ್ರು ಸರ್ವವಿದ್ಯಾ ಪಾರಂಗತರದ್ದು ಗೊತ್ತಾಗಿತ್ತು, ಆದ್ರೆ ಸಂಗೀತದಲ್ಲಿ ಪಾರಂಗತರು ಅಂತ ಅವ್ರಿಗೇನು ಗೊತ್ತಿಳ್ಕೋಬೇಕಾಗಿತ್ತು. ಆಚಾರ್ಯರು ಕೇಳಿಕೊಂಡ್ರು, ತಕ್ಷಣ ಆಚಾರ್ಯ ಹಾಡ್ಬಿಟ್ರು. ಅವಾಗ ಏನಾಯ್ತು, ಇವರಿಗೆಲ್ಲ ಆನಂದ ಆಗಿದ್ದು ಅಷ್ಟೇ ಅಲ್ಲ, ಒಣಗೋಗಿದ ಗಿಡ ಮೇಲೆಲ್ಲ ಮತ್ತೆ ಫ್ರೆಶ್ ಆಗಿಬಿಟ್ರು, ಕಾಯಿ ಬಿಡ್ಲಕ್ಕೆ ಶುರುವಾಗ ಅಂತ ಮಧ್ವದಲ್ಲಿ ಹೇಳ್ತಾರೆ. ಭಾವಪ್ರಕಾಶ ವಿಸ್ತಾರವಾಗಿ ಬರೀತಾರೆ. ಇಲ್ಲಿ ಕೃಷ್ಣ ಉಳಿದಾಗ ಆಗಿದ್ದು ಏನು ಆಶ್ಚರ್ಯ, ಆಚಾರ್ಯ ಜೀವೋತ್ತಮರು ಹಾಡಿದಾಗಲೇ ಹಾಗಾಗಿರ್ಬೇಕಾದ್ರೆ ಕೃಷ್ಣ ಸರ್ವೋತ್ತಮ ಜನ್ಮಾಧ್ಯಕ್ಷ ಯತಃ ಹಾಗೆ ಮಾಡಿದ್ದಕ್ಕೆ ಹಾಗಾಗ್ತಾ ಇದೆ. ವ್ಯಕ್ತಿ ಅಂದ್ರೆ ಅನ್ಕೋಬೇಕಂತೆ, ಮಗು ಬೆಳೀತಾ ಹೋದ್ರೆ ದೇವರು ಭಗವದ್ ರೂಪ ಜಾಸ್ತಿ ಆಗ್ತಾ ಇದೆ ಸನ್ನಿಧಾನ, ಆ ಥರ ಚಿಂತನೆ ಮಾಡ್ಬೇಕು. ಈ ಅಡಿಗೆ ಮಾಡ್ತಾ ಇರ್ತಾನೆ, ವಾಸ್ತವ್ಯ ಶುರುವಾಗುತ್ತೆ. ಏನರ್ಥ ಅದಕ್ಕೀಗ, ಭಗವ ಇನ್ನೊಂದು ರೂಪದ ರೂಪ ವ್ಯಕ್ತ ಮಾಡ್ತಾ ಇದ್ದಾನೆ. ಒಗ್ಗರಣೆ ಹಾಕಿದಾಗ ಇನ್ನೊಂದು ವಿಭೂತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಎಲ್ಲೆಲ್ಲಿ ಮನಗಳು ಹೆಚ್ಚೆಚ್ಚು, ಉದಾಹರಣೆ ಪಾಯಸ ಮಾಡ್ದ ವಿಭೂತಿ ರೂಪ ಬಂತು, ಆಮೇಲೆ ಏನಕ್ಕೆ ಗೋಡಂಬಿ ಎಲ್ಲ ಹಾಕಿಬಿಟ್ಟ, ಏನಾಯ್ತಾಗ ವಿಭೂತಿ ರೂಪ ಜಾಸ್ತಿ ಆಯ್ತು. ಜಾಸ್ತಿ ಆದಷ್ಟು ಅದೇನಾಗುತ್ತೆ, ಆ ಬೋರ್ ಅಟ್ರಾಕ್ಟಿವ್ ಆಗುತ್ತೆ. ದೇವರ ಸನ್ನಿಧಾನ ಜಾಸ್ತಿ ಬಂದಷ್ಟು ಕೂಡ ಏನಾಗುತ್ತೆ, ಅದು ಸನ್ನಿಧಾನ ಜಾಸ್ತಿ ಬರುತ್ತೆ. ಹಾಗೆ ಏನಾಗುತ್ತೆ, ರುಚಿ ಜಾಸ್ತಿ ಆಗುತ್ತೆ. ಆ ರುಚಿ ಅದರದ್ದಲ್ಲ, ಯಾವ್ದು ರುಚಿ ಅದು, ದೇವರ ಅಭಿವ್ಯಕ್ತಿಯ ರುಚಿ ಅದು, ದೇವರ ಅಭಿವ್ಯಕ್ತಿ. ಅದಕ್ಕೇನೆ ಅದನ್ನ ಯಾತಕ್ಕೆ ನಾವು ರಚಿತಗಳು ಮಾಡಿ ಹಾಕ್ತೀವಿ ಅಂತ ಕೇಳಿದ್ರೆ, ಸನ್ನಿಧಾನ ಜಾಸ್ತಿ ಇರೋದ್ರಿಂದ ಒಳ್ಳೆ ಬಿಂಬರು ಬರುತ್ತೆ, ಜಾಸ್ತಿ ಸಂತೋಷ ಪಡ್ತಾನೆ ಅಂತ. ಅತಿಥಿಗಳ ಅಂತರ್ಗತ ರೂಪ ಯಾವುದು, ಮತ್ತೆ ಭಗವದ್ ರೂಪನೇ. ಇಲ್ಲಿರೋ ಭಗವದ್ ರೂಪದಿಂದ ಇದು ಪೂಜ್ಯ ಪೂಜಕ ಭಾವ ಸಂಬಂಧ. ಪೂಜಾ ದ್ರವ್ಯಗಳಿವು, ಪೂಜಕ ಇವನು, ಪೂಜ್ಯರು ಅವು. ಭಕ್ಷ್ಯ ಭೋಜ್ಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದಾರಲ್ಲ ಈಗಾಗಲೇ, ಅದೆಲ್ಲ ಚಿಂತನೆ ಮಾಡೋದಕ್ಕೆ ಇವಿಷ್ಟು ಬೇಕು. ಇವ ಪುಷ್ಪಫಲ ಈ ರಾಢ್ಯಾಹ, ಅದಕ್ಕೆ ರೈತರೇ ಭಾಷೆಯಲ್ಲಿ ಬಂದಿದೆ, ಅನ್ನ ಮಾಡ್ತಿರ್ತಾರೆ ಜೋರ ಕುದುರೆ ಶುರುವಾಗುತ್ತೆ ಗೊತ್ತಾಯ್ತಾ, ಹಾಲು ಉಕ್ಕಳಕ್ಕೆ ಶುರುವಾಗುತ್ತೆ. ಅದು ಹೇಳ್ತಾರೆ ಯಾಕೆ ಕೊಡ್ತಾ ಅನ್ನಕ್ಕೆ ಭಾರಿ ಖುಷಿ ಅಂತ ದೇವತೆಗಳಿಗೆ, ನಾನು ನೈವೇದ್ಯವಾಗ್ತೇನೆ ದೇವರಿಗೆ ಅಂತ ಕುಣಿತಾ ಇರುತ್ತಂತ. ಇವರು ಎಲ್ಲ ಓಡ್ಲಿಗೆ ಯಾರಿಗೂ ಹಾಕಿ ಮುಗಿಸ್ಬಿಡ್ತಾರೆ, ಅದು ಡಿಸಪಾಯಿಂಟ್ ಮಾಡಿದಾಗಾಯ್ತದ. ಅಲ್ಲಿ ದೇವತೆಗಳಿದ್ದಾರೆ ತಾನೆ, ದೇವತೆಗಳಿದ್ದಾರೆ, ಅವರೆಲ್ಲ ಯಾರಿಗೆ ಭಕ್ಷ ಅಂತ ತಿಳ್ಕೊತಾರೆ, ದೇವರಿಗೆ ಅರ್ಪಣೆ ಆಗ್ತಾ ಇದ್ದೇನೆ ಅಂತ ಹೇಳಿ ಖುಷಿಯಿಂದ ಇರ್ತಾರೆ. ಈ ವಿದ್ಯಾರ್ಥಿ ಸುಮ್ಮನೆ ಬರೆಯೋದಿಲ್ಲ, ಮುಂದೆ ಸಬ್ಮಿಟ್ ಮಾಡ್ತಾನೆ ಅದನ್ನು. ಅದನ್ನು ಮಾಡ್ತಕ್ಕಂಥ ಪ್ರತಿ ಪದಾರ್ಥ ಏನಾಗಬೇಕದು ಅರ್ಪಿತ ಆಗಬೇಕು. ಆಗ ಅವಳು ಕುಣಿತ ಇರುತ್ತಂಥದ್ದು ಜೋರ ಮೇಲೆ ಕೆಳಗೆ ಬರೋದೆಲ್ಲ ಕುಣಿತ. ಹಾಲು ಉಕ್ಕೋದೇ ಅದಕ್ಕೆ ಅಂದರೆ ದೇವರ ಹತ್ರ ಹೋಗ್ತೇನೆ ನಾನು, ಅದೆಲ್ಲ ಸನ್ನಿಧಾನ ವಿಶೇಷ. ಅದೆಲ್ಲ ತಿಳ್ಕೊಂಡಾಗ ಫಲ ಪುಷ್ಪೈ ಪುಷ್ಪಫಲೈ ರಾಢ್ಯಾಹ ಪ್ರಣತಂ ಪ್ರಣಮನಂ ಬಿಭ್ರತೀತಿ ಪ್ರಣತ ಭಾರಾಹ. ಇನ್ನೂ ಸ್ವಾರಸ್ಯ ಆದರೆ ಹಣ್ಣು ಆದಾಗ ಏನಾಗುತ್ತೆ ಗೊತ್ತಾ, ಅದು ಬಾಗುತ್ತೆ. ಹೂ ಬಿಟ್ಟಾಗ ಬಾಗುತ್ತೆ, ಏನಾಗ ಭಕ್ತಿಯಿಂದ ಅರ್ಪಣೆ ಮಾಡೋಕ್ಕೋಸ್ಕರ ಬಾಗುತ್ತಂತ. ಬಂದಿರೋದೊಂದು ಬಾಗೋದೊಂದು, ಕೊಡ್ಬೇಕಾದ್ರೆ ಹೇಗೆ ಕೊಡ್ತಾರೆ, ಯಾವಾಗಲೂ ಬಗ್ಗಿ ಕೊಡ್ತಾರೆ. ಅದಕ್ಕೆ ದೇವರಿಗೆ ಅರ್ಪಣೆ ಮಾಡೋದಕ್ಕೋಸ್ಕರ ಬಾಗುತ್ತಂತೆ. ಇವ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ, ಇವಾಗ ಭವಿಷ್ಯ ಹೇಗೆ ಮಾಡ್ತಾರೆ ಅದನ್ನ. ದೇವರಿಗೋಸ್ಕರವಾಗಿ ಇಟ್ಟಿದ್ರೆ ಇವನು ಬಂದು ದೇವರಿಗೆ ಬೆಳೆಸಿದ್ರೆ ಯಾರು ತಟ್ಟೆ ಇಟ್ಕೊಂಡು ಹೋದ್ರೆ ಯಾವಾಗ ಹಾಗೆ ಹಾಗೆ ಮಾಡಬಾರ್ದು. ಅದೆಲ್ಲ ದೇವರದ್ದಾದ್ರಿಂದ ನೈವೇದ್ಯ ಮಾಡಿ ಕೃಷ್ಣಾರ್ಪಣೆ ಅನ್ನೋರಿಗೆ ಊಟ ಮಾಡೋ ಹಕ್ಕಿಲ್ಲ. ಅದೇ ರೀತಿಯೇ ಇವನ್ನೆಲ್ಲ ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ಹಿಂದಿನ ಕಾಲಕ್ಕೆ ಧಾನ್ಯ ಬಂದ ತಕ್ಷಣ ಯಾಗ ಮಾಡ್ತಾ ಇದ್ರು, ಅದೇ ಅಗ್ರಹಣೆಷ್ಟಿ ಮತ್ತೆ ನಮಗೆ ಇದು ಯಾವುದು ಕೊನೆಗೆ ಬರುತ್ತಲ್ಲ ವನದ ವನಭೋಜನ ರಾತ್ರಿ ಹವನ, ಅದು ಮೊದಲಿಗೆ ಅದು ಕೊನೆಗೆ, ಅದು ಮಾಡೇ ಉಪಯೋಗಿಸ್ಬೇಕು. ಅಲ್ಲಿ ಹೊಸ ಧಾನ್ಯ ಉಪಯೋಗಿಸ್ಬಾರ್ದು ಯಜ್ಞ ಮುಗಿಯವರಿಗೂ ಕೂಡ. ಅದೆಲ್ಲ ಚಿಂತನೆ ಹಾಗೆ ಮಾಡ್ತಾ ಇದ್ರು. ಒಟ್ಟಿಗೆ ಜನರಲ್ ನೈವೇದ್ಯ ಅದು ಪ್ರತಿನಿತ್ಯ ನೈವೇದ್ಯ ಹಾಗೆ ತತ್ವ್ರತೋ ಉಕ್ತೋ ಭಾವೇ. ತುಂಬ ಜನ ಹಿಂದಿನ ಕಾಲಕ್ಕೆ ಏನೇ ಬರಲಿ ಫಸ್ಟ್ ಏನ್ ಮಾಡ್ತಿದ್ರೆ ದೇವರಿಗೆ ಕೊಡೋದು, ಗುಡಿಗಳಿಗೆ ದೇವಸ್ಥಾನಕ್ಕೆ ಕೊಡೋದು, ಗುರುಗಳಿಗೆ ಕೊಡೋದು, ಅದನ್ನು ತಗೊಳ್ಳೋದು. ಯಾಕೆ ಎಲ್ಲ ಅರ್ಪಣೆ ಕ್ರಮ ಅದು. ಅರ್ಜುನ ಹಾಗೆ ಹೇಳೋದು, ನಾನು ರಾಜ್ಯ ಬಂದ್ರೆ ಏನ್ ಮಾಡ್ತಾ ಇದ್ದೆ, ರಾಜ್ಯ ಬಂದ್ರೆ ಫಸ್ಟ್ ಆಚಾರ್ಯ ಪಿತರ ಪುತ್ರಾಹ ತಥೈವಚ ಪಿತಾಮಹ ಈ ಕ್ರಮದಲ್ಲಿ ಕೊಡ್ತಾ ಹೋಗ್ತಿದ್ದೆ ಅಂತ ಹೇಳ್ತಾ. ಆ ಕ್ರಮದಲ್ಲಿ ಹಂಚೋ ಕ್ರಮ ಅದು, ಅದಕ್ಕೆ ಇವೆಲ್ಲ ಬಾಗೋದು ಅದಕ್ಕೆ ಅಂತ ಹೇಳ್ತಾ. ಪ್ರಣತ ಭಾರಾಹ ತಾ ಭಾವೆ, ಸಾಕಾರ ಬಂದಿರೋದು ಭಾವೆ, ಭಾವೆ ಸತ್ತೆ ಅಂತ ಅರ್ಥ. ಕರ್ಮಣಿಕ್ತಾ ಇದೆ ಇಲ್ಲಿ, ಭಾವೆ ಎತ್ತಾ ಇದೆ. ಕರ್ತರಿಕ್ತಾ ಬೇರೆ ಇದೆ, ಕರ್ತರಿಕ್ತ ಕರ್ಮಣಿಕ್ತ ಮತ್ತು ಭಾವೆ ತಾ ಅಂದ್ರೆ ತಾ ಪ್ರತ್ಯಯ ಅಂತ ಅರ್ಥ. ತಾ ಪ್ರತ್ಯಯ ಅಂದ್ರೆ ಯಾವುದಲ್ಲಿ ಇದೇನಿದೆ ನೋಡಿ, ಪತ್ರಿ ಕುರುವತಿ ಹಿ ಗಾಹ ಆಹ್ವಯತಿ ಸ್ಮ ಗತಃ ಗಾಹ ಆಹ್ವಯತಿ ಚರಂತಿ ಚರಂತಿ ಎಲ್ಲ ತಾ ಪ್ರತ್ಯಯಗಳು. ಮೊದಲ ತಾ ವಿಷ್ಣು ವ್ಯಂಜಯಂತಹ ಅದೆಲ್ಲ ಪದಗಳಿದೆಯಲ್ಲ ತಾ ಪ್ರತ್ಯಯಗಳು. ತಾ ಪ್ರಣತ ಭಾರಾಹ ವಿಟಪಾಹ ಶಾಖಾ ಯಶಾಂತೆ ತಥಾ ಪ್ರೇಮ್ಣ ಹೃಷ್ಟಾಹ ರೋಮಹರ್ಷಯುಕ್ತಾಹ ತನವೋ ಯಾತಾಂ ತಾಹ ಯಶಾಂ ತೇ ಚ ತಥಾ ಏವಂ ವಿಧ ವನಲತಾಹ ತನವಚ್ಚ ಮಧುಧಾರಾಹ ಸಸೃಜಹು. ಆಮೇಲೆ ಜೇನು ಸುರಿಸ್ತಾವೆ ಅಂತಾರೆ ಖುಷಿಯಿಂದ, ಕೃಷ್ಣನಿಗೆ ಅಭಿಷೇಕ ಆಗಲಿ ಅಂತ ಹೇಳಿ ಜೇನು ಹಾಗೆ ಸುರಿಸ್ತಾ ಇರುತ್ತೆ. ಕೆಲವೊಮ್ಮೆ ವನಗಳಲ್ಲಿ ಜೇನು ಹಾಗೆ ತೊಟ್ಟಿಸ್ತಾ ಇರ್ತದೆ ಕಾಡುಗಳು, ತೋಳರೇ ಇರೋದಿಲ್ಲ, ಬಟ್ಟ ಸುಮ್ಮನೆ ಕೊಡ್ತಾ ಇಲ್ಲ, ದೇವರಿಗೆ ಅರ್ಪಣೆ ಮಾಡ್ತೇವೆ ಅಂತ ಅರ್ಥ. ವನದೇವತೆಗಳು ಅಂತ ಕರಿತೇವಲ್ಲ, ವನದೇವತೆಗಳು ಅರ್ಪಣೆ ಮಾಡಿ. ಫಾರೆಸ್ಟ್ ಆಫೀಸರ್ ಅಂತ ಕರೆಯೋದಿಲ್ಲ, ವನದೇವತೆಗಳು ಅಂದ್ರೆ ಹಾಗೆ. ಫಾರೆಸ್ಟ್ ಆಫೀಸ್ ಯಾವುದೇ ಫಾರೆಸ್ಟ್ ಗೌರ್ಮೆಂಟ್ ಏನ್ ಮಾಡಿರುತ್ತೆ, ಆಫೀಸರ್ನ ಹಾಕಿರ್ತಾರೆ. ಗೌರ್ಮೆಂಟ್ಗೆ ಎಷ್ಟು ಬುದ್ಧಿ ಇದ್ರೆ ದೇವರು ಹೇಗೆ ಮಾಡ್ತಾನೆ, ಪ್ರತಿಯೊಂದಕ್ಕೂ ದೇವತೆಗಳಿರ್ತಾರೆ. ಅದಕ್ಕೆ ಯಾವುದು ಪದಾರ್ಥ ಮೊದಲು ತಗೊಳಾಗಿಲ್ಲ, ಫಸ್ಟ್ ಏನ್ ಮಾಡ್ಬೇಕು ಅಲ್ಲಿ ಹೋಗಿ ಸ್ತೋತ್ರ ಮಾಡ್ಬೇಕಲ್ಲ, ಮೇ ಟೇಕ್ ದಿ ಪರ್ಮಿಷನ್ ತಗೊಂಡು ಮುಟ್ಬೇಕಂತ. ಆಮೇಲೆ ಹಾಗೆಲ್ಲ ಮುಟ್ಟಾಗಿಲ್ಲ, ಎಲ್ಲ ಕಡೆ ದೇವತೆಗಳಿದ್ದಾರೆ ಅಂತ ಗೊತ್ತಾದ್ರೆ ಗೊತ್ತಾಗುತ್ತೆ ಸುತ್ತ ಎಲ್ಲಾನು ಅಷ್ಟೇ. ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಹಾ ಚಿನಾಮಿತ್ವಾಂ ಅದಕ್ಕೆ ಕ್ಷಮಿಸು, ತುಳಸಿ ಬಿಡಿಸ್ಬೇಕಾದ್ರೆ ಮಂತ್ರ ಹೇಳಿ ಬಿಡಿಸ್ಬೇಕಾದ್ರ ದೇವ್ರ ಪೂಜೆಗೋಸ್ಕರ ತಗೋತಾ ಇದ್ದೇನೆ. ಅವಾಗ ಏನಾಗುತ್ತೆ, ಮಠಕ್ಕೆ ಕೊಡ್ತೇನೆ ಅಂತ ಹೇಳಿದ್ರೆ ಹ್ಯಾಕ್ ಕೊಡ್ತಾ ತಗೊಂಡೋಗಿ ಅಂತಾರಲ್ಲ, ಹಾಗೆ ದೇವ್ರಿಗೆ ಕೊಡ್ತೇನೆ ನಾನು ತಗೋತೇನೆ ಅಂದ್ರೆ ಇಬ್ಬರು ತಗೋಬಾರ್ದು ಮೇಲೆ ಬಿಡಿಸು ಅಂತಾರೆ, ಮಠಕ್ಕೆ ಹೇಳಿದ ಕೊಡು ಅಂತ ಹೇಳ್ತಾರೆ. ಅದು ದೇವರಿಗೋಸ್ಕರ ಬಿಡಿಸ್ತೇನೆ ಅಂದ ತಕ್ಷಣ ಅದು ಪಾಪ ಬರೋದಿಲ್ಲ, ಇಲ್ಲವರು ಏನಾಗುತ್ತೆ ತುಳಸಿನ ಕಟ್ ಮಾಡಿದ ಪಾಪ ಬರೋದು. ಪ್ರಣತ ಏವಂ ವಿಧಾಹ ವನಲತಾಹ ತರವತ್ಯ ಮಧುಧಾರಾಹ ಸಸೃಜುಹು ಸ್ಮೈತಿ ವಿಸ್ಮಯ. ಆಗಿರೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಲ್ಲೇನೋ ಬೇಕಾಷ್ಟು ನಾವು ಬೆಳಿತೇವೆ, ನಾವು ತಗೊಂಡ್ಬಿಡ್ತೇವೆ ಸರಿನೇ, ಕಾಡಲ್ಲಿ ಬೆಳೆಯೋದಕ್ಕೆ ಯಾರೋ ಜವಾಬ್ದಾರು ಅಂತ ಕೇಳಿದ್ರೆ ದೇವರಿಗೆ ಅರ್ಪಿಸ್ತಾ ಇವೆ ವನದೇವತೆಗಳೆಲ್ಲ, ಆದ್ದರಿಂದ ಅದು ವೇಸ್ಟ್ ಆಗೋದೇ ಇಲ್ಲ. ಹಾ ಇಲ್ಲೋದು ಇನ್ಫ್ಯಾಕ್ಟ್ ಕಾಡಲ್ಲಿ ಬೆಳೆಯೋದೇ ಜಾಸ್ತಿ, ಇಲ್ಲಿ ಬೆಳೆಯೋಕ್ಕಿಂತ ಜಾಸ್ತಿ ಇರೋದಲ್ಲಿ ಹಣ್ಣು ಹೂಗಳು ಜಾಸ್ತಿ ಸಿಗೋದೆಲ್ಲ ಕಾಡುಗಳಲ್ಲೇ. ಎಲ್ಲ ಭಗವತ್ ಪ್ರೀತಿಗೋಸ್ಕರ ಕೊಡ್ತಾರೆ, ಋಷಿ ಮುನಿಗಳು ತಗೋತಾರೆ, ಋಷಿ ಮುನಿಗಳು ಪ್ರಸಾದ ಅಂತ ತಗೊಂಡ್ಬಿಡ್ತಾರೆ. ವಾನಪ್ರಸ್ಥರು ಅಂತ ಇರ್ತಿದ್ರಲ್ಲ, ನಮ್ಗೆ ಇವತ್ತು ಕಾಡಲ್ಲಿ ಬೆಳೆಯೋದು ನಮ್ಗೆ ಅರ್ಥ ಆಗೋದೇ ಇಲ್ಲ. ಹಿಂದೆ ವಾನಪ್ರಸ್ಥರು ಅಂತ ಇರ್ತಿದ್ರು, ಎಲ್ಲಿ ವಾಸ ಮಾಡ್ತಿದ್ರು ಅವರು, ಅವರಿಗೆಲ್ಲ ಬೆನಿಫಿಟ್ ಆಗ್ತೀನಿ. ಊರು ಇಲ್ಲಿ ಬರೋದೆಲ್ಲ ಇವರಿಗೆ. ವಾನಪ್ರಸ್ಥರು ತಾವು ಕೃಷಿ ಮಾಡಬಾರ್ದು, ತಾವು ಕೃಷಿ ಮಾಡಿದ್ರೆ ವಾನಪ್ರಸ್ಥ ಆಶ್ರಮ ಅಲ್ಲ, ಅಲ್ಲಿ ಮತ್ತೆ ಅಲ್ಲಿ ಸಂಸಾರ ಶುರುವಾಗ್ಬಿಡ್ತದೆ. ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅವ್ರು ಬೆಳೆದ್ ತಗೋಬೇಕಷ್ಟೇ ಅವ್ರು. ಅದಕ್ಕೋಸ್ಕರ ಬೆಳೀತಾ ಇದ್ದು. ಇವತ್ತು ಕಾರುಗಳೆಲ್ಲ ತುಂಬರು ಇಲ್ಲ, ಎಲ್ಲ ಬೀರಪ್ಪನ ಅಂತ ತಗೋತಾರೆ, ಅವ್ರು ತಗೊಳ್ಳೋದೇ ಇಲ್ಲ. ದರ್ಶನೀಯ ಚೆನ್ನ ಯಾಕಂದ್ರೆ ವಾನಪ್ರಸ್ಥರ ಎಲ್ಲ ಕಾಲ ವಾನಪ್ರಸ್ಥರ ಇದ್ರೆ ಆಟೋಮೆಟಿಕಲಿ ಏನಾಗ್ತಿತ್ತು ಅಲ್ಲಿ ರಕ್ಷಣೆ ಬರ್ತಿತ್ತು. ಜನ ಇದ್ದಾರೆ ಏನು ಮಾಡಾಗಿಲ್ವಲ್ಲ, ಜನ ಇದ್ದಾರೆ ರಕ್ಷಣೆ ಬರ್ತಿತ್ತು. ಈ ಕಡಿಮೆಯಲ್ಲಿ ವಾನಪ್ರಸ್ಥಾಶ್ರಮ ಹೋಗಿದ್ದಕ್ಕೆ ವನಗಳು ಹೋಗಲು ಶುರುವಾದ. ದರ್ಶನೀಯ ಬಿಕಚೋತ್ಪಲ ಮಾಲಾ ದಿವ್ಯ ಗಂಧ ತುಳಸಿ ಮಧು ಮತ್ತೈಹಿ ಅನಿಕುಲೈಹಿ ಲಘುಗೀತಮಭೀಷ್ಟಂ ಆದ್ರಿಯತ್ಯರಿಹಿ ಸಂಧಿತ ವೇಣು. ದರ್ಶನೀಯ ವಿಕಚ ಉತ್ಪಲ ಮಾಲಾ ದಿವ್ಯ ಗಂಧ ತುಳಸಿ ಮಧುಮತ್ತೈಹಿ ಅನಿಕುಲೈಹಿ ಲಘುಗೀತಂ ಅಭೀಷ್ಟಂ ಆದ್ರಿಯತ್ ಯರಿಹಿ ಸಂಧಿತ ವೇಣು. ಹೇಗಿದೆ ಆಗ ದರ್ಶನೀಯ ಅಂದ್ರೆ ಸುಂದರವಾದ, ವಿಕಚ ಅಂದ್ರೆ ಅರಳಿದ, ಉತ್ಪಲ ಮಾಲಾ ಅಂದ್ರೇನು ಕನ್ನೈದ್ಯರೆಗಳ ಸಾಲು. ನೋಡಿ ರಾತ್ರಿ ವಿಹಾರ ಮಾಡ್ತಿರೋದು, ಅದಕ್ಕೋಸ್ಕರ ಕಮಲ ಅಂತ ಹೇಳಿದ್ರೆ ಏನಂತ ಹೇಳ್ತಾರೆ, ಕನ್ನೈದಿರೆ ಅಂತ ಹೇಳ್ತಾರೆ. ನೈದಿರೆ ಅಂದ್ರೆ ಕನ್ನೈದಿರೆ ಅಂತಾನೆ ಅರ್ಥ. ಉತ್ತರ ಮಾಲಾ ದಿವ್ಯ ಗಂಧ ತುಳಸಿ ಮಧುಮತ್ತೈಹಿ, ಒಂದು ಕಡೆಗೆ ದರ್ಶನೀಯವಾದ ವಿಕಚ ಉತ್ತರ ಮಾಲಾ, ಇನ್ನೊಂದು ಕಡೆಗೆ ದಿವ್ಯ ಗಂಧ ತುಳಸಿ ಮಧುಮತ್ತೈಹಿ. ದಿವ್ಯ ಗಂಧ ಅಂದ್ರೆ ಕೂಡ ತುಳಸಿ, ಕಾಡಲ್ಲೇ ತುಳಸಿ ಜಾಸ್ತಿ ಬೆಳೆಯೋದು, ಬೇಕಾಷ್ಟು ಬೆಳೆಯುತ್ತೆ ಕಾಡಲ್ಲಿ, ಯಾರು ಬೆಳೆಸಿರೋದಿಲ್ಲ, ಸಾಲು ಸಾಲು ಬೆಳೆಯುತ್ತೆ. ದಿವ್ಯ ಗಂಧ ತುಳಸಿ ಮಧುಮತ್ತೈಹಿ, ತುಳಸಿ ಒಂದ್ ಕಡೆಗೆ ಇವಳು ಗಂಧ, ಇನ್ನೊಂದ್ ಕಡೆಗೆ ದಿವ್ಯಗಂಧವಾದ ತುಳಸಿ, ಅಲ್ಲಿಗೆ ಅನ್ವಯ. ದಿವ್ಯಗಂಧದ ತುಳಸಿಯಿಂದ ಮತ್ತವಾಗಿದೆ, ಕಾಡಲ್ಲಿ ಎಲ್ಲ ಬಿಟ್ಟು ತುಳಸಿ ಮಾತ್ರ ಹೇಳ್ತಾರೆ. ಅದಕ್ಕೆಂದ್ರೆ ತುಳಸಿಯಿಂದನೆ ಸಾರ್ಪಣೆ ಆಗ್ಬೇಕು, ತುಳಸಿ ಇಲ್ಲದವರು ದೇವರು ಶಿಕಾರ ಮಾಡೋದಿಲ್ಲ. ಅದರಿಂದಾಗಿ ಕಾಡಲ್ಲೂ ಕೂಡ ತುಳಸಿ ಇರೋದಕ್ಕೆ ಕಾರಣ ಆ ಮೂಲಕನೇ ಅರ್ಪಣೆ ಮಾಡಬೇಕು ಅಂತೇಳಿ. ಅಲಿ ಕುಲೈ, ಅಲಿಗಳು ಅಂದ್ರೆ ಭ್ರಮರಗಳು, ಭ್ರಮರಗಳ ಕುಲ ಅಂದ್ರೆ ಗುಂಪುಗಳು. ಅಲಘುಗೀತಂ ಅಭೀಷ್ಟಂ ಆದ್ರಿಯತೆ, ಕೃಷ್ಣನ ಗೀತೆ ಲಘುಗೀತೆ ಅಲ್ಲ, ಅಲಘುಗೀತೆ ದೊಡ್ಡದಾಗಿರ್ತಕ್ಕಂತಹ ಹಾಡದು. ಎರಿಹಿ ಸಂಧಿತ ವೇಣು, ಕೃಷ್ಣ ವೇಣುವನ್ನ ಬಾರಿಸ್ತಾ ಏನು ಹಾಡನ್ನು ನುಡಿಸ್ತಾ ಇದ್ದಾನೆ, ಅದಕ್ಕೋಸ್ಕರ ಎಲ್ಲರೂ ತನ್ಮಯರಾಗಿಬಿಟ್ಟು ನಡ್ಕೋತಾ ಇದ್ದಾರೆ. ಎರಿಹಿ ಯದಾ ಸಂಧಿತೋ ಅಧರೇ ಸಂಯೋಜಿತೋ ವೇಣು, ಏನ ಸಹ ವೇಣು ಇಟ್ಕೊಳ್ಳೋದು ಬಾಯಲ್ಲಿ, ಅಧರೇ ಸಂಧಿತ ಬಾಯಲ್ಲಿ ತುಟಿಯಲ್ಲಿ ಇಟ್ಕೊಂಡಾಗ, ಬಾಯಲ್ಲಿ ಇಟ್ಕೊಂಡ್ರೆ ಬಿಡೋಕೆ ಬರಲ್ಲ, ಎಲ್ಲಿರ್ಬೇಕಾದ ತುಟಿಯಲ್ಲಿ ಇರ್ಬೇಕು ಸಂಚಿ. ಅದಕ್ಕೆ ವ್ಯಂಜಲು ಅಂತ ಕರೆಯಲ್ಲ ಅದನ್ನ, ತುಟಿ ಮುಟ್ಟಿದ್ರೆ ಎಂಜಲಲ್ಲ, ತುಟಿ ದಾಟಿದ್ರೆ ಎಂಜಲು ಸಂಧಿತ ವೇಣು. ಅದಕ್ಕೆ ನಾವು ಮಾಡ್ಬೇಕಾದ್ರೆ ತುಟಿ ಮುಟ್ಕೋತಾರೆ ಆಚರಣೆ ಮಾಡ್ಬೇಕಾದ್ರೆ, ಎಂಜಲ್ ಅಂತ ಅಲ್ಲ ಅದು, ಯಾಕೆ ತುಟಿ ಎಂಜಲ್ ಅಲ್ಲ, ಯಾವ್ದು ಎಂಜಲು ಒಳಗಡೆ ಹೋದಾಗ ಎಂಜಲ್ ಆಗತ್ತೆ. ಅಲ್ಲಿ ಹೇಳೋದು ದಿವ್ಯ ಗಂಧಾಯ ದೀತಿ ಮದ್ರಯತ್ ಅರ್ಚಿವತ್ ದಿವ್ಯ ಪರಿಮಾಣ ಕುವಲಯಾನಿ ದರ್ಶನೀಯಾನಿ ವಿಕಚಾನಿ ವಿಕಸಿತಾನಿ ಯಾ ಯಾನಿ ಉತ್ಪಲಾನಿ ಕುವಲಯಾನಿ ತೇಷಾಂ ಮಾಲಾಯಾಹ ದಿವ್ಯ ಗಂಧಾಯಾಹ ದಿವ್ಯ ದಿವ್ಯ ಪರಿಮಳಾಯಾಹ ದಿವ್ಯ ದಿವ್ಯ ಪರಿಮಳವಾದ ನೈದಿರೆಗಳು. ತುಳಸ್ಯಾಚ್ಯ ಮಧುನ, ತುಳಸಿಯ ಮಧುವಿನಿಂದ ಮತ್ತೈಹಿ ಅನಿಕುಲೈಹಿ ಮಲಿಸಿದಂತಹ ದುಂಬಿಗಳ ಗುಂಪುಗಳಿಂದ ಮಧುಕರ ನಿಖರೈಹಿ ಅಭೀಷ್ಟಂ ಸ್ವಾಭಿಮ್ಯತಂ ಅಲಘು ಗಂಭೀರಂ ಗೀತಂ ಮಾದ್ರಿಯತೆ. ತಮಗೆ ಅತ್ಯಂತ ಪ್ರೀತವ ಅಭಿಪ್ರೇತವಾದಂತಹ ಗಂಭೀರವಾದ ಕೃಷ್ಣನ ಹಾಡನ್ನ ಹೇಳಿದರು. ಆರ್ಚಿಚ ಪೂಜೆ ಮಾಡಿದರು. ಸದಾ ಸರಸಿ ಸಾರಸಾಸ್ತ್ಯ ಮುಂದಿನ ಶೋಕ ಅದು, ಸರಸಿ ಸಾರಸ ಹಂಸ ವಿಹಂಗಾಹ ಚಾರು ಗೀತ ಹೃತ ಚೇತಸ ಏತ್ಯ ಹರಿಮುಪಾಸತ ಏತ ತೇಯತ ಚಿಂತಾಹ ಚಿತ್ತಾಹ ಹಂತ ಮೀರಿತ ದೃಶೋ ಧೃತ ಮೌನಾಹ. ಇತ್ತೇನಾಗಿತ್ತು, ಎಲ್ಲ ಮೃಗಗಳೆಲ್ಲ ಬಂದಿದ್ದೇನೆ ಹೇಳಿದರು. ಈಗ ಹೇಳ್ತಾರೆ, ಸರಸಿ ಸಾರಸ ಹಂಸ ವಿಹಂಗಾಹ, ಸಾರಸ ಪಕ್ಷಿಗಳು ಹಂಸ ಪಕ್ಷಿಗಳು, ವಿಹಂಗ ಅಂದ್ರೆ ಪಕ್ಷಿ, ಪಕ್ಷಿಗಳೆಲ್ಲ ಚಾರುಗೀತ ಹೃತ ಚೇತ ಸಹಾಯತ್ಯ, ಕೃಷ್ಣನ ಮನೋಹರವಾದ ಹಾಡನ್ನು ಕೇಳಿ ಮನಸ್ಸೆಲ್ಲ ಆಕರ್ಷಿತವಾಗಿ ಬಿಟ್ಟು ಹರಿಂ ಉಪಾಸತೆ ಎಲ್ಲ ಆ ಕಡೆ ಬರಲು ಶುರುವಾಗುತ್ತೆ. ನೀರಲ್ಲಿ ಆ ಡೈರೆಕ್ಷನ್ ಹತ್ರ ಬಂದುಬಿಟ್ಟು ದೇವರ ಹತ್ರ ಉಪಾಸತೆ, ಕೃಷ್ಣನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಹತ್ರ ಬಂದಿ, ಯತಚಿತ್ತಾಹ ಮನಸ್ಸನ್ನ ನಿಗ್ರಹ ಮಾಡಿವೆ, ಹಂತ ಮೀರಿಂದ ದೃಶ್ಯ ಧೃತ ಮೌನಾಹ ಕಣ್ಣು ಹಾಗೆ ಮುಚ್ಕೊಂಡ್ಬಿಟ್ಟಿವೆ. ಯಾವಾಗ ತುಂಬಾ ಎಂಜಾಯ್ ಮಾಡೋಕ್ರೆ ಏನ್ ಮಾಡ್ತಾರೆ, ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಮೀರಿತ ದೃಶ್ಯ ಧೃತ ಮೌನಾಹ ಮಾತಾಡೋದಿಲ್ಲ, ಧೃತ ಮೌನಾಹ ಒಂದ್ ಕಡೆಗೆ ಮೌನ, ಇನ್ನೊಂದ್ ಕಡೆಗೆ ಕಣ್ಣು ಮುಚ್ಚಿದ್ದಾರೆ, ಇನ್ನೊಂದ್ ಕಡೆ ದೇವರ ಹತ್ರ ಬಂದಿದ್ದಾರೆ. ಆ ಗೀತನ ಗೀತೆಯ ಪ್ರಭಾವದಿಂದ ಸರೋವರದಲ್ಲಿದ್ದಂತಹ ಹಂಸಾದಿ ಪಕ್ಷಿಗಳು ಕೂಡ ಅಷ್ಟು ತನ್ಮಯರಾಗಿ ಕೃಷ್ಣನ ಸೇವೆ ಮಾಡ್ತಾ ಇವೆ. ಅದು ನೆಲದ ಪ್ರಾಣಿಗಳು, ಜಲದ ಪ್ರಾಣಿಗಳು, ಮೃಗಗಳೆಲ್ಲ ಏನವು ನೆಲದ್ದು, ಇವೆಲ್ಲ ಜಲದ್ದು, ಅವೆಲ್ಲ ಬೇರೆ ಪಕ್ಷಿಗಳೆಲ್ಲ ಆಕಾಶದ, ಎಲ್ಲರೂ ದೇವತೆಗಳೆಲ್ಲ ಮೇಲೇರಿದ್ದಾರೆ. ಸಹ ಬಲಹ ಕೇಚರ ಭೂಚರ ಜಲಚರ ಆಮೇಲೆ ಉಭಯಚರ, ಉಭಯಚರ ಅಂದ್ರೇನು ಎರಡು ಕಡೆಗೆ ಓಡಾಡೋದು. ಇವು ಆಮೆ ಇರುತ್ತೆ ಹೊರಗು ಬದುಕತ್ತೆ ಒಳಗು ಬದುಕತ್ತೆ, ಮೀನು ಹೊರಗು ಬರ್ಕೋದಿಲ್ಲ ಅಲ್ಲಿ ಮಾತ್ರ ಬದುಕ, ಇವೆಲ್ಲ ಕೂಡ ಹೊರಗೆ ಬದುಕತ್ತೆ ಇದು ಹೋಗೋದಿಲ್ಲ. ಅಂತ ಮೀನಿನ ಸೋ ಧೃತ ಮೌನಃ ಸಹ ಬಲಹ ಸ್ರಗವತಂ ಸ ವಿಲಾಸಃ ಸಾಯುಷ. ಯಾವಾಗಲೂ ಕೂಡ ಮೌನದ ಯಾತಕ್ಕೆ ಶ್ರೇಷ್ಠ ಅಂದ್ರೆ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಆಗತ್ತೆ. ಮೌನ ಇದ್ದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರಿಂದಾಗಿನೆ ಮೌನ ಧ್ಯಾನ ಕಾಲಕ್ಕೆ ಏನ್ ಮಾಡಬಾರ್ದು, ಮಾತಾಡ್ಕೊಡ್ದು ಅಂತ ಹೇಳಿದ ನಿಯಮ ಅದು. ನ್ಯಾಚುರಲಿ ಅದು ಇಂಟ್ರೆಸ್ಟ್ ಬಂದಾಗ ಮೌನ ತಾನೇ ಧರಿಸ್ಬಿಡ್ತಾರೆ. ಇದು ಸ್ಥಿತಿ ಹೃತೋ ವ್ರಜದೇವ್ಯ ದಿವ್ಯಗಂಧಾಯ ಗಂಭೀರಂ ತದಾ ಸರಸಿ ಸಾರಸಾಸ್ಯ ಹಂಸಾಶ್ಚ ಇತ್ಯೇತದಾದಯೋ ವಿಹಂಗಾಶ್ಚಾರುಣ ಗೀತೇನ ಹೃತಂ ಚೇತೋ ಯಶಾಂತೆ ತಥಾ ಅಲ್ಲಿ ಹೃತ ಚೇತಾ ಒಂದು ಪಾಠ, ಯಥಚಿತ್ತ ಇನ್ನೊಂದು ಪಾಠ. ಯಶಾಂತೆ ರಥಾಭೂತ ಇವ ಸಂಭೂಯ ಯಥಂ ವಿಷಯಾಂತರೇಣ ವಿಷಯಾಂತರೇಭ್ಯ ಆಹತಂ ಚಿತ್ತ ಇದು ಯಥಚಿತ್ತ ಇದು ಏಷ್ಟೇ ಯಥಚಿತ್ತಾ ಧೃತ ಮೌನಾ ಅಲ್ಲಿ ಆಹೃತ ಚೇತಸ ಅದು ಯಥಚಿತ್ತ ಇದು ಮನಸ್ಸು ಎಳೆಯಲ್ಪಟ್ಟವು ಇಲ್ಲಿ ಬಂದು ಮನಸ್ಸು ಗಟ್ಟಿ ಮಾಡ್ಕೊಂಡು ಇಲ್ಲಿ ಕೂತು ಎಲ್ಲಕ್ಕೂ ಮನಸ್ಸು ಬೇಕು, ಈ ಬರ್ಲಕ್ಕೂ ಮನಸ್ಸು ಬೇಕು, ಕೂಡ್ಲಕ್ಕೂ ಮನಸ್ಸು ಬೇಕು. ವಿಹಂಗ ಚಾರುಣ ಗೀತೆಯರ ಹತಂ ಪ್ರಥಮ ಸ್ವಜಾತಿ ಚಾಪಲ್ಯ ರಹಿತಾ. ಏನು ವಿಶೇಷ ಅಂದರೆ ಆ ಹಂ ಕೆಲವು ಪಕ್ಷಿಗಳು ಹೇಗಿರುತ್ತೆ ಅಂದರೆ ತಮ್ಮದೇ ಜಾತಿಯ ಚಾಪಲ್ಯ ಅಂತ ಇರತ್ತೆ. ಈ ಕೋತಿ ಒಂದು ಚೇಷ್ಟೆ ಅಂತ ಕರೀತಾರೆ ಪ್ರತಿಯೊಂದು, ಆದರೆ ಅವೆಲ್ಲವೂ ತಮ್ಮ ಚೇಷ್ಟೆ ಬಿಟ್ಬಿಟ್ಟಿದೆ. ಎಲ್ಲದು ಒಂದೇ ಗುರಿ, ಈಗ ಏನು ಗುರಿ? ಕೃಷ್ಣನ್ ನೋಡಬೇಕಷ್ಟೆ, ಕೃಷ್ಣನ ಗೀತೆ ಕೇಳಬೇಕು. ಇದು ಅಂದರೆ ತಮ್ಮ ತಮ್ಮ ಸಹಜವಾದಂತಹ ಚಪಲತೆಗಳನ್ನು ಕೂಡ ದೊಡ್ಡ ಕೆಲಸ ಬಂದಾಗ ಏನು ಮಾಡಬೇಕಾಗ ಬಿಟ್ಟುಬಿಡಬೇಕು. ಕೃಷ್ಣನಂತ ದೊಡ್ಡ ವ್ಯಕ್ತಿಯೇ ಇಲ್ಲ ಆದ್ದರಿಂದ ಆ ರೀತಿಯಾಗಿತ್ತ. ಅರ್ಧನಿ ಮೀರಿತ ನೇತ್ರ ಮೀರಿತ ದೃಶ್ಯ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಪೂರ್ತಿ ಮುಚ್ಚಿದ ಧ್ಯಾನ ಕಾಲಕ್ಕೆ ಏನು ಮಾಡಬಾರ್ದು? ಪೂರ್ತಿ ಮುಚ್ಚಬಾರ್ದು. ಪೂರ್ತಿ ಮುಚ್ಚಿದ ನಿಜ ಬರುತ್ತೆ, ಪೂರ್ತಿ ಎದ್ದಿದ್ರೆ ವಸ್ತು ಕಾಣ ದೇವರು ಕಾಣೋದಿಲ್ಲ. ಅದಕ್ಕೆ ಅರ್ಥ ಮೀರಿತ ಭಗವತಿ ಅಂತ ಹೇಳ್ತಾರೆ. ಏನ್ ಮಾಡಬೇಕು? ನಾಸಾಗ್ರಂ ನಾಸಾಗ್ರದಲ್ಲಿ ಮಾಡಬೇಕು. ಭೃಗೋರ್ ಮಧ್ಯೆ ನಾಸಾಗ್ರೇವ ಭೃಗೋರ್ ಮಧ್ಯೆ ಮೂಗಿನ ತುದಿ ಅಥವಾ ಹುಬ್ಬಿನ ಮಧ್ಯೆ ದೃಷ್ಟಿ ಇರಬೇಕು ಅಂತ ಹೇಳ್ತಾರೆ. ಏ ಸಂಭೂಯ ಯತಂ ವಿಷಯಾಂತರೇಭ್ಯ ಹರಿ ಉಪಾಸತೆ ಉಪಾಸತೆ ಮದಕ್ಕೆ ಉಪ ಆಸತೆ ಹತ್ರವನ್ನು ಕೊಡೋದು, ಇನ್ನೊಂದು ಭಕ್ತಿ ಆರಾಧನೆ ಮಾಡೋದು. ಎರಡರ್ಥನೇ ಇದೆ. ಅಭಜಂತ ಸಹ ಬಲಹ ಹೊಟ್ಟೇನಾಯ್ತು ದರ್ಶನೀಯ ವಿಕಜೋತ್ಪಲ ಮಾಲಾ ದಿವ್ಯಗಂಧ ತುಳಸಿ. ಅದು ಅಕ್ಷರಿ ಒಂದೇ ಪದ, ಆ ಪುಟ್ಟೋಟಿಗೋಸ್ಕರ ಒಂದು ಮಧ್ಯ ಹಾಕ್ಬಿಟ್ಟಿದ್ದಾರೆ ಅಷ್ಟೇನೆ, ಪದವಿಭಾಗ ಮಾಡಿಕೊಡುದಲ್ಲಿ. ದರ್ಶನೀಯ ವಿಕಜೋತ್ಪಲ ಮಾಲಾ ದಿವ್ಯಗಂಧ ತುಳಸಿ ಮಧುಮತ್ತೈ ಹರಿಕುಲೈರಗುಗೀತಂ ಅಭೀಷ್ಟ ಮಾದ್ರಿಯ ತ್ಯರಿ ಸಂಧಿತ ವೇಣು ಸರಸಿ ಸಾರಸ ಹಂಸ ವಿಹಂಗಾ ಚಾರು ಗೀತ ಹೃತ ಚೇತಸ ಏತ್ಯ ಹರಿಮುಪಾಸತ ತೇಯತ ಚಿತ್ತಾ ಹಂತ ಮೀಲಿತ ದೃಶೋ ಧೃತ ಮೌನಾ ಸಹ ಬಲ ಸ್ರಗವತಂಸ ವಿಲಾಸ ಸಾನುಷು ಕ್ಷಿತಿಹೃತೋ ವ್ರಜ ದೇವ್ಯ ಆಹ್ವಯತ್ಯರಿ ವೇಣುರವೇಣ ಜಾತ ಹರ್ಷ ಉಪರಂಭತಿ ವಿಶ್ವಂ ಮಾದತಿ ಕ್ರಮಣ ಶಂಕಿತ ಚೇತಾ ಮಂದ ಮಂದ ಮನು ಗರ್ಜತಿ ಮೇಘ ಸುಹೃದಮಭ್ಯ ವರ್ಷತ್ಸು ಮನೋಭಿ ಛಾಯಯಾ ಚ ವಿದಧೆ ವಿತಪತ್ರಂ. ತುಂಬ ಇದೆ, ನಾಳೆ ನೋಡೋಣ. ಅದು ಮೇಡುಗಡೆ ಏನು ಮಾಡಿದ್ವು ಅದೆಲ್ಲ ವರ್ಣನೆ ಮಾಡ್ತಾರೆ. ಇವೆಲ್ಲ ಆಯಿತು. ಮೂಡ ಮೊದಲಾದ ಎಲ್ಲ ವೆರೈಟಿನೂ ದೇವರ ಬಗ್ಗೆ ಆಕರ್ಷಿತವಾದ್ರು ಅಂತ ಹೇಳೋದಕ್ಕೆ ಮೇಘಗಳು ಏನು ಮಾಡಿದ್ವು ಅಂತೆ, ಜೋರು ಗಳಿಸ್ಬಿಡಿ ಡಿಸ್ಟರ್ಬ್ ಆಗುತ್ತೋ ಅಂತ ಬೆಲ್ಲ ಶಬ್ದ ಬರ್ತಿದ್ವು ಅಂತ, ಡಿಸ್ಟರ್ಬ್ ಮಾಡಬಾರ್ದು ಕೃಷ್ಣರಿಗೆ ಅಂತೇಳಿ ಬೆಲ್ಲ ಧ್ವನಿ ಮಾಡಿದ್ರು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದ ತೀರ್ಥ ವರದೆ ದಾನ ವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇ ಶೇ ಶ್ರೀನಿವಾಸೇ ಗುರು ನಮಃ.